மம வாசமிமாம் பிரசுத்தாம் சஞ்சீவயத்யகிலசக்திதரஸ்வதாம்னா அன்யாம்ஸ்ய ஹஸ்தசரணஸ்ரவணத்வதாதீம் ப்ராணான் நமோ பகவதே புருஷாய துக்யம் யஸ்மா பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. வசது ஸ்ரீமத் ஆனந்த தீர்த்தேந்துர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி சர்வோத்தமோ விஷ்ணுரதோ ரமா ச ப்ரஹ்மா ச வாயுஸ்ய ததீய பத்ன்யோ அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்தி சந்து. ஸ்ரீ குருப்யோ நம. ஹரி நாராயணாய பரிபூர்ண குணாத்மவாய விஸ்வோதய ஸ்திதிலயோன்யதி பிரதாய ஞான பிரதாய விபுதாசுர சௌக்ய துக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்த்யம். நாராயணம் நமஸ்க்ருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயே. ஸ்ரீ குருப்யோ நம. ஹரி. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವರು ಇಂದ್ರಪ್ರಸ್ಥಕ್ಕೆ ತೆರಳಿ ಅಲ್ಲಿದ್ದಂತಹ ಬಂಜರು ಭೂಮಿಯನ್ನು ಶ್ರೀಕೃಷ್ಣವ್ಯಾಸರ ಪರಮಾನುಗ್ರಹದ ಹಿನ್ನೆಲೆಯಲ್ಲಿ ನಂದನವನದಂತಹ ವಾತಾವರಣವನ್ನು ಮಾಡಿಕೊಂಡಿದ್ದಾರೆ. ಆ ದೃಷ್ಟಿಯಿಂದ ದೇವರ ಅವರನ್ನು ನಂಬಿದ ಅವರಿಗೆ ಎಲ್ಲ ದೃಷ್ಟಿಯಿಂದ ಕೂಡ ಸುಭಿಕ್ಷೆಯಾಗ್ತಾ ಇದೆ. ಯಾರಿಗೆ ದೇವರಲ್ಲಿ ವಿಶ್ವಾಸ ಇಲ್ಲ ಅವ್ರ ನಂದನವನದಂತಹ ಜಾಗ ಅವರ ಪಾಲಿಗೆ ಬಂಜರ ಭೂಮಿಯಂತೆ ಆಗತ್ತೆ. ದೇವರಲ್ಲಿ ಭಕ್ತಿ ಇದ್ರೆ ಬಂಜರ ಭೂಮಿ ನಂದನವನವಾಗತ್ತೆ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಪಾಂಡವರದ್ದು. ರಾಯರ ಜೀವನದಲ್ಲಿ ನಡೆದಿದ್ದ ಹಾಗೇನೆ. ರಾಯರ ಪೂರ್ವಾಶ್ರಮದಲ್ಲಿ ಒಂದು ಕಾಲಕ್ಕೆ ಬಂಜರ ಭೂಮಿ ಹಾಗೂ ಹಾಗೆ ಏನೂ ಇಲ್ಲ. ಮನೆಯಲ್ಲಿ ವಾರಕ್ಕೆ 9-60 ಊಟ ಮಾಡತಕ್ಕಂಥ ದಾರಿದ್ರ್ಯ. ಆದರೆ ದೇವರನ್ನು ನಂಬಿದ್ದರ ಫಲ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಾಮಧೇನು ಕಲ್ಪವೃಕ್ಷ ಅಂತಕ್ಕಂಥ ಹಿರಿಮೆಯನ್ನ ಶತಮಾನಗಳ ಕಾಲದಲ್ಲಿ ಹೊಂದಿದ್ದಾರೆ ಅಂತ ಕೇಳಿದರೆ ಭಕ್ತರು ಎಷ್ಟು ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ಪಾಂಡವರ ಧರ್ಮ ದೀಕ್ಷೆ ಶ್ರೀಕೃಷ್ಣದಾಸರ ಪರಮಾನುಗ್ರಹಕ್ಕೆ ಕಾರಣವಾಗಿ ಅದರಿಂದ ಅವರಿಗೆ ಸರ್ವ ವಿಧವಾದಂತಹ ಸಂಪತ್ತು ಲಭಿಸಿ ಜನ ಇಲ್ಲದ ಜಾಗಕ್ಕೆ ಹೋದಾಗ ಜನಗಳೇ ಅವರ ಸುತ್ತ ಧಾವಿಸಿದರು. ಶಶ್ವತ್ ಜನ ಸಮೃದ್ಧಿ ಸಂಕುಲಿತ ಬಹುವ ಸಂಪೂರ್ಣವಾದಂತಹ ಸಂಪತ್ತು ಜನಸಂಪತ್ತು ಧನಸಂಪತ್ತು ಎಲ್ಲ ಸೇರಿ ಸುರಕ್ಷಿತ ರಾಜ್ಯ ಆಡ್ತಾ ಇದ್ದಾರೆ. ಅಂತಹ ರಾಜ್ಯವನ್ನು ಅವರು ಅತ್ಯಂತ ಆದರ್ಶಪ್ರಾಯ ರಾಜ್ಯವನ್ನು ಮಾಡಿದರು. ಯಾವ ಮಟ್ಟಕ್ಕೆ ಅಂದರೆ ಅಂತಹ ಸ್ಥಳವನ್ನು ರಾಮರಾಜ್ಯದ ಮಟ್ಟಕ್ಕೆ ತರ್ತಾರೆ ಅಂತ ಕೇಳಿದರೆ ಎಷ್ಟು ಸಾಧನೆ ಪಾಂಡವರು. ಅತ್ಯಂತ ಆದರ್ಶಪ್ರಾಯವಾದಂತಹ ರಾಜ್ಯವಾಗಿ ಅವರ ರಾಜ್ಯ ರೂಪುಗೊಂಡಿತು. ಆ ಸಮಯಕ್ಕೆ ಜನಗಳಿಗೆ ರಾಜರತ್ರ ಹೋದರೆ ಕೆಲಸ ಆಗೋದಿಲ್ಲ ಅಂತ ಇಲ್ಲೇ ಇಲ್ಲ. ಏನೇ ಕುಂದುಕೊರತೆಗಳಿದ್ರು ಕೂಡ ಸಂಪೂರ್ಣ ಮೊದಲನೇದಾಗಿ ಇರ್ತಾನೆ ಇರಲಿಲ್ಲ. ಅಕಸ್ಮಾತ್ ಯಾರ್ಯಾರು ವೈಯಕ್ತಿಕ ಅವನಿಗೆ ಅನಿಸಿದರೆ ನೇರವಾಗಿ ರಾಜನನ್ನ ಶಿವರಾಜನನ್ನ ಕಂಡು ಎಲ್ಲ ವಿಧವಾದಂತಹ ಸಮೃದ್ಧಿಯನ್ನು ಪಡೀಲಿಕ್ಕೆ ಅವಕಾಶವಿದ್ದಂತಹ ಸಾಮ್ರಾಜ್ಯ ಪಾಂಡವರ ಸಾಮ್ರಾಜ್ಯ. ಹಾಗೆ ಕಲ ಕಡಿತಾ ಇದೆ. ಧರ್ಮರಾಜ ಮತ್ತೊಂದು ಮದುವೆಯನ್ನಾದ, ದೇವಕಿ ಅಂತಕ್ಕಂಥವಳ ಮದುವೆಯಾದ, ಶಿಶುಪಾಲನ ಮಗಳು ಧೃಷ್ಟಕೇತು ಅನ್ನೋನು ಶಿಶುಪಾಲನ ಮಗ ಅವನ ತಂಗಿ ಧೃಷ್ಟಕೇತು ಅಂತ ಹೇಳಿ ಶಿಶುಪಾಲನ ಮಗ ಅವನ ತಂಗಿ. ನಮಗೆ ಈ ಪದ ಜ್ಞಾಪಕ ಆಗುತ್ತೆ. ಭಗವದ್ಗೀತೆ ಓದಬೇಕಾದ್ರೆ ಆರಂಭದಲ್ಲಿ ಧೃಷ್ಟಕೇತು ಚೇಕಿತಾನಹ ಅಂತ ಕೇಳುತ್ತೇವೆ. ಆ ಧೃಷ್ಟಕೇತು ಇವನು ಶಿಶುಪಾಲನ ಮಗ. ಇದು ಅಂದ್ರೆ ಇವನಿಗೆ ಭಾವಮೈದನ ಆಗಬೇಕು. ಇಷ್ಟು ಸಂಬಂಧವೂ ಕೂಡ ಅವರಿಗೆ ಬಡೀತು. ಆಶ್ಚರ್ಯ ಅಂದ್ರೆ ಶಿಶುಪಾಲ ಭಾರಿ ದುಷ್ಟ, ಅವನ ಮಕ್ಕಳಿಬ್ಬರು ಭಾರಿ ಒಳ್ಳೆಯವರು. ಧೃಷ್ಟಕೇತು ಪೂರ್ವವಾದಂತಹ ದೇವಾಂಶ ಸಂಭೂತನಾದವ. ಅವಳಂತೂ ಸಾಕ್ಷಾತ್ ಶ್ಯಾಮಲಾದೇವಿಯ ಅವತಾರ. ಒಬ್ಬ ಕೆಟ್ಟ ತಂದೆಗೆ ಇಬ್ಬರು ಒಳ್ಳೆ ಮಕ್ಕಳು ಹುಟ್ಟಿದ್ದಾರೆ. ಆ ಶಿಶುಪಾಲ ಹಿಂದಿನ ಜನ್ಮದಲ್ಲಿ ಹಿರಣ್ಯಕಶಿಪುವಾಗಿದ್ದ, ರಾವಣ ಅದ ಹಿಂದೆ ಹಿರಣ್ಯಕಶಿಪು. ಹಿರಣ್ಯಕಶಿಪು ಭಾರಿ ದುಷ್ಟನಾದ್ರೆ ಮಗ ಪ್ರಹ್ಲಾದ ಭಾರಿ ಶ್ರೇಷ್ಠ. ಇಲ್ಲಿ ನಡೆದಿರೋದೇನು, ಶಿಶುಪಾಲ ದುಷ್ಟ, ಮಗ ಭಾರಿ ಒಳ್ಳೆಯವನು. ಮತ್ತೆ ಹಿರಣ್ಯಕಶಿಪು ಪ್ರಹ್ಲಾದ, ಶಿಶುಪಾಲ ದುಷ್ಟಕೇತು. ಆಶ್ಚರ್ಯ ಅಂದ್ರೆ ಅಲ್ಲಿ ಪ್ರಹ್ಲಾದ ಮಗ. ಇಲ್ಲಿ ಹುಟ್ಟಿರೋ ದುಷ್ಟಕೇತು ಯಾರು ಅಂದ್ರೆ ಅನುಹ್ಲಾದ ಅಂತಕ್ಕಂತ ಹಿರಣ್ಯಕಶಿಪುವಿನ ಮಗನೇ. ಅಂದ್ರೆ ಶಿಶುಪಾಲನು ಇಲ್ಲಿದ್ದಾನೆ, ಹಿರಣ್ಯಕಶಿಪು ಶಿಶುಪಾಲನಾಗಿ ಬಂದಿದ್ರೆ ಅವನ ನಾಲ್ಕು ಮಕ್ಕಳು ಪ್ರಹ್ಲಾದ, ಹ್ಲಾದ, ಪ್ರಹ್ಲಾದ, ಅನುಹ್ಲಾದ ಇತ್ಯಾದಿ ನಾಲ್ಕು ಮಕ್ಕಳಲ್ಲಿ ಸಹ್ಲಾದ ಅಂತ ಇನ್ನೊಬ್ಬ, ಆತ ಶಲ್ಯರಾಜನಾಗಿತ್ತು. ಆತ ಶಲ್ಯರಾಜ ಈತ ದುಷ್ಟಕೇತುವಾಗಿ ಬಂದಿದ್ದ. ಅಲ್ಲೇ ತಂದೆ ಮಕ್ಕಳು, ಇಲ್ಲೂ ತಂದೆ ಮಕ್ಕಳಾಗಿದ್ದು ಭಾರಿ ವಿಶೇಷ. ಆದರೂ ಬದಲಾವಣೆ ಇಲ್ಲವೇ ಇಲ್ಲ. ಕೆಟ್ಟವನು ಕೆಟ್ಟವನೇ, ಒಳ್ಳೆಯವನು ಒಳ್ಳೆಯವರೇ. ಜೀವದೇ ಜೀವನ ಸ್ವರೂಪ ಯೋಗ್ಯತೆ ಅಂತ ಕರೆಯೋದು. ಎಷ್ಟೇ ಜನ್ಮ ಬದಲಾದರೂ, ಹುಟ್ಟಿದ ಸ್ಥಳ ಬದಲಾದ, ಏನೇ ಬದಲಾದರೂ ಕೂಡ ಸ್ವರೂಪ ಬದಲಾಗೋದೇ ಇಲ್ಲ. ಒಳ್ಳೆಯವನು ಒಳ್ಳೆಯವನಾಗೇ ಇದ್ದು ಕೆಟ್ಟವನು ಕೆಟ್ಟವನಾಗೇ ಇರೋದು ವಿಶೇಷವಾದಂತಹ ಒಂದು ಅಂಶ. ಅದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೆ. ಮುಂದೆ ಅವನ ಸುಹೋತ್ರ ಅಂತಕ್ಕಂತ ಮಗನು ಹುಟ್ಟಿ ಧರ್ಮರಾಜನ ಮದುವೆ ಎಲ್ಲ ಮುಕ್ತಾಯವಾದ ಮೇಲೆ ಈಗ ಭೀಮಸೇನ ಮದುವೆ ವರ್ಣನೆ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ಒಂದು ಸುದ್ದಿ ಬಂತು, ಕಾಶಿರಾಜನ ಮಗಳು ಕಾಳಿ ಅಂತ ಅವಳ ಹೆಸರು. ಇನ್ನೊಂದು ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ, ಸತ್ಯವತಿ ದೇವಿ ಇನ್ನೊಂದು ಹೆಸರು, ಕಾಳಿ ಅಂತ ಸತ್ಯವತಿಯೂ ಒಂದು ಹೆಸರಿತ್ತು. ಅದಕ್ಕೆ ಕಾಳಿ ತೃಣು ಅಂತಾರೆ ವೇದವ್ಯಾಸ ದೇವರಿಗೆ ಮತ್ತೊಂದು ಹೆಸರು. ಕಾಳಿ ಅಂತ ಹೆಸರು, ಆ ಸತ್ಯವತಿ ದೇವಿಯ ಮತ್ತೊಂದು ಹೆಸರು. ಇಲ್ಲಿ ಈ ಕಾಳಿ ಬೇರೆ ಹೆಸರು, ಈ ಕಾಳಿನೇ ಅಂದ್ರೆ ಕಾಳಿ ಎಂಬ ಹೆಸರು ಪುರಾಣ ಪ್ರಮಿತವಾದ ಹೆಸರೇನೆ. ಇವತ್ತು ಕಾಳಮ್ಮ ಅಂತ ಹಳ್ಳಿ ಸಾಮಾನ್ಯ ಅಂತ ಹೆಸರುಗಳೆಲ್ಲ ಶೂದ್ರ ಪಂಗಡದಲ್ಲೇ ಕೇಳ್ತೇವೆ ಅಷ್ಟೇ. ಆದ್ರೆ ಶುದ್ಧ ಒಳ್ಳೆಯ ಪದಗಳದೆಲ್ಲ ಕೂಡ ಬಳಕೆ ತಪ್ಪದೆ ಹೋದಂತೆ ಹಾಗಾಗುತ್ತೆ. ಇವತ್ತು ಈರಾ ಅನ್ನೋ ಪದ ಇದೆ, ಶುದ್ಧ ವೈಷ್ಣವ ಪದ ಅದು. ಈರಾ ಅಂದ್ರೆ ಸಾಕ್ಷಾತ್ ವಾಯುದೇವರ ಹೆಸರು. ಆದ್ರೆ ಇವತ್ತು ಈರಾ ಅಂತಷ್ಟ ವೀರಸೇವರು ತಿಳ್ಕೊಂಡ್ಬಿಡುತ್ತೆ ತಕ್ಷಣ, ಈರಣ್ಣ ಈರಪ್ಪ ಅಂದ ತಕ್ಷಣ ಆ ಕಡೆ ಹೋಗ್ಬಿಡುತ್ತೆ. ಕೆಲವು ಪದವು ಎಲ್ಲಿ ಹೆಚ್ಚಾಗಿ ಬಳಕೆ ಬರುತ್ತೋ ಅದು ಅದಕ್ಕೆ ಸೀಮಿತವಾಗತಕ್ಕಂಥದ್ದೊಂದು ಆಶ್ಚರ್ಯ. ಇಲ್ಲಿ ಕಾಳಿ ದೇವಿ ಸಾಕ್ಷಾತ್ ಭಾರತೀ ದೇವಿ. ಆಚಾರ್ಯ ವಿಶೇಷ ಅಂಶವನ್ನು ಹೇಳುತ್ತಾರೆ, ದ್ರೌಪದಿ ದೇಹದಲ್ಲಿ ಭಾರತೀಯ ದೇವಿ ದ್ರೌಪದಿಯಾಗಿದ್ರು ಕೂಡ ಉಳಿದ ದೇವತೆಗಳು ಸೇರಿದ್ದಾರೆ ಅದರಲ್ಲಿ, ಪಾರ್ವತಿ, ಶಚಿ, ಶ್ಯಾಮಲ, ಉಷ. ಇಲ್ಲಿ ಯಾರು ಹಾಗಿಲ್ಲ, ಕೇವಲ ಭಾರತೀ ಸಾ, ಸಾಕ್ಷಾತ್ ಭಾರತೀ ದೇವಿ. ಇದು ಪ್ರತ್ಯೇಕ ಅವತಾರ ಮಾಡಿದ್ದಾರೆ. ಅಲ್ಲಿಗೆ ಸ್ವಯಂವರ ಅಂತ ವಿಶೇಷವಾದ ವರದಿ ಹಬ್ಬಿತು. ಎಲ್ಲ ರಾಜ ಮಹಾರಾಜರು ಎಂದೇನಂತೆ ಹೊರಟು, ಇಲ್ಲೂ ಕೂಡ ಭೀಮಸೇನಾದಿ ಪಾಂಡವರು ಇದ್ದಾರೆ ಮತ್ತು ದುರ್ಯೋಧನಾದಿ ಮಹಾದುಷ್ಟರು ಇದ್ದಾರೆ, ಜರಾಸಂಧಾದಿಗಳು ಇದ್ದಾರೆ. ಕಾರಣ ಕಾಳಿ ದೇವಿ ವಿಶ್ವ ದ್ರೌಪದಿ ದೇವಿ ಎಷ್ಟೆಲ್ಲ ಗುಣಗಳು ದ್ರೌಪದಿಗಿತ್ತೋ ಅಷ್ಟೆಲ್ಲ ಕಾಳಿಗಿತ್ತು. ಭಾರತೀಯ ಅವತಾರ ಆದ್ದರಿಂದ ಹೇಗೆ ವಾಯುದೇವರಾದ ಅವತಾರವಾದ ಹನುಮಂತ ದೇವನ ಗುಣಗಳೆಲ್ಲ ಭೀಮಸೇನ ದೇವರಿಗೆ ಹೇಗಿತ್ತಲ್ಲ ಆ ತರ ರೂಪಗಳು ಎರಡಾದರೂ ಕೂಡ ಗುಣಲಕ್ಷಣಗಳ ಪೂರ್ತಿ ಒಂದೇ. ಆ ದ್ರೌಪದಿ ದೇವಿ ಸ್ವಯಂವರದಲ್ಲಂತೂ ವಿಫಲರಾಗಿಬಿಟ್ಟಿವಿ, ಇಲ್ಲಾದರೂ ಸಫಲರಾಗಬಹುದು ಅಂತ ತಿಳ್ಕೊಂಡು ಅಲ್ಲಿ ಎಲ್ಲ ವಿಫಲರ ಜನಗಳೆಲ್ಲ ಸೇರಿತು. ಮತ್ತೊಮ್ಮೆ ಈ ಕಾಶಿ ದೇಶದ ಮತ್ತೊಂದು ವೈಶಿಷ್ಟ್ಯ ಅಂದ್ರೆ ಇಡೀ ನಮ್ಮ ಭರತಖಂಡದೊಳಗೆ ವೇದಗಳಿಂದ ಹಿಡಿದು ಯಾವುದೇ ಪುರಾಣ ತೆಗೆದು ನೋಡಿದ್ರು ಕೂಡ ಒಂದಲ್ಲ ಒಂದ್ಸರಿ ಕಾಶಿ ಹೆಸರು ಬಂದೇ ಇರುತ್ತೆ. ಇವತ್ತು ಗಂಗಾ ನದಿ ಎಷ್ಟು ಪ್ರಸಿದ್ಧವಾದ ನದಿಯೋ ಕಾಶಿ ಅಷ್ಟು ಪ್ರಸಿದ್ಧವಾದಂತಹ ಪಟ್ಟಣ ಅದು. ಒಂದು ಕಾಶಿ ಯಾತ್ರೆ ಅನ್ನೋದಂತೂ ಅದೊಂದು ನಿತ್ಯ ಬಳಕೆಯ ಪದ. ಕಾಶಿ ಯಾತ್ರೆ ಅಂದ್ರೆ ಮದುವೆನೇ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಕಾಶಿ ಯಾತ್ರೆಯ ಹೆಸರು ಬಂದೋಗಿದೆ. ಸಾಮಾನ್ಯವಾಗಿ ಯಾವ್ದಾರು ಕಥೆಗಳು ಬರೀಬೇಕಾದ್ರೆ ಆ ರಾಜ ಯಾವುದನ್ನೋ ಅಂತ ಹೇಳೋದು ಗೊಂದಲ ಆಗಿಬಿಟ್ರೆ ಕಾಶಿ ರಾಜ ಅಂತ ಹೇಳ್ಬಿಡ್ತಾರೆ. ಮೂರು ಕಾಶಿಯ ಒಂದಾದ್ರೆ ಕಾಶಿಯಲ್ಲಿ ಒಬ್ಬ ರಾಜನೇ ಇದ್ದರು ಅಂತ ಶುರು ಮಾಡಿಬಿಡ್ತಾರೆ. ಇದು ಪದ್ಧತಿ. ಅಷ್ಟರ ಮಟ್ಟಿಗೆ ಕಾಶಿ ಅನ್ನೋದು ಪ್ರಸಿದ್ಧವಾದ ಸ್ಥಳ. ಆ ಕಾಶಿ ಒಳ್ಳೆ ರಾಜರನ್ನು ಕಂಡಿದೆ, ಕೆಟ್ಟ ರಾಜರನ್ನು ಕಂಡಿದೆ. ಭಾರಿ ದುಷ್ಟರಾದರೆ ಪೌಂಡ್ರಕ ವಾಸ್ತವನಂತವರು ಅಲ್ಲಿಯವರೇನೆ. ಈ ಕಾಶಿರಾಜನಂತ ಮಹಾಪುಣ್ಯಾತ್ಮನು ಅಲ್ಲಿಯವನೇನೆ. ಈ ಕಾಶಿರಾಜ ತುಂಬಾ ಒಳ್ಳೆಯವನು. ಇವನು ಪಾಂಡವರ ಕಡೆ ಸೇರಿ ಯುದ್ಧ ಮಾಡ್ತಾನೆ. ಕಾಶಿರಾಜಶ್ಚ ವೀರ್ಯವಾನ್ ಅಂತ ಅಲ್ಲೇ ಬರುತ್ತೆ ಭಗವದ್ಗೀತೆಯಲ್ಲಿ. ಏನು ಕಾಶಿರಾಜ ಇದ್ದಾನೆ, ದುಷ್ಟಕೇತು ಇದ್ದಾರೆ ಅಂತ ಕೇಳುತ್ತೇವೆ. ಅವರ ಪರಿಚಯ ಎಲ್ಲ ಇಲ್ಲೆಲ್ಲ ಆಗ್ಬೇಕು ನಮಗೆ. ಅನೇಕರು ಭಗವದ್ಗೀತೆ ಓದಬೇಕಾದ್ರೆ ಹೆಸರುಗಳು ಓದ್ತಾರೆ, ಯಾರಂತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ಅನುವಾದ ಬರೆಯೋರು ಯಾರು ಅದನ್ನು ಬರೆದಿರೋದೇ ಇಲ್ಲ. ಅವ್ರ ಹೆಸರುಗಳ ಮಾತ್ರ ಉಳಿಯುತ್ತೆ ಹೊರತು ಅದು ಪರಿಚಯನೇ ಆಗೋದಿಲ್ಲ. ವೇದವ್ಯಾಸರು ಯಾಕೆ ಅಲ್ಲಿ ಪರಿಚಯ ಮಾಡೋದಿಲ್ಲ ಅಂದ್ರೆ ಈಗಾಗಲೇ ಸಾಕಷ್ಟು ಪರಿಚಯ ಮಾಡಿ ಆಗ್ಬಿಟ್ಟಿದೆ. ಆಗ್ಲಿ ಈ ಲಿಂಕ್ ಅವ್ರು ತಗೊಳ್ಳದೆ ಹೋದ್ರೆ ಅವ್ರ ಮಹಿಮೆ ಏನು ಗೊತ್ತಾಗದೇನೆ ಎಕ್ಸ್ ವೈ ಜೆಡ್ ಎಬಿಸಿಡರ್ ಆಗತ್ತ ಆಗ್ತಾರೆ ಹೊರತು ಪ್ರಯೋಜನಕ್ಕೆ ಬರೋದಿಲ್ಲ. ಇಂತಿಂಥವರೆಲ್ಲ ಸೇರಿದ್ದಾರೆ ಅಂದ್ರೆ ಕಾಶಿರಾಜ ನ ಮಗಳು ಈಕೆ. ಈಗ ಭೀಮನಿಗೆ ಮಾವನಾಗೋದ್ರಿಂದ ಆತ ಅಳಿಯರ ಪಕ್ಷ ವಯಸ್ಸೇ ಇದ್ದು ಬಂದಿದ್ದಾನೆ. ಅದು ಸ್ತ್ರೀಯರ ಸಂಗತವಾದ ವಿಚಾರ ಕೂಡ ಹೌದು. ಅಷ್ಟು ಜನ ಸೇರಿದಾಗ ಈ ಇದರಲ್ಲಿ ಬೇರೆ ನಿಬಂಧನೆಗಳಿಲ್ಲ, ಮತ್ಸ್ಯಂತ್ರ ಭೇದನ ಅಂತದ್ದೇನೂ ಇಲ್ಲ, ಬರೀ ಸ್ವಯಂವರ ಅಷ್ಟೇ. ಆ ಸ್ವಯಂವರದ ಕಲ್ಪನೆ ಅಂದ್ರೆ ಆ ಕಾಳಿ ದೇವಿ ಯಾರನ್ನ ಮೆಚ್ಚಿ ಯಾರ ಕೊಳ್ಳಲ್ಲಿ ಮಾಲೆ ಹಾಕ್ತಾಳೋ ಅವನೇ ಅವಳ ವರ ಅಷ್ಟೇ, ಇನ್ನೇನು ಇಲ್ಲ. ಸ್ವಯಂ ವರ, ತಾನಾಗೆ ವರನನ್ನು ಹಾಕಿಕೊಳ್ತಕ್ಕಂಥ ಪದ್ಧತಿ ಅಷ್ಟೇ. ಆದ್ದರಿಂದ ಅಷ್ಟು ಜನ ಸೇರಿದಾಗ ಎಲ್ಲರನ್ನ ಪರಿಚಯ ಮಾಡಿಕೊಡ್ತಾರೆ ಅವರು ಇವರು ಅಂತ ಎಲ್ಲ ಹೇಳಿ ಮನೆ ಸಾಕ್ಷಾತ್ ಕಾಳಿಯದೇವಿ ಯೋಚನೆ ಮಾಡೋ ಪ್ರಸಂಗ ಕೂಡ ಇಲ್ಲ. ಎಷ್ಟೋ ದಿನ ದೇವತೆಗಳಿಗೆ ಅವತಾರ ಮಾಡಿದಾಗ ತಮ್ಮ ಮೂಲರೂಪ ಮರ್ತೋಗಿರುತ್ತೆ. ಅದೇ ಅಂಬೆ ದೃಷ್ಟಾಂತ. ಅದಕ್ಕೆ ಭೀಷ್ಮರು ಸಾಕ್ಷಾತ್ ಗಂಡವರಿ, ದಿವನಾಮಕ ವಶವೇ ಗಂಡ ಆಗಬೇಕು. ಅಂಬಾ ಸಾಕ್ಷಾತ್ ಹೆಂಡತಿ, ಅವಳೇ ವರಾಂಗಿ ಅಂತಕ್ಕಂಥವಳು. ಆದ್ರೆ ಭೀಷ್ಮರನ್ನು ಗಂಡ ಅಂತ ಗುರುತಿಸ್ತೇನೆ ನಾನು, ಸಾಲ್ವರಾಗದೆ ಮೆಚ್ಚಿದ್ದೇನೆ ಅಂತ ಹೋಗಿದ ಕತೆ ಬಂದು ಕತೆ ಎಲ್ಲರನ್ನು ಕೇಳಿಬಿಟ್ಟಿದ್ದೇವೆ. ತನ್ನ ಸ್ವರೂಪದ ಗಂಡನ ಗುರುತು ಅವಳು ಸಿಕ್ಕಲಿಲ್ಲ. ಆದರೆ ವಾಯುದೇವರಿಗೆ, ಭಾರತೀ ದೇವಿಗೆ ಎಂದೂ ಸಹ ಅವತಾರಗಳಲ್ಲೂ ಕೂಡ ವಿಸ್ಮೃತಿ ಇಲ್ಲ ಅವರಿಗೆ. ಆದ್ದರಿಂದ ಭೀಮ ಯಾರಂತೂ ಗೊತ್ತು, ತಾನ್ಯಾರು ಅಂತ ಗೊತ್ತು. ಸಾಕ್ಷಾತ್ ತಾನು ಭೀಮ ಪತ್ನಿ, ಆದ್ದರಿಂದ ಭೀಮಸೇನ ಕೊರಳಲ್ಲಿ ಮಾಲೆ ಹಾಕಿಬಿಡುತ್ತಾಳೆ. ಮದುವೆ ಮುಗಿದೋಯ್ತಲ್ಲಿ, ಸ್ವಯಂವರ ಮುಗದೇ ಹೋಯ್ತು. ಆದರೆ ಇಷ್ಟು ಉಪಚಾರ ದುರಾಸನದಾದಿಗಳೆಲ್ಲ ಅದು ಬರೋದೇ ಗಲಾಟೆ, ಅವ್ರ ಉದ್ದೇಶನೇ ಗಲಾಟೆ. ಅದು ಕಲಿ ಅಂತ ಹೇಳಿದ್ರೆ ಅವನ ಸ್ವರೂಪದ ಅರ್ಥ ಹೇಳ್ತಾರೆ, ಕಲಹ ಅಂತ ಅರ್ಥ. ಕಲಿ ಶಬ್ದಕ್ಕೆ ಕಲಹ ಅಂತ ಹೆಸರು. ಈ ಕಲಿಯುಗದ ತುಂಬಾ ಗಲಾಟೆಗಳಾಗ್ತಾ ಇರುತ್ತಲ್ಲ, ಯಾತಕ್ಕೆ ಅಂದ್ರೆ ಆ ಕಲಿಯುಗದ ಲಕ್ಷಣವೇ ಸಂತೆ ಇರುವ ಕಾಮಗಿರಿ ಅಂದ್ರೆ ಸಂತೆ ಆಗುತ್ತೆ. ನರುವ ಸಂತೆ ಶಬ್ದಕ್ಕರ್ಥ ಭಾರಿ ಗಲಾಟೆ ತುಂಬಿರಲೇಬೇಕು ಅದರೊಳಗೆ. ಅದೇ ರೀತಿಯಲ್ಲಿ ಕಲಿಯುಗ ಅಂತ ಹೇಳಿ ಬರೀ ಗಲಾಟೆ ಯುಗ, ಕಲಿಪ್ರಿಯ ಅಂದ್ರೆ ಕಲಹಪ್ರಿಯ ಅಂತ ಹೇಳಿದ್ರು ಒಂದೇ. ಅಂದಮೇಲೆ ದಿನ ಬೆಳಗಾದ್ರೆ ಕಲಹ ನೋಡ್ತಾ ಇರ್ತೇವೆ, ದೇಶ ದೇಶಕ್ಕೆ, ಜನಗಳಿಗೆ, ಮನೆ ಮನೆಗಳಿಗೆ, ಅಣ್ಣ ತಮ್ಮಂದಿರಲ್ಲಿ, ಎಲ್ಲ ಕಡೆ ಕಲಹ ಅಂದ್ರೆ ಕಲಹ, ತುಂಬ ತುಡುಕ್ತಕ್ಕಂಥ ವಾತಾವರಣ. ಆ ಹಿನ್ನೆಲೆಯಲ್ಲಿ ಆ ಕಲಿನೇ ಬಂದಿದ್ದಾನೆ ದುರ್ಯೋಧನ, ಕಲಹ ಪ್ರಾರಂಭವಾಯಿತು. ಇದು ಭಾರಿ ಅನ್ಯಾಯ, ಹಾಗೆ ಹೀಗೆ ಎಲ್ಲ ಯುದ್ಧಕ್ಕೆ ಸೇರಿಬಿಟ್ಟು. ಈ ಸನ್ನಿವೇಶ ನೋಡಬೇಕಿಲ್ಲಿ, ಅಷ್ಟು ಜನ ರಾಜ ಮಹಾರಾಜರುಗಳು ಒಂದು, ಭೀಮಸೇನ ಒಂದೇ ಒಂದು. ಆದ್ರೆ ಅರ್ಜುನಾದ್ರೆ ಯಾರು ಬರಬೇಡಿ, ನಾವನ್ನ ವಿಚಾರಿಸ್ತೇನೆ ಅಂತ ಹೇಳಿ ಭೀಮಸೇನ ನಿಂತಿದ್ದ. ಇದು ಅಸಾಧಾರಣವಾದ ಪ್ರಸಂಗ. ಮಧ್ಯರಾತ್ರಿಯಲ್ಲಿ ಹಿಡಿಂಬಾಸನ್ನು ಕೊಲ್ಲಕ್ಕೂ ಸರಿ, ಅನಂತರ ಬಕಾಸನ್ನು ಕೊಲ್ಲಕ್ಕೂ ಸರಿ, ಒಂಟಿ ಒಂಟಿಯಾಗಿ ಬಂದರೂ ಕೊಲ್ಲಕ್ಕೆ ಸಮರ್ಥ, ಗುಂಪು ಗುಂಪಾಗಿ ಬಂದರೂ ಪರವಾಗಿಲ್ಲ. ಭೀಮಸೇನಿಗೆ ಸಂಖ್ಯೆ ಮುಖ್ಯ ಅಲ್ಲವೇ ಇಲ್ಲ, ಹನುಮಂತನ ಹಾಗೇನೆ ಒಂಟಿಯಾಗಿ ಹೋಗಿ ಎಷ್ಟು ಅಸಾಧಾರಣವಾದ ಕಾರ್ಯವನ್ನ ಲಂಕೆಯಲ್ಲಿ ಸಾಧಿಸಿ ಬಂದಿದ್ದಾನೆ ಅಂತ ಜಗತ್ತಿಗೆ ಗೊತ್ತಿದೆ. ಇಲ್ಲಿ ಹಾಗೆ ನಡೀತಾ ಇದೆ. ಅಷ್ಟು ಜನಗಳ ಮೇಲೆ ಭೀಮಸೇನ ಯುದ್ಧ ನಿಲ್ತಾ ಇದ್ದ. ಆ ಯುದ್ಧ ಎಷ್ಟು ಅಪೂರ್ವವಾದ ಯುದ್ಧ ಅಂದ್ರೆ, ಮೊದಲು ನಡೆದಿದ್ದು ವಾಗ್ಯುದ್ಧ. ಅವರೆಲ್ಲರಿಗೂ ಭೀಮಸೇನ ಆಹ್ವಾನ ಕೊಡ್ತಾರೆ, ನೋಡಿ ಇಷ್ಟು ಜನ ಸೇರಿದ್ದೀರಿ, ನಾನು ಈಗ ಮೊದಲು ಶಾಸ್ತ್ರದ ವಾಕ್ಯಾರ್ಥವನ್ನು ಮಾಡುತ್ತೇನೆ. ನಾನು ವಿಷ್ಣು ಸರ್ವೋತ್ತಮತ್ವವನ್ನು ಸಾಧಿಸಿದೆ. ವಿಷ್ಣು ಸರ್ವೋತ್ತಮತ್ವವನ್ನ ಯತಿಗಳಾಗಿ ಸಾಧನೆ ಮಾಡೋದು ಕಷ್ಟ. ಅಂಥದ್ದು ಕ್ಷತ್ರಿಯ ರೂಪದಲ್ಲಿ ಎಷ್ಟು ಅಂದ್ರೆ ಅತ್ಯುತ್ತಮ ಮಟ್ಟದೊಳಗೆ ಬರುತ್ತೆ, ಆ ರೀತಿ ಯಾವ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಭೀಮಸೇನ ದೀಕ್ಷೆ ಅಂದ್ರೆ ಅಂಥದ್ದು. ರಾಜಮಹಾರಾಜರಿಗೆ ಶಾಸ್ತ್ರದ ಗ್ರಂಥ ಕೂಡ ಇರೋದಿಲ್ಲ ಸಾಮಾನ್ಯವಾಗಿ, ಕಲಿಯುಗದಲ್ಲಂತೂ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಸಾಮಾನ್ಯವಾಗಿ ಇರ್ತಿತ್ತು, ಆ ಮಟ್ಟದಲ್ಲಿ ಮಾತ್ರ ಯಾರಿಗೂ ಇರಲಿಲ್ಲ. ಅಂತ ಪರಿಪೂರ್ಣವಾದಂತಹ ವಿದ್ವತ್ತು ಅವರದ್ದು. ವೇದಗಳಲ್ಲಿ ವಾಯುದೇವರನ್ನ ವಿದ್ವಾನ್ ಅಂತ ಕರೆದಿದ್ದಾರೆ. ವೇದ ಪ್ರತಿಪಾದ್ಯ ವಿದ್ವಾಂಸರು ಅಂದ್ರೆ ವಾಯುದೇವರು. ಅಂಥವ್ರು ವಾಕ್ಯಾರ್ಥ ಮಾಡ್ತಾ, ನಾನು ಹೇಳ್ತೇನೆ ವಿಷ್ಣು ಸರ್ವೋತ್ತಮದ ಸಾಧಿಸ್ತೇನೆ, ನೀವು ಉತ್ತರ ಕೊಡೋದಿದ್ರೆ ಕೊಡಬಹುದು ಅಂತ ಹೇಳಿದ್ದಾರೆ. ಅಲ್ಲಿ ಸೇರಿದವರೆಲ್ಲ ಯಾರು ಗೊತ್ತೇನು, ಜರಾಸಂಧ ಮೊದಲಾದವರೆಲ್ಲ ಶಿವನ ಉಪಾಸಕರವರೆಲ್ಲ, ಶಿವನೇ ಸರ್ವೋತ್ತಮ ಅಂತ ಹಾಡತಕ್ಕಂಥವ್ರು ಇವರು. ಹರಿದೇವ ಪರಹ ಹರಿದೇವ ಗುರು ಇವರು ಹೇಳ್ತಕ್ಕಂಥವ್ರು. ಇದನ್ನ ಗುಟ್ಟಾಗಿ ಮನೆಗಳಲ್ಲಿ ಹೇಳಿದ್ರು ಜನ ಧೈರ್ಯ ಇಲ್ಲ ಗೊತ್ತಿನ ದಿವಸ, ಯಾರಾದ್ರೂ ಕೇಳಿಬಿಡ್ತಾರೋ ಅಂತ ಗಾಬರಿ. ಹರಿಸರ್ವೋತ್ತಮ ಅದು ಗಟ್ಟಿಯಾಗಿ ಹೇಳಿಬಿಟ್ಟು ಯಾರಾದ್ರೂ ಕೇಳಿಬಿಟ್ಟು ಗಲಾಟೆ ಮಾಡ್ತಾರೆ ಅನ್ನೋಷ್ಟು ಮಟ್ಟಿಗೆ ಯಾರು ಏನು ಮಾಡಿದ್ರು ಸುಮ್ಮನೆ ಭಯ ಇವನಿಗೆ. ಅಷ್ಟು ಜನಗಳೇ ಹನುಮ ಭೀಮಸೇನ ದೇವರು ಸಾರುತ್ತಾರೆ, ಹರಿಯೇ ಸರ್ವೋತ್ತಮ. ಯಾವ ಗ್ರಂಥ ತಗೊಂಡ್ರು ಹರಿಸರ್ವೋತ್ತಮ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಈ ಭಾಗ ನೋಡಬೇಕು. ತುಂಬಾ ಜನಕ್ಕೆ ಹರಿಸರ್ವೋತ್ತಮ ಅಂತ ಏನೋ ನಾವು ಹೇಳ್ಕೊತೇವೆ ಅಂತ ತಿಳ್ಕೊಳ್ಳಕ್ ಹೋಗಬೇಡಿ. ಇವತ್ತು ಮಹಾಭಾರತದಂತಹ ಗ್ರಂಥ ಇಲ್ಲ, ನೋಡ್ತಾ ಇರದೆ ನಾವು ಅದನ್ನ ಈಗ. ಅದರ ಮೊದಲ ಶ್ಲೋಕ ಏನು ಗೊತ್ತಾ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತ ಮಜಂ ವಿಪುಮಾಧ್ಯಮೀಶಂ ಒಂದೇ ಭವದ್ನ ಮಮರಾಸುರ ಸಿದ್ಧವಂದ್ಯಂ. ನಾರಾಯಣಿಂದಲೇ ಪ್ರಾರಂಭ. ಇನ್ನು ನಾರಾಯಣಂ ನಮಸ್ಕೃತ್ಯ ಶ್ಲೋಕ ಕೇಳಿಯೇ ಇದ್ದೇವೆ, ಅದರಿಂದಲೇ ಪ್ರಾರಂಭ. ಅಂದ್ರೆ ಭಾಗಭಾರತದ ಪ್ರಕಾರ ಕೃಷ್ಣ ಸರ್ವೋತ್ತಮ, ನಾರಾಯಣ ಸರ್ವೋತ್ತಮ. ಅದು ಯಾರ ಕಥೆ? ಅದು ಕೃಷ್ಣ ಕಥೆ. ಅದು ಮಹಾಭಾರತ ಪೂರ್ತಿ ಕೃಷ್ಣರ, ಅದಕ್ಕಿಂತ ದೊಡ್ಡ ಗ್ರಂಥ ಇಲ್ಲ. ಅದು ಕೃಷ್ಣರ ಕಥೆ ಎಂದು ಮೇಲೆ ಕೃಷ್ಣನಿಂದ ದೊಡ್ಡ ದೇವರಿಲ್ಲ ಅಂತ ಆಯ್ತಲ್ಲ. ಆರಂಭದಲ್ಲಿ ಸೂತ ಪುರಾಣಿಕರು ಹೇಳ್ತಾರೆ, ನಾನು ಹೇಳಕ್ ಹೊರಟಿರೋ ಕಥೆ ಯಾರದು ಅಂದ್ರೆ, ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಶ್ಯ ಪ್ರಸಾದ ವಕ್ಷಾಮಿ ನಾರಾಯಣ ಕಥಾಮಿಮಾಂ. ನಾರಾಯಣನ ಕಥೆ ಇದು ಅಂತ ಹೇಳ್ತಾರೆ. ನಾರಾಯಣನ ಕಥೆ ಹೇಳಿಕೊಟ್ಟಿದ್ದೇನೆ ಮಹಾಭಾರತ ಆರಂಭದಲ್ಲಿ, ಏನು ವಿಷಯ ಅನ್ನೋದು ಉತ್ತರ ಕೊಡ್ತಾರೋ. ಅದಕ್ಕೆ ಕನ್ನಡದಲ್ಲಿ ಬರೆದಂತ ಕುಮಾರವ್ಯಾಸ ಆತ ಮಹಾಭಾರತ ಆರಂಭದಲ್ಲಿ ಬರೀಲಿಕ್ಕೆ ಕೊಡ್ತಾ ಹೇಳ್ತಾನೆ, ನಾನು ಏನ್ ಬರೀತಾ ಇದ್ದೇನೆ ಅಂದ್ರೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯಜಾಣರು ಮೆಚ್ಚುವಂತಿರೇ ಅಂತ ಹೇಳ್ತಾರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಮಹಾಭಾರತವನ್ನ ಕೃಷ್ಣ ಕಥೆ ಅಂತ ಬೇರೆ ದಾರಿನೇ ಇಲ್ಲ, ಕೃಷ್ಣ ಕಥೆ ಅಂತ ಒಪ್ಪಲೇಬೇಕು. ಅಲ್ಲಿ ಬಂದಿರೋದೆಲ್ಲ ಕೃಷ್ಣನ ಮಹಿಮೆನೆ, ರಾಶಿಯಾಗ ನೋಡಿ ಕೃಷ್ಣನ ಮಹಿಮೆ, ಆ ಯುದ್ಧ ನೋಡಿ ಕೃಷ್ಣನ ಮಹಿಮೆ, ಅನಂತರ ಪಾಂಡವರಿಗೆ ಜಯ ಕೃಷ್ಣನ ಮಹಿಮೆ, ಭಗವದ್ಗೀತೆ ಅಂತ ಗ್ರಂಥ ಇಲ್ಲ ಅದು ಕೃಷ್ಣನ ಉಪದೇಶ. ಇನ್ ಯಾರ ಗ್ರಂಥವೂ ಕೂಡ ಅಷ್ಟು ಪ್ರಸಿದ್ಧವಾಗಲಿಲ್ಲ ಇವತ್ತಿನ ದಿವಸ. ಇವತ್ತು ಎಷ್ಟೋ ಜನ ಆಗೋಗಿದ್ದಾರೆ, ಇವತ್ತು ಏನೇನೋ ನಡೀತಾ ಇರುತ್ತೆ. ಯಾರ ಮಾತು ಗೀತೆಯಂತೆ ಪಠ್ಯವಾಗಲಿಲ್ಲ, ಗೀತೆಯಂತೆ ಸರ್ವಮಾನ್ಯವಾದ ಕೃತಿ ಆಗಲೇ ಇಲ್ಲ. ಭಗವದ್ಗೀತೆ ಇದು ಮಾತ್ರ ವೈಶಿಷ್ಟ್ಯ. ಇದೇನು ತೋರಿಸ್ತಾ ಇದೆ? ಭಗವದ್ಗೀತೆ ಹೇಳಿದ ಕೃಷ್ಣ ಭಗವಾನ್, ಅದು ಕೃಷ್ಣಗೀತೆ ಅಂತ ಕರೆದಿಲ್ಲ, ಅದನ್ನ ಭಗವದ್ಗೀತೆ ಅಂತ ಕರೀತಾರೆ. ಇರೋದು ಹೇಳೋದು ಕೃಷ್ಣ. ಭಗವದ್ಗೀತೆ ಅಂದ್ರೆ ಅರ್ಥ ಏನು? ಕೃಷ್ಣನೇ ಭಗವಂತ ಅಂತ ಎಲ್ಲರಿಗೂ ಒಪ್ಪುತ್ತೆ. ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾನೆ. ಇನ್ಯಾವ ದೇವತೆಗಳು ವಿಶ್ವರೂಪ ಇಲ್ಲ, ಲಕ್ಷ್ಮೀನಾರಾಯಣರ ಬಿಟ್ರೆ ಇನ್ಯಾರಿಗೂ ವಿಶ್ವರೂಪ ಇಲ್ಲ. ಅನಂತರ ಸ್ವಲ್ಪ ತೋರಿಸಿದ್ದು ವಾಯುದೇವರಷ್ಟೇನೆ, ಇನ್ಯಾರಿಗೂ ಇಲ್ಲ. ಅಂದ ಮೇಲೆ ವಿಶ್ವರೂಪದ ಪರಿಕಲ್ಪನೆ ಇರೋ ದೇವರು ನಾರಾಯಣ ಒಬ್ಬನೇನೆ, ಇನ್ಯಾರಿಗೂ ಇಲ್ಲ. ಸ್ವಲ್ಪ ಯೋಚನೆ ಮಾಡ್ತಾ ಹೋಗಬೇಕು. ನದಿಗಳಲ್ಲಿ ಗಂಗಾ ನದಿಗಿಂತ ದೊಡ್ಡ ನದಿ ಇಲ್ಲ. ನ ಗಂಗಾ ಸದಸ್ಯಂ ತೀರ್ಥಂ, ಅದನ್ನ ಯಾರಾದರೂ ಕೇಳಿ ಅದು ವಿಷ್ಣು ಪಾದೋದಕ ಅವ್ರು ಡಿಸ್ಟರಿ ತೆಗೆದು ನೋಡಿದ್ರು ಕೂಡ ವಿಷ್ಣು ಪಾದೋದಕ ಅಂತ ಇವತ್ತಿನ ಆಪ್ತೆ ಡಿಸ್ಟರಿ ತೆಗೆದು ನೋಡಿದ್ರು ವಿಷ್ಣು ಪಾದೋದಕ ಅಂತ ಹೆಸರು. ಅದಕ್ಕಿಂತ ಶ್ರೇಷ್ಠ ನದಿ ಇಲ್ಲ. ಅದೇನದು ವಿಷ್ಣು ಪಾದೋದಕ, ಮತ್ತೆ ವಿಷ್ಣು ಪಾದ ತೊಳೆದ ನೀರು. ಗಂಗಾಧರ ರುದ್ರದೇವರು ತಮ್ಮ ತಲೆ ಮೇಲೆ ಹಾಕೊಂಡಿದ್ದಾರೆ ಅದನ್ನ. ಯಾರು ದೊಡ್ಡವರು? ನೀವೇ ಲೆಕ್ಕ ಹಾಕಿ. ಇವರ ಪಾದ ತೊಳೆದ ನೀರನ್ನ ಅವರ ತಲೆ ಮೇಲೆ ಹಾಕೊಂಡು ಗಂಗಾಧರ ಅನಿಸಿರಬೇಕಾದ್ರೆ ಯಾರು ದೊಡ್ಡವರು? ಅದನ್ನೇ ವಾದಿರಾಜಸ್ವಾಮಿಗಳು, ಪಾದ ತೊಳೆದವನೊಬ್ಬ, ತೊಳಸಿಕೊಂಡವನೊಬ್ಬ, ಪದಜಲ ನಿರ್ಮಾಲ್ಯವನು ಮಸ್ತಕದಲ್ಲಿ ಧರಿಸಿದವನೊಬ್ಬ ಅಂತ ಹೇಳಬೇಕಾದ್ರೆ ಆ ಪದಜಲ ತಲೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು, ಸಂಶಯ ಕಾರಣನೇ ಇಲ್ಲ. ಹೋಗ್ಲಿ, ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದು? ಸಾಲಿಗ್ರಾಮ. ಅಲ್ಲಿ ವಿಷ್ಣು ಸನ್ನಿಧಾನ. ಶಿವ ಸಾಲಿಗ್ರಾಮ ಅಂತ ಒಂದು ಸಾಲಿಗ್ರಾಮ ಇಲ್ಲ, ಗಣೇಶ ಸಾಲಿಗ್ರಾಮ ಅಂತಿಲ್ಲ. ಇವತ್ತು ಸಾಲಿಗ್ರಾಮ ಅಂದ್ರೆ ವಿಷ್ಣುವೇ. ತತಃ ಶಂಕರ ಭಾಷ್ಯದೊಳಗೆ ಶಂಕರಾಚಾರ್ಯ ಬರೀತಾರೆ, ಯಥಾ ಸಾಲಿಗ್ರಾಮಾದಿಷು ವಿಷ್ಣು ಸನ್ನಿಧಿ ಅಂತ ದೃಷ್ಟಾಂತ ಕೊಡ್ತಾರೋ. ಸಾಲಿಗ್ರಾಮ ವಿಷ್ಣು ಸನ್ನಿಧಾನ ಹೇಗೋ ಹಾಗೆ. ಅಂದಮೇಲೆ ಸಾಲಿಗ್ರಾಮಕ್ಕಿಂತ ಶ್ರೇಷ್ಠ ವಸ್ತು ಇಲ್ಲ. ಸಾಲಿಗ್ರಾಮ, ಸುದರ್ಶನ, ಚಕ್ರಾಂಕಿತ ಇವೆಲ್ಲ ವಿಷ್ಣು ಸನ್ನಿಧಾನದ್ದೇನೆ, ಬೇರೆ ಅಲ್ಲೂ ಇಲ್ಲ. ಆಮೇಲೆ ಆಕಾಶಕ್ಕಿಂತ ದೊಡ್ಡ ಪದಾರ್ಥ ಇಲ್ಲ. ಅದನ್ನೇನಂತ ಕರೀತಾರೆ? ಆಕಾಶವನ್ನ ಸ್ಪಷ್ಟವಾಗಿ ವಿಷ್ಣು ಪದ ಅಂತ ಹೇಳ್ತಾರೆ. ಆಕಾಶಕ್ಕೆ ವಿಷ್ಣು ಪದ ಅಂತ ಕರೀತಾರೆ. ವಿಷ್ಣು ಪಾದ ಗಂಗಾ ವಿಷ್ಣುಪತಿ, ಇದು ವಿಷ್ಣು ಪಾದ. ಇನ್ನು ವಿಚಾರ ಮಾಡಿ, ವೃಕ್ಷಗಳ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕೇಳಿದರೆ ತುಳಸಿ. ಅದು ವಿಷ್ಣುವಿಗೆ ಪ್ರಿಯ. ತುಳಸಿ ಇಲ್ಲದೆ ವಿಷ್ಣು ಪೂಜೆ ಮಾಡಾಗೇ ಇಲ್ಲ. ಅಂದಮೇಲೆ ಬಿಲ್ವಪತ್ರದ ಶಿವನ ಪೂಜೆ, ಅದು ಬಿಲ್ವಪತ್ರೆ ಸರ್ವಶ್ರೇಷ್ಠ ಅಂತ ಹೇಳಲಿಲ್ಲ. ಇವನ್ ನಾವು ವೈದ್ಯಕೀಯ ದೃಷ್ಟಿಯಿಂದ ವಿಚಾರ ಮಾಡಿದ್ರು ಕೂಡ ತುಳಸಿ ಉಪಯೋಗ ಭಾರಿ ಜಾಸ್ತಿ ಅಂತ ಹೇಳುತ್ತಾರೆ. ತುಳಸಿ ಸರ್ವರೋಗಹರವಾದಂತಹ ಔಷಧಿ. ಮನೆ ಮುಂದೆ ತುಳಸಿ ಇದ್ರೆ ಒಳಗೆ ಈ ದುಷ್ಟ ಕ್ರಿಮಿಗಳೇ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೋಗಗಳು ಒಳ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಶಕ್ತಿ ತುಳಸಿಗಿದೆ ಅಂತ ಹೇಳುತ್ತಾರೆ. ನೈವೇದ್ಯ ತುಳಸಿ ಯಾಕೆ ಹಾಕ್ತಾರೆ ಗೊತ್ತೇನು? ಅದೇನಾದ್ರು ವಿಷ ಇದ್ರೆ ಹೀರ್ಕೊಂಡ್ಬಿಡುತ್ತ, ಎಲ್ಲ ಹೀರ್ಕೊಂಡು ತೆಗೆದು ಹಾಕ್ಬಿಡುತ್ತೆ. ಅದನ್ನ ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ, ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಅಂತ ಹೇಳುತ್ತೆ. ಅದಕ್ಕೆ ತುಳಸಿ ಹಾಕಿ ನೈವೇದ್ಯ ಮಾಡಬೇಕು. ಕಾರಣ ಅದೇ, ಯಾವ ಪದಾರ್ಥ ನೈವೇದ್ಯ ಮಾಡಬೇಕಾದ್ರೂ ಕೂಡ ತುಳಸಿ ಹಾಕಿಯೇ ನೈವೇದ್ಯ ಮಾಡಬೇಕು. ಆದ್ರಿಂದ ಸಂಪೂರ್ಣ ವಿಷ ತಾಗ್ದಾಗುವ ಶಕ್ತಿ ಇದೆ. ಅದರಂತ ಶ್ರೇಷ್ಠ ವೃಕ್ಷ ಇಲ್ಲ. ಅದು ವಿಷ್ಣುವಿ ಆರಾಧನೆಗೆ ಬೇಕೇ ಬೇಕಾದ ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸರ್ವತ್ತು ಮತ್ತೆ ಗೊತ್ತಾಯ್ತು. ವ್ರತಗಳಲ್ಲಿ ಏಕಾತಿಗಿಂತ ದೊಡ್ಡ ವ್ರತ ಇಲ್ಲೇ ಇಲ್ಲ. ಏಕಾತಿಗೆ ದೊಡ್ಡ ವ್ರತ ಯಾವ ಕಾಲಕ್ಕೂ ಇಲ್ಲ. ಹಿಂದೆ ಹೇಳಿದ್ದೇನೆ, ಫಾರಿನರ್ಸ್ ಇಲ್ಲಿ ಎಲ್ಲ ಇತ್ ಸಿಂಗು, ಹೇನತ್ ಸಾಂಗು ಮೊದಲಾದವರು ಬಂದಾಗ ನಮ್ಮ ಇಂಡಿಯಾದ ಬಗ್ಗೆ ಬರೀತಾ ಬರೀತಾರೆ. ಎಷ್ಟು ಆಶ್ಚರ್ಯವಾಗುತ್ತೆ ಅಂದ್ರೆ, ಇಲ್ಲಿ ಜನ ಏಕಾಚಿ ಉಪವಾಸ ಮಾಡ್ತಾರೆ ಅಂತ ಅವರು ಬರೀತಾರೆ, ಆಶ್ಚರ್ಯ. ಇಲ್ಲಿ ಇದ್ರೆ ಏಕಾಚಿ ಉಪವಾಸವನ್ನು ಮಾಡ್ತಾರೆ, ಅದು ವಾಸುದೇವನ ದಿನ ಅಂತ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ವಾಸುದೇವನ ದಿನ ಇಷ್ಟು ಪ್ರಾಚೀನ, ಯಾವ ವ್ರತಗಳ ಉಲ್ಲೇಖನೂ ಬೇರೆ ದೇಶದಲ್ಲಿ ಯಾರು ಮಾಡೋದಿಲ್ಲ. ಒಂದೇ ಅಷ್ಟು ಶ್ರೇಷ್ಠವಾದ ವ್ರತ. ನಾ ಬಿಟ್ಟರೆ ಅದನ್ನೇ, ಅದು ಭಾರಿ ದೊಡ್ಡದು, ಇನ್ನೂ ಭಾರಿ ದೊಡ್ಡವರು. ಅದು ಶ್ರೇಷ್ಠವಾದ್ರೆ ಬಿಟ್ಬಿಟ್ಟು ಯಾವ್ದು ಹುಡುಗರು ಬರ್ತಾ ಇರ್ತಾರೆ, ಯಾರು ಮಾಡೋದು? ಬೀದಿಯಲ್ಲಿ ಅಷ್ಟೇ ಮಾಡೋದು, ಯಾರು ಮಾಡೋದೇ ಇಲ್ಲ. ಅಂತ ವ್ರತ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇನೆ. ಮಾಡಲೇಬೇಕಾದ ವ್ರತ ಏಕಾದಶ ವ್ರತ. ಜಯಂತಿಗಳಲ್ಲಿ ಕೃಷ್ಣ ಜಯಂತಿಗೆ ಸಮನಾದ ವ್ರತನೇ ಇಲ್ಲ. ಜಯಂತಿಗಳಲ್ಲಿ ಎಲ್ಲಾ ದೇವರ ಜಯಂತಿ ಕೃಷ್ಣ ಜಯಂತಿ ಬರೀ ಭಾರಿ ಜಾಸ್ತಿ. 20 ಕೋಟಿ ಏಕಾಶ ಉಪವಾಸ ಮಾಡಿದ ಪುಣ್ಯ ಕೊಡತಕ್ಕಂಥ ಜಯಂತಿ ವ್ರತ. ಅಂದ್ರೆ ಕೃಷ್ಣ ಸರ್ವೋತ್ತಮ ಆಯ್ತು. ಮತ್ತೆ ಎಷ್ಟು ಕಾರಣ ಬೇಕು ನಿಮಗೀಗ? ಕಂಡಿರತಕ್ಕಂಥ ಪ್ರತಿಯೊಂದು ಕಾರಣಗಳು ಕೂಡ ವಿಷ್ಣು ಸರ್ವೋತ್ತಮತ್ವನೇ ಹೇಳೋದು. ಇನ್ನ ನಮ್ಮ ಇನ್ನೊಂದು ದೊಡ್ಡ ಗ್ರಂಥ ರಾಮಾಯಣ. ಹೇಳಿ ಕೇಳಿ ರಾಮನ ಕಥೆ ಅದು. ರಾಮನ ಕಥೆ, ಎಲ್ಲಾ ದೇವತೆಗಳು ಹೋಗಿ ರಾಮ, ರಾವಣ ಕುಂಭಕರ್ಣಾದಿಗಳ ಹಾವಳಿಯಿಂದ ಜಗತ್ತ ನಾಶವಾಗಿ ಹೋಗ್ತಾ ಇದೆ, ನೀನು ಅವತಾರ ಮಾಡಿ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ರಾಮನಾಗ ಅವತಾರ ಮಾಡ್ತಾನೆ, ರಾವಣಾದಿಗಳನ್ನ ಕೊಲ್ತಾನೆ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ರಾಮನನ್ನು ಸರ್ವೋತ್ತಮ ಅಂತ ಸ್ತೋತ್ರ ಮಾಡ್ತಾರೆ. ಇನ್ನೇನು ಸಂದೇಹಕ್ಕೆ ಅವಕಾಶವೇ ಇಲ್ಲ. ಹನುಮಂತನಂತ ವಿಶ್ವವಿಖ್ಯಾತನಾದ ವ್ಯಕ್ತಿ ಇನ್ನು ಯಾರೂ ಇಲ್ಲ. ಆತ ಪೂಜೆ ಮಾಡಿದ ರಾಮನನ್ನ ಮಾತ್ರ ಸರ್ವೋತ್ತಮ ಅಂತೇಳಿ. ಅಂತ ಹನುಮಂತನಿಂದ ಒಂದೇನಾಗಬೇಕಾದ್ರೆ ರಾಮ ಸರ್ವೋತ್ತಮ ಆಗಿರಲೇಬೇಕು. ಹನುಮಂತ ಜೀವೋತ್ತಮನಾಗಿರೋದ್ರಿಂದ ಶ್ರೀರಾಮದೂತಂ ಶಿರಸಾ ನಮಾಮಿ. ಅದೇ ರೀತಿ ವೇದಗಳಿಗೆ ಹೋಗಿಬಿಟ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ವಿಷ್ಣೋರ್ಕಂ ವೀರ್ಯಾಣಿ ಪ್ರಾವೋಚಂ. ವಿಷ್ಣುವಿನ ಮಹಿಮೆ ಹೇಳೋದಕ್ಕೆ ಯಾರಿಗೆ ಸಾಧ್ಯವಿದೆ ಅಂತ ಹೇಳ್ತಾರೆ. ಎಲ್ಲಾ ದೇವತೆಗಳ ಮಹಿಮೆಯನ್ನು ಹೇಳಿಬಿಡು ಮುಗಿಸಬಹುದು, ಒಂದಲ್ಲ ಒಂದು ಸ್ಟೇಜಲ್ಲಿ ಮುಗಿಸಬಹುದು, ವಿಷ್ಣುವಿನ ಮಹಿಮೆ ಹೇಳೋದಕ್ಕಾಗೋದಿಲ್ಲ. ತ್ರೀಣಿ ಪದಾ ವಿಚಕ್ರಮೆ, ಇಡೀ ವಿಶ್ವವನ್ನು ಮೂರು ಹೆಜ್ಜೆಯಿಂದ ಅಳೆದವನು ಅಂದ್ರೆ ವಿಷ್ಣುವೇ. ಈಗೆಲ್ಲ ವಿಷ್ಣು ಸರ್ವೋತ್ತಮತ್ವ ಹೇಳ್ತಾ ಇದೆ. ಇನ್ನು ಭಾಗವತಾದಿ ಪುರಾಣಗಳು ಎಲ್ಲ ವಿಷ್ಣು ಸರ್ವೋತ್ತಮ ಅಂತ ಹೇಳೋದೆ. ಮನುಸ್ಮೃತಿಯ ಶುರುವಾಗದೆ ವಿಷ್ಣುವಿನ ಹೆಸರು ಹೇಳ್ಕೊಂಡು ಮನುಸ್ಮೃತಿ ಶುರುವಾಗುತ್ತೆ. ಯಾವ ಸ್ಮೃತಿ ತಗೊಳ್ಳಿ ಏನೇ ತಗೊಳ್ಳಿ ವಿಷ್ಣುವಿನ ಕಥೆಯಿಂದನೇ ಪ್ರಾರಂಭವಾಗುತ್ತೆ. ಅನಂತರ ಹೇಳ್ತಾರೆ, ಮತ್ತು ಶೇಷಶಾಹಿಯಾಗಿ ಮಲಗಿರತಕ್ಕಂಥ ದೇವತೆ ವಿಷ್ಣು ಒಂದೇ. ಇನ್ಯಾರು ಮಲಗಿರೋ ದೇವತೆ ಇನ್ಯಾರು ಇಲ್ಲ, ವಿಷ್ಣು ಒಬ್ಬನೇ ಮಲಗಿರೋ ದೇವತೆ. ಹುಡುಗರ್ಯಾರು ಮಲಗಿಲ್ಲ, ಎಲ್ಲಾರು ನೋಡಿದ್ದು ಯಾರು ಮಲಗಿರೋ ದೇವತೆ ಪೂಜೆ ಮಾಡಿ ನೋಡಿದ್ದೇನು. ಈ ಬಂದ್ಬಿಟ್ಟಿದೆ ಶೇಷಶಾಹಿ ಗಣೇಶ ಎಲ್ಲ ಬಂದ್ಬಿಟ್ಟಿದೆ ಇತ್ತೀಚೆಗೆ. ಅವೆಲ್ಲ ಅಲ್ಲ, ಗಾದಿಟೋಪಿ ಗಣೇಶನು ತಂದಿದ್ದಾರೆ. ಅವೆಲ್ಲ ಇವರ ಕಲ್ಪನೆ ಹೊರತು ಪುರಾಣದ ಕಲ್ಪನೆ ಅಲ್ಲ. ನಿಜವಾಗಲೂ ಕೂಡ ಮಲಗಿದ ಭಂಗಿಯಲ್ಲಿ ಪೂಜೆ ವಿಷ್ಣುವಿಗೆ ಮಾತ್ರ, ಇನ್ಯಾರು ಆ ರೀತಿ ಪೂಜೆ ಇಲ್ಲ. ಯಾತಕ್ಕೆ ಮಲಗಿದ್ರು ಶಾಸ್ತ್ರ ಹೇಳುತ್ತೆ, ಮಲಗಿದವರು ಪೂಜೆ ಮಾಡಬಾರದು ಶಾಸ್ತ್ರ ಹೇಳುತ್ತೆ. ವಿಷ್ಣು ಮಾತ್ರ ಮಲಗಿರೋದು ಯಾತಕ್ಕೆ ಅಂದ್ರೆ ವಿಷ್ಣು ನಿಜವಾಗ್ಲೂ ಮಲಗಿಲ್ಲ. ಆದ್ರಿಂದ ಯೋಗ ನಿದ್ರೆ ಹೊರತು ನಿಜವಾಗ್ಲೂ ಕೃಷ್ಣ ಮಲಗಿಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡು ಹೊರಟ್ರೆ ಉಳಿದವರೆಲ್ಲ ದೇವರಿಗೋಸ್ಕರ ಕಾದಿರುತ್ತಾರೆ. ಮಲಗೋದೊಂದು ಏನು ಗೊತ್ತೇ, ಬೇರೆ ಕೆಲಸ ಇಲ್ಲ ಅಂತ ಅರ್ಥ. ಏನ್ ಮಲಿಬಿಟ್ಟು ಆರಾಮ್ ಮಲಿಬಿಟ್ಟಿದಿರಲ್ಲ ಅಂತ ಹೋಗ್ತಾರೆ. ಮಲಿಬಿಟ್ಟು ಯಾರು ಆರಾಮ್ ಮಲಿಬಿಟ್ಟಿದಿರಲ್ಲ, ಏನು ಕೆಲಸ ಇಲ್ಲ ಅಂತ ಕಾಣುತ್ತೆ. ದೇವರಿಗೆ ಕೆಲಸನೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಗುರಿ ಇದ್ದಿರ್ತಾರೆ. ಒಂದು ಪೂರ್ಣ ಪೂರ್ಣ ಇನ್ನೇನ್ ಮಾಡ್ಬೇಕಾಗಿದೆ ಈ ಮಧ್ಯೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇನ್ನು ಲಕ್ಷ್ಮಿ ಜಗತ್ತಿನಲ್ಲಿ, ಲಕ್ಷ್ಮಿಯನ್ನು ಬಿಟ್ಟರೆ ಜಗತ್ತಲ್ಲಿ ನೀರು ಕಾಣದೇ ಇಲ್ಲ. ಲಕ್ಷ್ಮಿ ಅಂದ್ರೆ ಜಗತ್ತು ಪ್ರಾಣವೇ ತೆಗೆದುಹಾಕಿಬಿಡ್ತಾರೆ, ತೆಗೆದುಬಿಟ್ಟು ತಂದಿರ್ತಾ ಅಂದ್ರೆ ಪ್ರಾಣ. ಲಕ್ಷ್ಮಿ ಪೂಜೆ ಅಂದ್ರೆ ಆಶ್ಚರ್ಯವೇ ಆಶ್ಚರ್ಯ. ಜಗತ್ತಿನಲ್ಲಿ ಏನಿದ್ರು ಧನದಿಂದ ಆಗುತ್ತೆ, ಜನ ತಿಳ್ಕೊಂಡ್ಬಿಟ್ಟಿದ್ದ. ದುಡ್ಡಿದ್ರೆ ಏನ್ರಿ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ಜನ ತಿಳ್ಕೊಂಡು ದುಡ್ಡಿದ್ರೆ ಏನ್ರಿ ಆಗೋದಿಲ್ಲ ಅಂತ ಹೇಳಿ. ದುಡ್ಡಿದ್ರೆ ಅಲ್ಲ, ದುಡ್ಡಿನ ಅಭಿಮಾನಿ ದೇವತೆ ಯಾರು ಗೊತ್ತಾ? ಸಾಕ್ಷಾತ್ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಗೆ ಆಗದರೆ ಕೆಲಸನೇ ಇಲ್ಲ ಅಂತ ಅರ್ಥ. ಆದ್ರೆ ಲಕ್ಷ್ಮೀಪತಿ ಯಾವ ಸಿನಿಮಾ ನಾಟಕದಲ್ಲೂ ಬೇರೆಯವರು ಮಾಡಿಲ್ಲ, ವಿಷ್ಣುವೇ ಆಗ್ಬೇಕಾದ್ರೆ. ಲಕ್ಷ್ಮೀಪತಿ ವಿಷ್ಣು ಅಂದ ಮೇಲೆ ಇಡೀ ವಿಶ್ವವನ್ನ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಮಹಾಲಕ್ಷ್ಮಿ. ಅಂತ ಮಹಾಲಕ್ಷ್ಮೀಪತಿ ನಾರಾಯಣ ಅಂದ ಮೇಲೆ ಶ್ರೀಯತ್ಕಡಾಕ್ಷ ಬಲವತಿ ಅಜಿತಂ ನಮ. ಸರಿ, ಸರ್ವೋತ್ತಮತ್ವ ಮತ್ತೆ ಬಂತು. ಈ ರೀತಿ ಹೇಳಕ್ಕೋದ್ರೆ ಅದೇ ದೊಡ್ಡ ವಿಚಾರ. ಅದೆಲ್ಲ ಕೂಡ ಬ್ರಹ್ಮಸೂತ್ರಗಳಿಗೆ ದೊಡ್ಡ ಶಾಸ್ತ್ರ ಇಲ್ಲ. ಬ್ರಹ್ಮಸೂತ್ರ ವಿಷ್ಣುವನ್ನೇ ಹೇಳೋದು, ವೇದಾದಿಗಳು ವಿಷ್ಣುವನ್ನ, ಮಹಾಭಾರತ ರಾಮಾಯಣ ಪುರಾಣಗಳು ಉಪಪುರಾಣಗಳು ಸ್ಮೃತಿಗಳು. ನಿಮ್ಗೆ ಇನ್ನೂ ಆಶ್ಚರ್ಯ ಅಂದ್ರೆ ಬೀದಿಯಲ್ಲಿ ಯಾವ್ದಾದ್ರು ಪುಸ್ತಕ ಮರ್ತಾ ಇರ್ತಾರೆ, ಯಾವ್ದೋ ಜ್ಯೋತಿಷ್ ಪುಸ್ತಕ ಮರ್ತಾ ಇರ್ತಾರೆ. ಅದು ಯಾರೋ ಮಾಡಿದ್ದು, ನಮ್ಮವ್ರು ಜಾಸ್ತಿ ಪುಸ್ತಕನೇ ಮಾಡೋದಿಲ್ಲ. ಮೊದಲನೇದು ಮಾಡಿದ್ರೆ ಅದು ಹೊರಗೆ ಹೋಗೋದೇ ಇಲ್ಲ. ಇನ್ನೊಂದು ನಮ್ಮವರಿಗೆ ಸಿಗೋದಿಲ್ಲ, ಬೇರೆಯವರಿಗಲ್ಲ, ನಮ್ಮವರಿಗೆ ಸಿಗೋದಿಲ್ಲ. ಅಷ್ಟು ಒಂದು ಸರ್ಕ್ಯುಲೇಷನ್ ಅಲ್ಲಿ ಭಾರಿ ದೊಡ್ಡ ಪ್ರಾಬ್ಲಮ್, ಅದು ಸಮಸ್ಯೆ. ತಗೊಳ್ಳೋ ಜನ ಇಲ್ಲ ಒಂದು ಕಡೆಗೆ, ಮಾರಾಟ ವ್ಯವಸ್ಥೆನೂ ಇಲ್ಲ, ಮಾರೋದೂ ಇಲ್ಲ. ನಮ್ಮಲ್ಲಿ ಭಾರಿ ತಪ್ಪು. ಕೆಲವು ಪದ್ಧತಿಗಳು ನೋಡಿ, ಮನೆ ಮನೆಗೆ ಹೋಗಿ ಪುಸ್ತಕ ಕೊಡ್ತಾರೆ ಗೊತ್ತಾ ಅವರು. ಮನೆ ಮನೆಗೆ ಹೋಗಿಬಿಟ್ಟು ಇವತ್ತು ಹರಿರಾಮ ಹರಿರಷ್ಟು ಹೋಗಿಬಿಟ್ರೆ ನೀವು 10-20 ಸಾವಿರ ಕೊಟ್ಟು ಚಂದಾದಾರರಾಗಬೇಕು, ಆ ಪುಸ್ತಕ ತಗೋಬೇಕು. ಈಗ ನಮ್ಮಲ್ಲಿ ಅಂತ ವ್ಯವಸ್ಥೆಗಳೇ ಇಲ್ಲ. ಇವತ್ತು ಪುಸ್ತಕಗಳಿಂತ ದೊಡ್ಡದು ಜಗತ್ತಲ್ಲಿ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನಂಥ ವ್ಯವಸ್ಥೆ ಇದೆ. ಈ ಬೀದಿಯಲ್ಲಿ ಸಿಗೋ ಪುಸ್ತಕಗಳು ಯಾರ್ಯಾರೋ ಮಾಡಿರ್ತಾರೆ. ಸುಮ್ಮನೆ ತೆಗೆದು ನೋಡಿ, ಅದನ್ನ ವಿಷ್ಣು ಜಗತ್ತನ್ನು ಸೃಷ್ಟಿ ಮಾಡಿದನು, ಬೇರೆಯವರು ಮಾಡಬಾರದೆ, ಶಿವ ಸೃಷ್ಟಿ ಮಾಡಿದೆ ಅಂತ ಯಾರ್ಯಾರು ಬರೋದಿಲ್ಲ ಇವತ್ತಿನವರೆಗೂ ಕೂಡ. ಯಾವ ಶೈವರು ಬರೆಯೋದಿಲ್ಲ. ಇದು ಭಾರಿ ಆಶ್ಚರ್ಯ. ಅಂದ್ರೆ ಬೀದಿಯಲ್ಲಿ ಸಿಗ 4-8 ಪುಸ್ತಕದಲ್ಲೂ ಕೂಡ ವಿಷ್ಣುವೇ ಜಗತ್ ಸೃಷ್ಟಿ ಮಾಡಿದ ಅಂತ ಒಪ್ಪುದು. ವಿಷ್ಣು ಸರ್ವೋತ್ತಮ ತುಂಬಿ ತುಳುಕಿದೆ. ಇಲ್ಲಿ ಯಾಕೆ ಹೇಳ್ತಾರೆ? ಭೀಮಸೇನ ಹೇಳಿದ್ದೆಲ್ಲ ಅದನ್ನು ಹೇಳ್ತಿರೋದು. ಈಗ ವಿಷ್ಣು ಸರ್ವೋತ್ತಮ ಅಂತ ಹೇಳಿದರೆ ಶಾಸ್ತ್ರವೇ ಇಲ್ಲ. ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಇದಕ್ಕಿಂತ ಸ್ಪಷ್ಟವಾದ ಮಹಾಭಾರತದ್ದೇ ಮಾತು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೇ ಚ ವಿಷ್ಣು ಸರ್ವತ್ರ ಹೀಯತೆ. ವೇದ ರಾಮಾಯಣ ಪುರಾಣ ಭಾರತ ಯಾವುದನ್ನು ತಗೊಂಡ್ರು ಕೂಡ ಮೊದಲಿಗೆ ಮಧ್ಯದಲ್ಲಿ ಕೊನೆಗೆ ಮೊದಲಿಂದ ಕೊನೆವರೆಗೂ ಎಲ್ಲಿ ನೋಡಿದರೂ ಕೂಡ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಯೋಚನೆ ಮಾಡಲಿಕ್ಕೆ ಹೋದ್ರೆ ವಾದಿರಾಜ ಸ್ವಾಮಿ ಕಡೆ ಬರೀತಾರೆ, ವಾಹನಗಳು ನೋಡಿಬಿಡಿ ಸಾಕು ಯಾರು ದೊಡ್ಡವರು ಅಂತ ಗೊತ್ತಾಗುತ್ತೆ. ವಿಷ್ಣುವಿನ ವಾಹನ ಗರುಡ, ಶಿವನ ವಾಹನ ನಂದಿ, ಬ್ರಹ್ಮದೇವರ ವಾಹನ ಹಂಸ. ಇವತ್ತು ಪ್ರಯಾಣಕ್ಕೆ ಯಾವುದು ಶ್ರೇಷ್ಠ? ಇವತ್ತು ಮೋಸ್ಟ್ ಪಾಪ್ಯುಲರ್ ಅಂದ್ರೆ ಈ ಬೈ ಏರ್ ಹೊರಟ ಅಂದ್ರೆ ಫಾಸ್ಟೆಸ್ಟ್ ಅಂತ ಅರ್ಥ. ಬೈ ಏರ್ ಫಸ್ಟ್ ಏರ್ ಟ್ರಾವೆಲ್ ಮಾಡಿದ್ದು ವಿಷ್ಣುನೇ, ಗರುಡ ವಾಹನ ವಿಷ್ಣು. ಮತ್ತೆ ಆ ರೀತಿ ಜಗತ್ತಲ್ಲಿ ಯಾರಿಗೂ ವಾಹನ ಇಲ್ಲ. ಇವತ್ತು ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಪುರಂದರಾಸರ ಮಾತನ್ನು ಬರೀತಾರೆ, ವಾದಿರಾಜ ಸ್ವಾಮಿಗಳು ಬರೀತಾರೆ, ಜ್ಞಾನಿಗಳು ಬರೀತಾರೆ. ಗಗನದಲ್ಲಿ ಸಂಚರಿಪ ಗರುಡ ದೇವನ ತುರಗ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದಲೆ ಹರಿ ಸರ್ವೋತ್ತಮತ್ವ ಅನೇಕ ದೃಷ್ಟಾಂತ ಕೊಟ್ಟು ಹೇಳುತ್ತಾರೆ. ಪಾವನತ್ವದಿ ನೋಡಿ ಅವರ ಗಂಗಾ ಜನಕ, ದೇವತ್ವದಲ್ಲಿ ನೋಡಿ ದಿವಿಜ ಒಡೆಯ, ಆವಧೈರ್ಯದಿ ನೋಡಿ ಅಸುರಾಂತಕ. ಒಂದೊಂದು ನೋಡಿದರೂ ಕೂಡ ಭರಿಯನ್ನು ಸರ್ವೋತ್ತಮ ಅಂತ ಒಪ್ಪಲೇಬೇಕು. ಲಾವಣ್ಯದಲ್ಲಿ ನೋಡಿ ಲೋಕಮೋಹಕನಯ್ಯ. ಇವತ್ತು ಸೌಂದರ್ಯಕ್ಕೆ ಹೆಸರು ಅಂದ್ರೆ ಕೃಷ್ಣನೇ. ಮತ್ತೆ ಜಗತ್ತಲ್ಲಿ ಯಾರು ಕೂಡ ಭಾರಿ ಸುಂದರ ಅಂತ ಕರೀಬೇಕಾದ್ರೆ ಕೃಷ್ಣನ್ ಎಕ್ಸಾಂಪಲ್ ಕೊಡ್ತಾರೆ, ಅವ್ರು ಬೇರೆ ಎಕ್ಸಾಂಪಲ್ ಕೊಡೋದಿಲ್ಲ. ಯಾರು ಕೂಡ ತುಂಬಾ ಸತ್ ಹೇಳಿದ್ದೇನೆ. ಹುಟ್ಟಿದ ನಾಮಕರಣಕ್ಕೆ ಹೋಗಿ ನೀವು ಮಗುವನ್ನ ನೋಡಿ, ತುಂಬಾ ಚೆನ್ನಾಗಿದೆ, ಕೃಷ್ಣ ಇದ್ದಾಗಿದ್ದಾನೆ ಭಾರಿ ಸಂತೋಷ ಆಗುತ್ತೆ. ಯಾಗಾರು ಇರಲಿ, ಕೃಷ್ಣ ಇದ್ದಾಗಿದ್ದಾರೆ ಭಾರಿ ಖುಷಿ ಆಗ್ಬಿಡುತ್ತೆ. ಗಣೇಶ ಇದ್ದಾಗಿದ್ದಾರೆ ಬದೀತ ಆಗುತ್ತೆ, ಹೊಡೆದೇ ಬಿಡುತ್ತೆ. ಏನ್ರಿ ಮುಡಿದ ನಂಬೋದಾರ ಏನ್ರಿ, ವಕ್ರತುಂಡ ಏನ್ರಿ, ಅದು ವಕ್ರತುಂಡ ಆಗಿದ್ರು ಅನ್ನಬಾರದು. ಇದು ವಿಶೇಷ, ಇದು ಆಶ್ಚರ್ಯನೇ ಆಶ್ಚರ್ಯ. ಅದಕ್ಕೆ ಸಾಕ್ಷಾನ್ ಮನ್ಮಥ ವನ್ಮಥ, ಅದನ್ನೇನೆ ದಾಸರ ಹೇಳ್ತಾರೆ. ಲಾವಣ್ಯದಲ್ಲಿ ನೋಡಿ ಲೋಕಮೋಹಕನಯ್ಯ. ಲೋಕಮೋಹಕನಯ್ಯ ಅಂದ್ರೆ ಲೋಕಮೋಹಕ ಮನ್ಮಥ, ಅಯ್ಯ ಅಂದ್ರೆ ಅವನಪ್ಪ, ಮನ್ಮಥನಪ್ಪ ನಾರಾಯಣ, ಮನ್ಮಥ ಮನ್ಮಥ. ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಯಾವ ದೃಷ್ಟಿಯಲ್ಲಿ ವಿಚಾರ ಮಾಡಿದ್ರು ಕೂಡ ಹರಿಸರ್ವೋತ್ತಮತ್ವ ಉಂಟು, ಅಲೆಗಳಿಲಿಕ್ಕೆ ಬರೋದಿಲ್ಲ, ಉತ್ತರ ಇದ್ರೆ ಹೇಳಿ ರೀತಿ ವಿಮರ್ಶನೆ ಕೇಳ್ತಾರೆ. ಮತ್ತು ಬೌದ್ಧ ಭಕ್ತವ್ರು ಏನ್ ಮಾಡ್ತಾರೆ ಗೊತ್ತೇನೆ, ಬುದ್ಧ ಮತ್ತು ಭಾರಿ ಶ್ರೇಷ್ಠ ನಮ್ದು ಯಾತಕ್ಕೆ ಗೊತ್ತಾ, ಬುದ್ಧ ವಿಷ್ಣು ಹೇಳಿದ್ರು ನೋಡಿದ್ರ, ಅವ್ರ ಮತ ಶ್ರೇಷ್ಠತೆ ಎಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಅವರೀಗ ಬುದ್ಧನ ವಿಷ್ಣು ಅಂತ ಕರೆದು, ವಿಷ್ಣು ಅಂತ ಕರೆದ್ರೆ ಬತ್ತಾರೆ ಹೇಳ್ತಿ ಮಧ್ಯೆ, ವಿಷ್ಣು ಸರ್ವತೋತ್ ಅತ ಹೋಗ್ಬಿಡ್ತು. ಆಶ್ಚರ್ಯ ಅಂದ್ರೆ ಹೋಗ್ತಾರೆ ವಿಷ್ಣು. ಜೈನರು ಋಷಭ ಅಂತ ಒಬ್ಬ ತೀರ್ಥಕ್ಕರ ಅಂತ ಕರೀತಾರೆ, ಋಷಭ ಸಾಕ್ಷಾತ್ ನಾರಾಯಣ. ಅದು ಪ್ರತಿಯೊಂದು ಮತದ ಚಲಾವಣೆಯಲ್ಲೂ ಕೂಡ ವಿಷ್ಣುವಿನ ಹೆಸರನ್ನು ಉಪಯೋಗಿಸಲೇಬೇಕಾಗಿಬಿಟ್ಟು. ಅದರ ಜೊತೆಗೆ ಯಾವುದೇ ಒಂದು ಮಹತ್ವವನ್ನು ಬಿಂಬಿಸಬೇಕಾದ್ರೆ ಈ ಚಾರ್ವಾಕ ಮತ ಇದೆ. ಅವನು ದೇವರೇ ಇಲ್ಲ ಅಂತಕ್ಕಂಥ ಮತ ಅವ್ರು ಹೇಳ್ತಾರೆ. ಈ ಮತ ಯಾರು ಪ್ರವರ್ತನೆ ಮಾಡಿದ್ರು ಅಂದ್ರೆ ಬೃಹಸ್ಪತ್ಯಾಚಾರ್ಯ ಮಾಡಿದ್ರು ಅಂತ ಹೇಳ್ತಾರೆ. ಅವರ್ಯಾರು ದೇವಗುರುಗಳು, ದೇವರ ನಾರಾಯಣ. ಆಶ್ಚರ್ಯನೇ ಆಶ್ಚರ್ಯ. ಆ ಹೇಳ್ತಾರೋ ದೇವರಿಲ್ಲ ಅಂತೇಳಿ, ಶುರು ಮಾಡಿದ್ದಾರೋ ದೇವಗುರುಗಳು ಮಾಡಿದ್ದು, ಆ ದೇವರು ಸಾಕ್ಷಾತ್ ನಾರಾಯಣ. ಒಂದು ಆಶ್ಚರ್ಯನೇ ಆಶ್ಚರ್ಯ. ಇದನ್ನೆಲ್ಲ ಭೀಮಸೇನ ಹೇಳ್ತಾ ಹೋಗ್ತಾರೆ. ಜಗತ್ತಿನಲ್ಲಿ ಯಾವ ಶಾಸ್ತ್ರ ಬೇಕಾದ್ರೆ ತಗೊಂಡು ಬನ್ನಿ, ವಿಷ್ಣು ಸರ್ವತೋತ್ವ ಬರುತ್ತದ. ವರಾಹದನ ಬೃಹತ್ ಸಂಹಿತ ಅಂತ ಭಾರಿ ದೊಡ್ಡ ಜ್ಯೋತಿಷ್ಯ ಗ್ರಂಥ, ಅದು ಭಾರಿ ಶ್ರೇಷ್ಠವಾದ ಗ್ರಂಥಗಳು ಸಾರಿ ಸೇರುತ್ತೆ. ಅದರಲ್ಲಿ ವಿಷ್ಣುವ ವಿಷಯ ಸಾಕಷ್ಟು ವಿಷಯವನ್ನು ಹೇಳುತ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಿಷ್ಣು ಸರ್ವೋತ್ತಮತ್ವ ಅಬಾಧಿತವಾದ ಸತ್ಯ. ಸಂಸ್ಕೃತ ನಾಟಕಗಳಲ್ಲಿ ಭಾಸನ ನಾಟಕ ಭಾರಿ ಪ್ರಸಿದ್ಧ. ಕಾಳಿದಾಸರಿಗಿಂತ ಮುಂಚೆ ಇದ್ದವನು ಭಾಸ. ಕಾಳಿದಾಸರೇ ಭಾಸನ ರೆಫರ್ ಮಾಡ್ತಾರೆ. ಪ್ರಸಿದ್ಧ ಯಶಸಾಂ ಭಾಸ ಸೌಮಿಲ್ಲ ಕವಿಮಿತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವೇಹೇ ಕಾಳಿದಾಸಸ್ಯ ಕ್ರಿಯಾಂ ದ್ರಷ್ಟುಂ ಇಮಂ ಪರಿಷದ ಕಥಂ ಬಹುಮಾನ ಅಂತ ಹೇಳಿ ಕಾಳಿದಾಸ ಉಲ್ಲೇಖ ಮಾಡ್ತಾರೆ ಆ ಭಾಸನ. ಆ ಭಾಸನ ನಾಟಕ 13 ನಾಟಕವನ್ನು ಸಿಕ್ಕಿದೆ ಇವತ್ತು. ಅದರಲ್ಲಿ 6 ನಾಟಕ ಮಹಾಭಾರತದ್ದು. ಅದರಲ್ಲೆಲ್ಲ ವಿಷ್ಣು ಸರ್ವೋತ್ತಮತ್ತನೆ ಹೇಳೋದು. ವಿಷ್ಣುವನ್ನ ವಿಷ್ಣು ಸ್ತೋತ್ರವಾಡೇ ತಮ್ಮ ಗ್ರಂಥ ಪ್ರಾರಂಭ ಮಾಡ್ತಾನೆ. ಎಷ್ಟು 2000 ವರ್ಷದಿಂದ ಇದ್ದವನು ಅವನ್ನೆಲ್ಲ ಕೂಡ. ಇನ್ನೆಲ್ಲ ಯೋಚನೆ ಮಾಡಿದರೆ ವಿಷ್ಣು ಸರ್ವೋತ್ತಮತ್ವಕ್ಕೆ ಎಲ್ಲಿ ಬೇಕಾದ್ರೂ ಆಧಾರ ಕೊಡ್ತೇವೆ. ಲೋಕದ ಆಧಾರ ಬೇಕೋ, ನದಿಗಳು ತಗೊಳ್ಳಿ, ಬೆಟ್ಟ ತಗೊಳ್ಳಿ, ಯಾವ್ದು ಬೇಕಾದ್ರೆ ತಗೊಳ್ಳಿ, ವಿಷ್ಣು ಸರ್ವೋತ್ತಮ. ಇನ್ನು ಸಾರಿಗ್ರಾಮ ತಗೊಳ್ಳಿ, ತುಳಸಿ ತಗೊಳ್ಳಿ, ಏನ್ ತಗೊಳ್ಳಿ ವಿಷ್ಣು ಸರ್ವೋತ್ತಮತ್ವ. ಉತ್ತರ ಉಂಟ ಅಂತ ಕೇಳಿದರೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅವರಿಗೆ. ಅದು ವಿರುದ್ಧವಾಗಿ ಹೇಳಿದ್ರೆ ಇವತ್ತು ಯಾರಿಗೂ ಸಾಧ್ಯ ಇಲ್ಲವೇ ಇಲ್ಲ. ಅವ್ರೇನ್ ಮಾಡಿದರು, ಭೀಮಸೇನ ಹೇಳ್ತಾ ನೋಡಿದ್ರ, ನನ್ನ ಸ್ವಾಮಿ ವಿಷ್ಣು, ನಾನು ವಿಷ್ಣು ಭಕ್ತ, ವಿಷ್ಣು ಸರ್ವೋತ್ತಮತ್ವ ಇಷ್ಟೆಲ್ಲ ಹೇಳ್ಬಿಟ್ಟಿದ್ದೇನೆ, ನೀವು ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ಈಗ ಇನ್ನೊಂದು ರೀತಿ ಸವಾಲು ಹಾಕ್ತೇನೆ ನಿಮಗೆ, ಉತ್ತರ ಕೊಡಿ ಅಂತ ಹೇಳಿದೆ. ಇನ್ನೊಂದು ರೀತಿ ಸಮಾನ ಭಕ್ತೆ, ನಾನು ವಿಷ್ಣು ಭಕ್ತ, ನೀವೆಲ್ಲರೂ ಒಟ್ಟಿಗೆ ಬನ್ನಿ, ನಾನು ವಿಷ್ಣು ಭಕ್ತನಾದ ಒಬ್ಬನೇ ಬರುತ್ತೇನೆ, ನಿಮ್ಮನ್ನೆಲ್ಲ ಗೆದ್ದು ಬಿಟ್ರೆ, ವಿಷ್ಣು ಭಕ್ತನಾದ ನಿಮ್ಮನ್ನ ನಾನು ಗೆದ್ದಾಗ ನಮ್ಮ ಸ್ವಾಮಿ ದೊಡ್ಡವನಂತ ಗೊತ್ತಾಗೋದಿಲ್ವಾ, ಬನ್ನಿ ಈಗ ಅಂತ ಕರೆದಾಗ, ಪ್ರತ್ಯಕ್ಷಮೋ ಬಲಂ ವಿಷ್ಣು ಪದಾಶ್ರಯಸ್ಯ, ವಿಷ್ಣು ಪದಾಶ್ರಯನಾದ ನಾನು ಇವತ್ತು ನಿಮ್ಮನ್ನೆಲ್ಲ ಗೆದ್ದು ಬಿಡ್ತೇನೆ ಅಂತ ಹೇಳಿದ ತಕ್ಷಣ ಅವರೆಲ್ಲ ಯುದ್ಧಕ್ಕೆ ಬಂದರಂತೆ. ಭಯಂಕರವಾದ ಯುದ್ಧ ನಡೀತಾ ಇದೆ. ಆಗೊಮ್ಮೆ ಭೀಮಸೇನದ ಉಲ್ಲೇಖವನ್ನು ಮಾಡುತ್ತಾನೆ, ನಾನು ಶಿವಾದಿ ದೇವತೆಗಳನ್ನು ಗೆದ್ದಿದ್ದೇನೆ, ಹಿಂದೊಮ್ಮೆ ನಾನು ಹಿಮಾಲಯ ಪರ್ವತದಲ್ಲಿ ವಿಷ್ಣು ಪೂಜೆ ಮಾಡ್ತಾ ಇದ್ದಾಗ ಅಸುರರ ಪ್ರಾರ್ಥನೆಯಂತೆ ರುದ್ರದೇವರು ಬಂದು ಒಂದು ಹುಲಿಯ ರೂಪದಲ್ಲಿ ಬಂದರಂತು. ಹುಲಿಯ ರೂಪದಲ್ಲಿ ಬಂದು ಭೀಮಸೇನ ಪೂಜೆ ವಿಘ್ನ ಮಾಡಲಿಕ್ಕೆ ಅಂತ ಬಂದರಂತೆ. ಭೀಮಸೇನ ಪೂಜೆಗೆ ಹುಲಿ ರೂಪದಲ್ಲಿ ವಿಘ್ನ ಮಾಡಲಿಕ್ಕೆ ಅಂತ ಬಂದ್ರೆ, ಹುಲಿಗಿಲಿ ಬಂದ್ರೆ ಪೂಜೆ ನಿಂತ್ ಕ್ಯಾನ್ಸಲ್ ಅಂತಾನೆ ಲೆಕ್ಕ. ನಮ್ಮನೆ ಬರ್ಬೇಕು, ಊರಿ ಹುಲಿ ಬಂದಿದ್ರೆ ಸಾಕು, ಪೂಜೆ ಬಿಟ್ಬಿಟ್ಟಿರ್ತಾನೆ ಒಂದು ಪಾಪ. ಯಾವ ನಮ್ಮನೆ ಬಂದ್ರು ಬರುತ್ತೋ ಅಂತ ಭಯ. ಪಕ್ಕದಲ್ಲೇ ಬಂದ್ಬಿಟ್ಟಿದೆ ಹುಲಿ. ಭೀಮಸೇನ ಏನ್ ಮಾಡಿದನಂತೆ, ಅದು ಎಡಗೈದ ದಬ್ಬಿದನಂತೆ ಜೋರಾಗಿ. ದಬ್ಬಿದ್ರೆ ಅದು ಹೋಗಿ ಏನಾಯ್ತು, ಒಂದು ಲಿಂಗದಲ್ಲಿ ಅರ್ಕೊಂಡ್ಬಿಡ್ತಂತೆ, ಒಂದು ಲಿಂಗದೊಳಗೆ. ಅದೇ ಕೇದಾರ ಲಿಂಗ ಅಂತ ಹೆಸರಾಯ್ತು ಅಂತ ಹೇಳುತ್ತಾರೆ. ಕೇದಾರ ಬಂದಿದ್ದ ಹಾಗೆ ಕೇದಾರ ಲಿಂಗ ಅಂತ, ಅದರೊಳಗೆ ಶಿವ ಒಡಗು ಪ್ರಸನ್ನನಾಗಿ ಬಿಟ್ಟು ಸೇರ್ಕೊಂಡಿದ್ದಾನಂತೆ. ಅವತ್ತಿನಿಂದ ಒಂದು ಶಾಪ ಕೊಟ್ಟುಬಿಟ್ಟನಂತೆ. ಯಾರಿಗೆ ಅಂದರೆ, ಭೀಮನಿಗೆ ಶಾಪ ಕೊಡಲಿಲ್ಲ, ಇನ್ನು ಮೇಲೆ ವೈದಿಕರು ವೈಷ್ಣವರು ಯಾರು ಕೇದಾರಕ್ಕೆ ಬರಬಾರದು ಅನ್ನೋ ಶಾಪ ಕೊಟ್ಟಂತೆ ಶಿವನೇ. ಅದಕ್ಕೇನೆ ಕೇದಾರ ಸ್ಮರಣೆ ಮಾಡಬೇಕು. ಕೇದಾರ ಪುಣ್ಯಕ್ಷೇತ್ರ ಅಲ್ಲ, ಮತ್ತೆ ಪುಣ್ಯಕ್ಷೇತ್ರ ಹೌದು, ಸ್ಮರಣೆ ಮಾಡಬೇಕು, ಪ್ರತಿನಿತ್ಯ ಕಾಶಿ ಗಯಾ ಕೇದಾರ ಅಂತ ಹೇಳಿ ಸ್ಮರಣೆ ಮಾಡಬೇಕು. ಆದರೆ ಅಲ್ಲಿ ಹೋಗಬಾರದು, ಅದು ವಿಶೇಷ. ವೈಷ್ಣವರಿಗೆ ಅದು ನಿಷಿದ್ಧ ಸ್ಥಳ ಅಂತ ಕರೀತಾರೆ. ಸಾಮಾನ್ಯ ಹೋಗೋದು ಭಾರಿ ಕಷ್ಟನೂ ಹೌದು, ಆದರೆ ಕಷ್ಟಪಟ್ಟು ಹೋದ್ರೂ ಕೂಡ ಶಾಸ್ತ್ರ ನಿಷಿದ್ಧವಾದ್ದರಿಂದ ಹೋಗಬಾರದು ಅಂತ ವಿವೇಚನೆಯನ್ನ ಮಹಾಭಾರತದಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಹಾಗೆ ಮಾಡಿದ್ದೇನೆ ನಾನು. ನೀವೆಲ್ಲ ಶಿವನ ಭಕ್ತರು, ಶಿವನನ್ನೇ ಪರಾಜಯ ನಾನು ಗೊಳಿಸಿದ್ದೇನಾದ್ದರಿಂದ ನೀವು ವಿರುದ್ಧ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬನ್ನಿ, ಪ್ರಾಕ್ಟಿಕಲ್ ಆಗಿ ಬನ್ನಿ ಅಂತ ನಿಂತಾಗ ಎಲ್ಲ ಬಂದರು. ಭಾರಿ ದೊಡ್ಡ ಯುದ್ಧ ನಡೀತು. ಒಬ್ಬನೇ ಭೀಮಸೇನ ಅನಾಯಾಸ ಯುದ್ಧ ಮಾಡಲಿಕ್ಕೆ ಹೊರಟ್ರೆ ಎಲ್ಲ ಸೋತು ಸೋತು ಓಡ್ತಾ ಇದ್ದಾರೆ. ದುರ್ಯೋಧನ, ದುಶ್ಯಾಸನ, ಅವರು ಇವರು, ಕರ್ಣನು ಸೋತು ಹೋಗ್ಬಿಡ್ತಾನೆ. ಭೀಮನಿಗೆ, ಭೀಮನ ಮೇಲೆ ಒಂದ್ಸತ್ತೂ ಕರ್ಣ ಗೆದ್ದಿಲ್ಲ. ನಿವಾಸನೆ ಮಾಡಬೇಕು, ಇಡೀ ಮಹಾಭಾರತದಲ್ಲಿ ಭೀಮಸೇನ ಮೇಲೆ ಕರ್ಣ ಒಂದು ಬಾರಿಯೂ ಗೆದ್ದಿಲ್ಲ. ಎಷ್ಟೋ ಸತ್ತು ಅರ್ಜುನ ಕರ್ಣ ಯುದ್ಧ ಮಾಡಿದಾಗ ಏನಾಗುತ್ತೋ ಅಂತ ಗೊಂದಲ ಬರ್ತಿತ್ತು. ಅರ್ಜುನನ ಅಸ್ತ್ರವಿದ್ಯಾ ಪರೀಕ್ಷೆ ಕಾಲ ಕರ್ಣ ಮಿರಿಸಿಯೇ ಬಿಟ್ಟಿದ್ದ. ಆದರೆ ಭೀಮನ ಹತ್ತಿರ ಮಾತ್ರ ಎಂದೂ ಕರ್ಣ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅವೆಲ್ಲ ನಡೀತಾ ನಡೀತಾ ಬಂದು ಕೊನೆಗೆ ಜರಾಸಂಧನಿಗೂ ಭೀಮನಿಗೂ ಯುದ್ಧ ಪ್ರಾರಂಭವಾಯಿತು. ಜರಾಸಂಧ ದುಷ್ಟರಿಗೆ ಮುಖಂಡ, ಫಸ್ಟ್ ಸ್ಟೇಜ್ ಮುಖಂಡ ಜರಾಸಂಧ, ಅವನು ಹೋದ್ಮೇಲೆ ಮುಖಂಡ ದುರ್ಯೋಧನ. ಇಬ್ಬರಿಂದ ಇಡೀ ಆ ಕಾಲಕ್ಕೆ ದುಷ್ಟಕೂಟದ ಒಂದು ಅಸ್ತಿತ್ವ ಉಳ್ಕೊಂಡಿತ್ತು. ಆ ಜರಾಸಂಧ ಯುದ್ಧಕ್ಕೆ ಬಂದಾಗ ಭೀಮಸೇನ ಯುದ್ಧ ಮಾಡಿದನಂತೆ, ಯಥಾಪ್ರಕಾರ ಅನಾಯಾಸದ ಯುದ್ಧ. ಯುದ್ಧದಲ್ಲಿ ಭೀಮಸೇನ ಜರಾಸಂಧನನ್ನು ಅನಾಮತ್ತು ಎತ್ತಿ ಬಿಟ್ಟು ಬಿಸಾಕಿ ಬಿಟ್ಟನಂತೆ. ಎಲ್ಲಿ ಹೋಗಿ ಬಿಡುತ್ತಾನೆ ಜರಾಸಂಧ ಅಂದ್ರೆ, ವಿಷ್ಣೋ ವಿಷ್ಣೋಹೋ ಪಾದೋತ್ಥಾಯಾಮ್ ಪ್ರಾಕ್ಷಿಪದ್ ದೇವನದ್ಯಾಮ್. ಗಂಗಾರದಲ್ಲಿ ಮುಗಿಸಿಬಿಟ್ಟನಂತೆ, ಒಯ್ದುಬಿಟ್ಟ ಅವನು ಗಂಗಾರದಲ್ಲಿ ಜರಾಸಂಧ ಬಿದ್ದುಬಿಟ್ಟ. ನಮಗೆ ಅಷ್ಟೇ ಕೇಳಿದ್ರೆ ಆಶ್ಚರ್ಯ ಆಗೋದಿಲ್ಲ, ಅವ್ರ ಬ್ಯಾಗ್ರೌಂಡ್ ಕೇಳಿದ್ರೆ ಅರ್ಥ ಆಗ್ತದೆ. ಎಲ್ಲ ಬಿಟ್ಟು ಭೀಮಸೇನ ಜರಾಸಂಧನ ಯಾಕೆ ಗಂಗಾನದಲ್ಲಿ ಒಗದಿದ್ದು ಅಂದ್ರೆ, ಜರಾಸಂಧ ಒಂದು ವ್ರತ ಮಾಡಿದ್ನಂತ. ಏನು ವ್ರತ ಗೊತ್ತೇನು, ನಾನು ಜನ್ಮದಲ್ಲಿ ಗಂಗಾ ಸ್ನಾನ ಮಾಡೋದಿಲ್ಲ ಅಂತ ವ್ರತ ಮಾಡಿದ್ನ. ಬಹುಶಃ ಇದಕ್ಕಿಂತ ಪಾಪಗಳು ಸೇರಲು ಸಾಧ್ಯನೇ ಇಲ್ಲ. ಜನ್ಮದಲ್ಲಿ ಗಂಗಾ ಸ್ನಾನ ಮಾಡೋದಿಲ್ಲ, ಯಾಕಿರಬಹುದು? ಯೋಚನೆ ಮಾಡಿ, ಯಾಕಿರಬಹುದು? ಆಶ್ಚರ್ಯ, ಎಂಥ ಶಿವಭಕ್ತ ಗೊತ್ತವನು, ಅವನ ಸ್ವಾಮಿ ಶಿವನೇ ಗಂಗಾ ತೀರ್ಥದಲ್ಲಿ ಇಟ್ಟುಕೊಂಡಿದ್ದಾನೆ. ನನ್ನ ಸ್ವಾಮಿ ಮಾಡಿರಬಹುದ್ರೆ ನಾನು ಮಾಡೋದಿಲ್ಲ. ಮತ್ತೆ ಎಂತ ಭಕ್ತ ಆಗಿದ್ರೆ ಇವನು, ಶಿವನ ಭಕ್ತ ಅಲ್ಲ ಅಂತ ಆಯ್ತು ಹಾಕಿದ್ರೆ. ಅವನು ಏನ್ ಕಾರಣ ಕೊಡ್ತಾನೆ ಅಂದ್ರೆ, ಇದು ಶಿವನ ನಿರ್ಮಾಣ ಇರಬಹುದು, ಆದರೆ ವಿಷ್ಣು ಪಾದೋದಕ ಅದರಲ್ಲಿ ನಾನು ಮುಳುಗೋದಿಲ್ಲ. ವಿಷ್ಣು ಪಾದೋದಕ ಮುಡಿಬಿಟ್ರೆ ವಿಷ್ಣು ಸರ್ವತ್ ಒಪ್ಪಿಕೊಂಡಾಗುತ್ತೆ, ನನ್ನ ದೀಕ್ಷೆ ಹೋಗ್ಬಿಡುತ್ತೆ. ಅದಕ್ಕೆ ಜನ್ಮದಲ್ಲಿ ವಿಷ್ಣು ನಾನು ಎಂದು ಗಂಗಾ ಸ್ನಾನ ಮಾಡೋದಿಲ್ಲ. ಅನೇಕರಿಗೆ ಆಶ್ಚರ್ಯವಾಗುತ್ತೆ, ನಮಗೆ ತಮಾಷೆ ಅನಿಸುತ್ತೆ. ಇವತ್ತು ಆ ಗುಂಪಿದೆ ಮಾಡೋದಿಲ್ಲ, ಗಂಗಾ ಸ್ನಾನ ಮಾಡೋದಿಲ್ಲ. ಒಂದು ವಿಶಿಷ್ಟಾದ್ವೈತ ಸಂಪ್ರದಾಯದ ಒಂದು ಗುಂಪು ಗಂಗಾ ಸ್ನಾನ ಮಾಡೋದಿಲ್ಲ. ಯಾತಕ್ಕೆ ಅಂದ್ರೆ, ಇವನು ಬಿಟ್ಟಿದ್ದ ವಿಷ್ಣು ಪಾದೋದಕ ಅಂತ ಹೇಳಿ ಅವರ್ಯಾತಕ್ಕೆ ಮಾಡೋದಿಲ್ಲ, ಶಿವ ನಿರ್ಮಾಲ್ಯ ಅಂತ ಅವ್ರು ಮಾಡೋದಿಲ್ಲ. ಅವರು ಶಿವನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಶಿವನ ಕಂಡ್ರೆ, ಗೌರಿನ ಕಂಡ್ರೆ, ಗಣೇಶನ ಕಂಡ್ರೆ, ಷಣ್ಮುಖರ ಎಂಟೈರ್ ಶಿವನ ಫ್ಯಾಮಿಲಿನೇ ಅವರು ಕೈ ಬಿಟ್ಟು ಬಿಡ್ತಾರೆ. ಆ ಶಿವನ ಫ್ಯಾಮಿಲಿ ಯಾರು ಅವರು ಏನ್ ಮಾಡಿದ್ರು ಲೈಕ್ ಮಾಡೋದಿಲ್ಲ. ಆದ್ದರಿಂದ ಅವ್ರು ಏನ್ ವ್ರತ ಮಾಡಿದ್ದಾರೆ ಅಂದ್ರೆ, ನಾವು ಗಂಗಾ ಸ್ನಾನ ಮಾಡೋದಿಲ್ಲ. ಇವತ್ತು ಸಾವಿರ ಜನ ಇದ್ದಾರೆ ಜನ್ಮದಲ್ಲಿ ಗಂಗಾ ಸ್ನಾನ ಮಾಡೋದಿಲ್ಲ ಅಂತ ಹೇಳೋ ಜನ. ಜರಾಸಂಧ ಆಗಿನ ಕಾಲದ ಒಂದು ಶಾಂಪಲ್ ಅಷ್ಟೇ ಇದೆ. ಅದು ದೇವರ ದೊಡ್ಡ ವ್ರತ ಆಗಿತ್ತು ಅವನಿಗೆ. ಭೀಮಸೇನ ಎತ್ತಿ ಬಿಸಾಕಿದ್ದೆಲ್ಲಿಗೆ ಅದರೊಳಗೆ ಮುಗಿತಲ್ಲ ವ್ರತ, ಹೋಯ್ತಲ್ಲ ಅವನಿಗೆ. ಎಲ್ಲಿ ಎಲ್ಲಿ ಸ್ನಾನ ಮಾಡೋದಿಲ್ಲ ಅಂತ ಹೇಳಿದ್ದ, ಹೋಗಿ ಬರೀ ಮುಳುಗ ಹಾಕಿಲ್ಲ, ಈ ಬುಡಿಬಿಡಿ ಹೇಳ್ತಿರ್ಬೇಕು. ಮದ್ದೇ ಎಷ್ಟು ಬಿಟ್ಟಾಗ ಮುಡಿಬಿಡಿ ಹೇಳ್ತಿರ್ಬೇಕಲ್ಲ. ಎಲ್ಲರದೇ ಅವ್ರ ಶಿಷ್ಯರೆಲ್ಲ ನೋಡಿಬಿಟ್ಟರು, ಗುಡುಗುಡು ವ್ರತ ಹೋಯ್ತು ಒಂದು ಪಾಪ. ಅಂತ ಸ್ಥಿತಿ ಜರಾಸಂಧನಿಗೆ ಬಂತು. ಎಂಥ ಬಲ ಭೀಮಸೇನರ ಬಲ! ಬ್ರಹ್ಮವರ, ಶಿವನವರ, ದುರ್ವಾಸನವರ ಮೂರು ವರ ಇರತಕ್ಕಂಥವ್ನು ಅನಾಮತ್ತಿ ಎಸಿಬೇಕಾದರೆ ಅಸಾಧಾರಣವಾದ ಬಲ. ಅವನನ್ನು ಕೊಲ್ಲಲಿಕ್ಕೆ ಬಲರಾಮದೇವರಿಗೆ ಆಗಿರಲಿಲ್ಲ. ಅವನು ಹೊಡಿಬೇಕಾದ್ರೆ ಭಾರಿ ಒಂದ್ಸರ್ತಿ ಜರಾಸಂಧ ಹೊಡೆದಾಗ ಬಲರಾಮದೇವರು ಮುಚ್ಚಿತರಾಗಿಬಿಡ್ತಾರೆ. ಅಂಥ ಬೆಟ್ಟಾಕ್ತಾನೆ ಜರಾಸಂಧ. ಅಂಥ ಜರಾಸಂಧ ಅನಾಮತ್ತಿ ಎಸಿಬೇಕಾದರೆ ಎಷ್ಟು ಬಲ ಇರಬೇಕು? ಅದಕ್ಕೇನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಇದು ಭೀಮಸೇನ ಗುಣದ ಪಟ್ಟಿ. ಜರಾಸಂಧ ಆಗಿ ಮಾಡಿಕೊಂಡ, ವ್ರತ ಪೂರ್ತಿ ಹೋಯ್ತು, ಎದ್ದ. ನಿಜವಾಗಲೂ ಕೂಡ ಅವನು ಅನುಸಂಧಾನ ಮಾಡಿದ್ದಿದ್ರೆ ಅದಕ್ಕಿಂತ ಒಂದು ಪುಣ್ಯಕರವಾದ ಅವಕಾಶ ಅವನಿಗೆ ಸಿಗ್ತಿರಲಿಲ್ಲ. ಮೊದಲೇ ಕಾಶಿ, ಕಾಶಿಯಲ್ಲಿ ಗಂಗಾಸ್ಥಾನ ಭಾರಿ ಶ್ರೇಷ್ಠ. ಗಂಗಾಸ್ಥಾನ ಎಲ್ಲಿಯೂ ಶ್ರೇಷ್ಠ, ಕಾಶಿಯಲ್ಲಿ ಭಾರಿ ಶ್ರೇಷ್ಠ. ಜಾತಿಕೇತೆ ಜನ ಗೊತ್ತಿರೋದಿಲ್ಲ. ಕಾರಣ ಹೇಳ್ತಾರೆ, ಅಲ್ಲಿ ಗಂಗಾ ಉತ್ತರ ವಾಹಿನಿಯಾಗಿ ಹರಿತಾಳೆ. ಉತ್ತರ ದಿಕ್ಕಿಗೆ ಗಂಗಾ ತಿರುಗ್ತ ಬಂದುಬಿಟ್ಟಾನೆ. ಉತ್ತರ ದಿಕ್ಕಿಗೆ ಯಾವ ನದಿ ತಿರುಗಿದ್ರು ಕೂಡ ಭಾರಿ ದೊಡ್ಡ ಶ್ರೇಷ್ಠವಾದಂತಹ ಸ್ಥಳ ಕಾಶಿ. ಮಹತ್ವ ಬರಲೇ ಕದೇ ಕಾರಣ, ಮೊದಲೇ ಗಂಗಾ. ಯಾವ ನೀರು ಉತ್ತರಕ್ಕೆ ಹರಿದ್ರು ಶ್ರೇಷ್ಠ. ಮನೆ ಮುಂದೆ ಉತ್ತರಕ್ಕೆ ನೀರು ಹರಿಯುತ್ತೆ ಅಂತ ತಿಳ್ಕೊಳ್ಳಿ, ಸ್ನಾನ ಮಾಡಬೇಕಾಗಿಲ್ಲ, ಬಹಳ ಒಳ್ಳೆ ಶ್ರೇಷ್ಠ ಅಂತ. ಅದು ಕುಡಿಲಕ್ಕೂ ಉಪಯೋಗಿಸ್ಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಆ ಮನೆ ಇರೋ ಜಾಗ ಭಾರಿ ಒಳ್ಳೆ ಜಾಗ ಅಂತ. ಮನೆ ಮುಂದೆ ಬಿದ್ದ ನೀರು ದಕ್ಷಿಣದ ಉತ್ತರಕ್ಕೆ ಹರಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯುತ್ತಮ ಸೈತಿದ್ದ ಲೆಕ್ಕ. ಅದು ಹುಡುಕದ ಕೂಡ ಸಿಗೋದು ಭಾರಿ ಕಷ್ಟ. ಆ ಲೆಕ್ಕ ಹುಡುಕಿದ್ರೆ ವಾಸ್ತುಶಾಸ್ತ್ರ ಮನೆ ಎಷ್ಟು ಬೇಕಾದ್ರೂ ಕಟ್ಬಹುದು. ವಾಸ್ತು ಫ್ಲಾಟ್ ವಾಸ್ತುವೇ ಸರಿ ಇಲ್ಲ, ಮನೆ ವಾಸ್ತು ಬಿಟ್ಬಿಡಿ, ಪ್ಲಾಸ್ಟ್ ವಾಸ್ತುನೇ ಸರಿ ಇಲ್ಲ, ಸೈಟೇ ಸರಿ ಇಲ್ಲ, ಇನ್ನು ಮನೆ ಎಷ್ಟು ವಾಸ್ತು ಪ್ರಕಾರ ಇದ್ರೂ ಅದಕ್ಕೆ ಬೆಲೆ ಇಲ್ಲ. ಇದೆಲ್ಲ ವಾಸ್ತು ಎಲ್ಲಾ ರೀತಿಯಲ್ಲೂ ವಾಸ್ತು ನೋಡಬೇಕು, ಸೈಟ್ ವಾಸ್ತು ನೋಡಬೇಕು, ಮನೆ ವಾಸ್ತು ನೋಡಬೇಕು, ಇವನ್ ವಾಸ್ತು ನೋಡಬೇಕು ಫಸ್ಟ್, ಭವಿಷ್ಯದ ವಾಸ್ತು. ಆ ತಲೆಯಲ್ಲಿ ಏನೋ ಕೂತಿದ್ರೆ ಸಿನಿಮಾ ಹೇಳ್ತಿದ್ರೆ ಯಾವ ಎಂತ ಅವನು ವೈಕುಂಠದಲ್ಲಿ ಕುಸಿದ್ರೆ ಹಣೆ ಬಾಳ ಅಷ್ಟೇ, ಅವನು ಏನು ಉಪಯೋಗ ಇಲ್ಲ. ಅವನಿಗೆ ಒಳ್ಳೆ ಚಿಂತನೆ ಇದ್ರೆ ಗುಡುದ್ದೆಲ್ಲ ಸೆಕೆಂಡರಿ ಆಗಿಬಿಡುತ್ತದೆ, ಅದು ಪ್ರೈಮರಿ ಆಗಬೇಕು. ಅಂತ ಒಂದು ಪವಿತ್ರವಾದ ಸ್ಥಳ ಉತ್ತರ ಕರೆದ್ರೆ, ಅಥವಾ ಪಶ್ಚಿಮದಿಂದ ಪೂರ್ವ ಕರೆದ್ರೆ, ಪಶ್ಚಿಮದಿಂದ ಪೂರ್ವ ಕರೆದ್ರೂ ಶ್ರೇಷ್ಠ. ಅಥವಾ ನದಿ ಟರ್ನ್ ಆಗುತ್ತಲ್ಲ, ಟರ್ನ್ ಆದಾಗ ಶ್ರೇಷ್ಠ, ಟರ್ನ್ ಆದಾಗ ಉತ್ತರಕ್ಕಾದ್ರಂತೂ ಭಾರಿ ಭಾರಿ ಪುಣ್ಯ ಅದಕ್ಕೆ. ಅದೇನಾದ್ರೂ ಪೂರ್ವಕ್ಕೆ ಹರಿದು ಉತ್ತರಕ್ಕೆ ತಿರುಗಿಬಿಟ್ರೆ ಅದು ಅತಿಶ್ರೇಷ್ಠವಾದಂತಹ ಪುಣ್ಯಸ್ಥಳ ಅಂತ ಅರ್ಥ. ಹಂಪಿಯಲ್ಲಿ ಚಕ್ರತೀರ್ಥ ಅಂತ ಇದೆ ನೋಡಿ, ಅಲ್ಲಿ ಗಂಗ ತುಂಗಭದ್ರದಲ್ಲಿ ಪೂರ್ತಿಯಾಗಿ ಪೂರ್ವ ಕರ್ಕೊಂಡು ಬರುತ್ತೆ, ಉತ್ತರಕ್ಕೆ ಟರ್ನ್ ಆಗಿಬಿಡುತ್ತೆ. ಅಲ್ಲೇ ವ್ಯಾಸರಾಜರ ಕೇಂದ್ರ ಸ್ಥಾನ, ರಾಮಾಯಣದ ಕೇಂದ್ರ ಸ್ಥಾನ ಅದು, ಸುಗ್ರೀವನ ಪಟ್ಟಾಭಿಷೇಕ ಮಾಡಿದ ಸ್ಥಳ ಅದು, ಹನುಮಂತ ಓಡಾಡಿದ ಜಾಗ ಅದು, ರಾಮದೇವರು ಅಲ್ಲಿಯೇ ವಿಶೇಷವಾಗಿ ಅನುಗ್ರಹ ಮಾಡಿದ ಸ್ಥಳ. ಅದೆಲ್ಲ ಯಾತಕ್ಕೆ? ಕೃಷ್ಣದೇವರ ರಾಜಧಾನಿ ಪುರಂದರದಾಸರು, ಕೃಷ್ಣದೇವರ ವ್ಯಾಸರಾಜರು, ಎಷ್ಟೆಷ್ಟು ಜನ ಜ್ಞಾನಿಗಳು ಸೇರಿದ್ದಲ್ಲಿ. ಇವತ್ತು ಯಂತ್ರೋದ್ಧಾರಕ ಪ್ರಾಜರು ಅಲ್ಲೇನೆ, ಚಕ್ರತೀರ್ಥ ದಡದಲ್ಲಿದೇ ಇರೋದು. ಅಂದ್ರೆ ಅದನ್ನ ಯಾತಕ್ಕೆ ಪರ್ವಕಾಲ ಪುಣ್ಯಕಾಲ ಪುಣ್ಯಸ್ಥಳ ಅಂತ ಕರೀತಾರೆ? ಇವನ್ನೆಲ್ಲ ಗುರ್ತಿದ್ರೆ ನಮಗೆ ಸುರು ಹೋಗಿ ಮೆಕ್ಯಾನಿಕ್ ಅಲ್ಲಿ ಮುಳುಗಿ ಬರೋದಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಇರ್ತದಾಗ, ಯಾತಕ್ಕೆ ಶ್ರೇಷ್ಠ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಅವಾಗ ಅದರ ನಿಜವಾದ ಹಿರಿಮೆ ತಿಳಿಯುತ್ತದೆ, ಪುಣ್ಯ ಬಹಳ ಜಾಸ್ತಿ ಬರುತ್ತೆ. ಆ ದೃಷ್ಟಿಯಲ್ಲಿ ಗಂಗೆ ಉತ್ತರ ವಾಹಿನಿ ಹರಿತಾ ಇದ್ದಾಳೆ ಕಾಶಿಯಲ್ಲಿ, ಅದಕ್ಕೆ ದೊಡ್ಡ ಕ್ಷೇತ್ರವಾಯಿತು. ನಮ್ಮಲ್ಲಿ ಎಷ್ಟು ಕಾಶಿ ಬಗ್ಗೆ ಮಹತ್ವ ಇದೆ ಅಂದ್ರೆ, ಕಾಶಿ ಹೋಗ್ತೇವೆ ಬಿಡ್ತೇವೋ, ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತ್ತೇವ ಸತತಂ ಬ್ರೂಯಾತ್ ಸೋಪಿ ಕಾಶಿ ವಾಸ ಫಲಂ ಲಭೆ. ಕಾಶಿ ಹೋಗ್ತಾನೆ ಬಿಡ್ತಾನು, ಕಾಶಿಗೆ ಹೋಗ್ತೇನೆ ಕಾಶಿಗೆ ಹೋಗ್ತೇನೆ ಅಂತ ಸಂಕಲ್ಪ ಮಾಡ್ತಾರಲ್ಲ, ಅವನ್ ಸಂಕಲ್ಪ ಮಾಡ್ತಾ ಇದ್ದು ಅವನು ಸತ್ತೋಗಿ ಬಿಟ್ರೆ ಕಾಶಿಗೆ ಹೋದ್ರೆ ಪುಣ್ಯ ಬಂದ್ಬಿಡುತ್ತಂತ. ಹಾಗೆ ಹಿಂದಿನ ಕಾಲಕ್ಕೆ ಕಾಶಿ ಯಾತ್ರೆ ಅಂದ್ರೆ ಕನಸೇ ಹೆಚ್ಚು ಕಡಿಮೆ, ಇವತ್ತೇನು ಬೆಳಗ್ಗೆ ಸಾಯಂಕಾಲ ಬರ್ತಾನೆ ಅದು ದೊಡ್ಡದಲ್ಲ. ಹಿಂದಿನ ಕಾಲಕ್ಕೆ ಬಹಳ ಕಷ್ಟ ಇತ್ತು, ಅಲ್ಲಿ ಹೋದಾದ್ರೆ ಆಲ್ಮೋಸ್ಟ್ ಹೋದ ಅಂತಾನೆ ಅರ್ಥ. ಕಾಶಿ ಯಾತ್ರೆಗೆ ಹೋದ್ರು ಅಂದ್ರೆ ಹೋಗೇ ಬಿಟ್ರು ಅಂತ ಅರ್ಥ. ಅದಕ್ಕೆ ಚಿಕ್ಕವರು ಯಾರು ಕಾಶಿ ಯಾತ್ರೆ ಹಿಂದಿನ ಕಾಲಕ್ಕೆ ಮಾಡ್ತಾರೆ, ವಯಸ್ಸಾದಲ್ಲಿ ಮಾಡ್ತಾ ಇದ್ದಿದ್ದು, ಅವ್ರ ಆಸ್ತಿ ಪಾಸ್ತಿ ಹಂಚಿಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಹೋಗ್ಬಿಡ್ತಿದ್ರು. ದಾರಿಯಲ್ಲಿ ಇಲ್ಲ ಕಳ್ಳರು ಕೊಂದಾಕ್ತಿದ್ರು, ಇಲ್ಲ ದರೋಡಗಾರ ಕೊಂದಾಕ್ತಿದ್ರು, ಇಲ್ಲ ಪ್ರಾಣಿಗಳು ತಿಂದಾಕ್ತಿದ್ರು, ಇಲ್ಲ ರಾಜಮಹಾರಾಜರೆ ಮುಗಿಸ್ಬಿಡ್ತಿದ್ರು ಕಥೆರ. ಅವ್ರು ದುಡ್ಡಿಲ್ಲದೆ ಹೋಗಾಗಿಲ್ಲ, ದುಡ್ಡಿದ್ರೆ ಬದುಕಾಗಿಲ್ಲ ಅಂತ ಕಾಲ ಅದು. ಇವತ್ತು ಅದು ಸಾಧ್ಯ, ನಮ್ಗೆ ಯೋಚನೆ ಮಾಡ್ತೇವೆ. ಅದಕ್ಕೆ ಜನ ಏನಂತಿದ್ರಂತೆ, ಕಾಶಿಗೆ ಹೋಗ್ತೀವೋ ಬಿಡ್ತೀವೋ ಸಂಕಲ್ಪ ಮಾಡ, ಎಷ್ಟಾಗ್ತಾನೆ ಪಕ್ಷ ಸಂಕಲ್ಪ ಮಾಡು, ಪ್ರಯತ್ನ ಮಾಡ್ತಿರು ಆದ್ರೆ ಭಾರಿ ಸಂತೋಷ. ಪ್ರಯತ್ನ ಮಾಡ್ತಾ ಮಾಡ್ತಾ ಇದ್ದಾಗ ಸ್ವಾತ ಆಗದೆ ಹೋದ್ರೂ ಪರವಾಗಿಲ್ಲ, ಅವನಿಗೆ ಕಾಶಿಗೆ ಹೋದ ಪುಣ್ಯ ಬರುತ್ತೆ ಅಂತ ಹೇಳಿ. ಅಂದ್ರೆ ಕಾಶಿ ಅಂದ್ರೆ ತೀರ್ಥಯಾತ್ರೆ ಮಾಡೋದಕ್ಕೆ ಕನಸದು ಒಂದು, ಅಂಥ ಜಾಗಕ್ಕೆ ಹೋಗಿದ್ದಾನೆ. ಅದು ಗಂಗಾ ನದಿ ಅಲ್ಲಿದೆ, ಅದು ಭೀಮಸೇನ ಸ್ನಾನ ಮಾಡಿಸ್ತಾರೆ. ಇದಕ್ಕಿಂತ ಒಂದು ಯೋಗ ಬೇಕಾ? ಭಾರತೀಯರೊಳ ಮುಖ್ಯ ಪ್ರಾಣಾಂತರ್ಗತ ಚಿಂತನೆ ಮಾಡಿ ಮುಡಿಗಿದ್ರೇನೆ ವೈಕುಂಠಕ್ಕೆ ಹೋಗಿಬಿಡ್ತಾನೆ. ಸ್ವತಃ ಭೀಮಸೇನ ದಂಡೋದಕ ಪ್ರೋಕ್ಷ ಮಾಡ್ತಾರೆ ಯತಿಗಳು, ಮೈ ಮೇಲೆ ನೀರು ಬಿದ್ರೆ ಪುಣ್ಯ ಅಂತ ಕರೀತಾರೆ. ಅನಾಮತ್ ಎತ್ತಿ ಎಸ್ಸಿದಾಗ ಅವನೇನಾದ್ರು ಕೃಷ್ಣಾರ್ಪಣ ಅಂತ ಮುಡಿಗಿದ್ದಿದ್ರೆ ಅವ್ರು ವೈಕುಂಠದಾಗೆ ಹೇಳ್ತಿದ್ದ ಸೀದಾ. ಪಾಪಿಷ್ಟ ಅವನು, ಅವನು ಎಷ್ಟು ದುಃಖಪಟ್ಟ ಮುಡಿಗಿದ್ದಕ್ಕೆ ಅಂದ್ರೆ, ಅಯ್ಯೋ ನನ್ನ ರಥ ಹೋಯ್ತಲ್ಲ ಹೋಯ್ತಲ್ಲ ಅಂತ ಪ್ರಾಯಶ್ಚಿತ್ತ ಮಾಡ್ಕೊಂಡಂತ. ಅದು ಆಶ್ಚರ್ಯ, ಅಯ್ಯೋ ಗಂಗಾ ಸ್ನಾನ ಮಾಡಿಬಿಟ್ನಲ್ಲ ಅಂತ ಹೇಳಿ ಗಂಗಾ ಸಮಾರಾಧನೆ ಮಾಡೋದಿಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಂಡಂತ ಮೈಗೆ ಆಗಿಬಿಟ್ಟೆ ಅಂತ ಹೇಳಿಬಿಟ್ಟು. ಇಂಥ ಮಹಾಪಾಪಿಷ್ಟ ಜರಾಸಂಧ, ಅವನ ಶಿವಭಕ್ತ ಅಂತ ಅವನು ಕರ್ಕೋಬೇಕಾಗುತ್ತೆ, ಶಿವ ಅಂತ ನನ್ನ ಭಕ್ತ ಅಂತ ಕರೆಯೋದಿಲ್ಲ. ಭಕ್ತ ಅಂತ ನಾವು ಕರ್ಕೊಂಡ್ರೆ ಉಪಯೋಗ ಇಲ್ಲ, ಅವ್ರು ಹೋಗ್ತಕ್ಕ ದೇವತೆಗಳು. ಶಿವದೇವಿ ಮೆಚ್ಚಿದ ನಾನು ಮಾಡೋ ಕೆಲಸ ಮಾಡಿಲ್ವಲ್ಲಯ್ಯ, ಗಂಗಾಧರನಾಗಿ ನಾನು ಕೂತ ಕಾಲಕ್ಕೆ ಗಂಗೆಯಲ್ಲಿ ಸ್ನಾನ ಮಾಡೋದೆಲ್ಲ ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೋತಿ ಅಂದ್ರೆ ನೀನ್ಯಾವ ಮೌಲ್ಯ ಭಕ್ತ ನನಗೆ? ಮುಂದೆ ಜರಾಸಂಧ ಕಥೆ ಹಾಗೂ ಸಾಕಷ್ಟು ಬರುತ್ತೆ, ಅಲ್ಲಿ ನೋಡ್ತೇವೆ ನಾವು ಅದನ್ನ. ಅಂತೂ ಪರಮ ಪಾಪಿಗಳ ಶಾಲೆಗೆ ಸೇರಿದವನು ಜರಾಸಂಧ, ಅವನ ಕಡೆ ಹೊರಟ. ಇನ್ನು ಅವನು ಹೋದ ಮೇಲೆ ಅಂತ ಉಳಿದವರಿಗೆ ಏನು ಉಳಿದ ವ್ಯವಸ್ಥೆನೇ ಇಲ್ಲ. ಜರಾಸಂಧ ಅವರಿಗೆ ಅತ್ಯಂತ ಆದರ್ಶಪ್ರಾಯ ವ್ಯಕ್ತಿ ದುಷ್ಟರಿಗೆ, ಅಂಥವನ ಪರಾಭವ ಘೋರ ಪರಾಭವ. ಇನ್ನಿಲ್ಲದಂತ ಸೋಲು, ಎಲ್ಲ ಓಡಿದ್ರು, ಪರಿಸ್ಥಿತಿ ಶಾಂತವಾಗಿ ಹೋಯಿತು. ಕಾಶಿರಾಜ ಮದುವೆ ಮಾಡಿಕೊಟ್ಟ. ಭೀಮಸೇನ ಆ ತನ್ನ ಪತ್ನಿಯಾದ ಕಾಳಿದೇವಿಯೊಂದಿಗೆ ಹೊರಡುತ್ತು ಇಂದ್ರಪ್ರಸ್ಥಕ್ಕೆ ಬರ್ತಾ ಇದ್ದಾರೆ. ಅತ್ಯಂತ ಸಾಹಸದ ಕೆಲಸವಾಯಿತು, ಹೆಸರಿಗೆ ಕಲ್ಯಾಣ, ಲೋಕಕ್ಕೆ ಕಲ್ಯಾಣವಾಯಿತು. ಅದರಿಂದ ಯಾತಕ್ಕೆ ವಿಷ್ಣು ಸರ್ವೋತ್ತಮತ್ತಂತೂ ಸರ್ವದಾ ಪ್ರತಿಪಾದಯ ಮಾಡಿದ್ರಿಂದ ಅಷ್ಟು ದಾಸರಾಯರ ಪ್ರತಿಜ್ಞೆ ಮಾಡ್ತಾರೆ. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ, ನಾನು ಚಕ್ರಧರ ಪರಮಾತ್ಮನಲ್ಲದಿಲ್ಲವೆಂದು. ಅಷ್ಟೇ ಅಲ್ಲ, ವಿಜಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ, ಈಗೆಲ್ಲ ಶಪಥ ಮಾಡ್ತಾರ. ಆದರೆ ಇಂಥ ಶಪಥವನ್ನು ಮಾಡಿದ್ದು ಭೀಮಸೇನ ಒಂದೇ. ಆಚಾರ್ಯರಾಗಿದ್ದಾಗ ಸುಣುತಾವಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಚ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರವಸ್ಸತು ಸರ್ವಚಿತಾತ್ಮಗಣ. ಹೀಗೆ ಇಡೀ ಭರತಖಂಡದಲ್ಲಿ ಸವಾಲು ಹಾಕಿ ಬಂದವರು ಶ್ರೀಮದ್ ಆಚಾರ್ಯರು. ಭೀಮಸೇನಾಗಿ ಅಷ್ಟು ಕೆಲಸ ಮಾಡಿದಾಗ ಆ ಕಲ್ಯಾಣ ನಿಜವಾದರ್ಥದಲ್ಲಿ ಕಲ್ಯಾಣವಾಯಿತು. ವೈಭವದಿಂದ ವಾಪಸ್ ಬಂದರು. ಮುಂದೆ ಕಾಳಿದೇವಿಯಲ್ಲಿ ಭೀಮಸೇನ ಮಗ ಹುಟ್ಟುತ್ತಾನೆ, ಅವನಿಗೆ ಶರ್ವತ್ರಾತ ಅಂತ ಹೆಸರು. ಸರ್ವತ್ರ ಆತ. ಅವನ ಕಥೆ ಮುಂದೆ ಬರುತ್ತೆ, ಅಲ್ಲಿ ನೋಡುತ್ತೆ. ನಾವು ಇವೆಲ್ಲ ಜ್ಞಾಪಕ ಇರಬೇಕು. ನಿನ್ನೆ ಅವರು ಕೇಳಿದ್ರು, ದ್ರೌಪದಿ ಶ್ರೀಧರ್ಮ ಹೇಳ್ತಾ ಇದ್ರು ಅಂತ ಹೇಳಿದ್ರಿ, ಯಾವ ಧರ್ಮ ಹೇಳಿದ್ರು ಅಂತ ಕೇಳಿದ್ರು. ಮುಂದೆ ಬರುತ್ತೆ ಅದು ವನಪರ್ವದೊಳಗೆ ಒಂದು ಪರ್ವನೇ, ಉಪಪರ್ವನೇ ಉಂಟು. ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ ಅಂತಾನೆ ಉಂಟು. ಅಲ್ಲಿ ಮುಂದೆ ಹೇಗೂ ಬರೋದ್ರಿಂದ ಈ ಹೇಳಿಲ್ಲ ಅಷ್ಟೇ ಹೊರತು ಅವ್ರು ಹೇಳೋದು ನಿಜ. ಇದು ಹಾಗೆ ಎಷ್ಟೋ ವಿಷಯಗಳು, ಎಲ್ಲ ವಿಚಾರಗಳು ಮುಂದೆ ವಿವರವಾಗಿ ಬರುತ್ತಾಯ ಪ್ರಸಂಗದೊಳಗೆ, ಅಲ್ಲಿ ನೋಡಬಹುದು. ಇಷ್ಟೆಲ್ಲ ಆದ ಮೇಲೆ ದೊಡ್ಡ ಘಟ್ಟ ಒಂದು ಮುಗಿದಿದೆ. ಈ ಸಮಯದೊಳಗೆ ಭಗವಂತನಾದ ಕೃಷ್ಣ ಏನ್ ಮಾಡಿದ್ದಾನೆ, ತಾನು ದ್ರೌಪದಿ ಸ್ವಯಂವರದ ಗಲಾಟೆ ಮುಗಿಲಿ ಅಂತ ಹೇಳಿಬಿಟ್ಟು ಒಂದು ಕೆಲಸ ಪೆಂಡಿಂಗ್ ಇಟ್ ಬಂದಿದ್ದಂತೆ ಕೃಷ್ಣ. ಏನೋ ಬಂದನ್ ಹೇಳ್ತಾರೆ, ಬಹಳ ಸ್ವಾರಸ್ಯವಾದ ಕಥೆ ಹೇಳುತ್ತಾರೆ. ಈಗ ದ್ರೌಪದಿ ಸ್ವಯಂವರದ ಸುದ್ದಿ ಬರೋ ಹೊತ್ತಿಗೆ ಅಲ್ಲಿ ದ್ವಾರಕೆಯಲ್ಲಿ ಒಂದು ಪ್ರಸಂಗ ನಡೆದೋಗಿತ್ತು. ಸತ್ಯಭಾಮಾದೇವಿಯ ತಂದೆ ಸತ್ರಾದಿತ್ ಅಂತ ಒಬ್ಬ ರಾಜ. ಆ ಸತ್ರಾದಿತ್ ರಾಜ ಸೂರ್ಯನ ಉಪಾಸನೆ ಮಾಡಿಬಿಟ್ಟು ಒಂದು ಶಮಂತಕ ಮಣಿಯನ್ನ ಪಡೆದಿರ್ತಾರೆ. ಅವು ವಿಶೇಷವಾದಂತಹ ಮಣಿ ಅದು, ಶಮಂತಕ ಉಪಾಖ್ಯ ಅಂದರೆ ಕೇಳಿರ್ತಾರೆ. ಅದು ದಿವಸಕ್ಕೆ 8 ಮಣ ಬಂಗಾರ ಕೊಡ್ತಿತ್ತಂತೆ. 8 ಮಣ, ಎಷ್ಟು ಪವಿತ್ರವಾದ ಮಣಿ ಇರಬೇಕು ಲೆಕ್ಕ ಹಾಕಿ. ಅತ್ಯಂತ ವಿಚಿತ್ರವಾದ ಮಣಿ. ಅಂತ ಮಣಿಯಿಂದ ಸತ್ರಾದಿತ್ರ ದಿವಸಾನು ಸಾಕಷ್ಟು ವೈಭವದಿಂದ ಜೀವನ ಮಾಡ್ತಾ ಇದ್ದ. ಕೃಷ್ಣ ಏನ್ ಮಾಡಿದ್ದ, ಒಂದ್ ಸಲ ಕಂಡು ಬಿಟ್ಟು ಸತ್ರಾಯತ್ ರಾಜ ನಾನು ಕೊಡ್ತೀಯ ಅಂತ ಕೇಳಿದ. ನಾನು ಕೊಡೋದಿಲ್ಲ ಅಂತ ಹೇಳಿದ. ಕೃಷ್ಣ ಕೇಳಿದ ಕೊಡೋದಿಲ್ಲ ಅಂತ ಹೇಳಿದ. ಇದಕ್ಕಿಂತ ಇದು ಆಶ್ಚರ್ಯ ಮತ್ತೊಂದಿಲ್ಲ. ಕೃಷ್ಣಗೆ ಅಂತ ಕೇಳಿದ್ರೆ ಕೊಟ್ಬಿಡ್ತಾರೆ ಜನ. ನಾನು ಕೃಷ್ಣನೇ ಕೇಳಿದಾಗ ಮೊದಲು ಕೊಡ್ಬೇಕಾ, ನಾನು ಕೊಡೋದಿಲ್ಲ ಭಾರಿ ಮುಖ್ಯ ಅಂತ ಹೇಳ್ಬಿಡ್ತಾರೆ. ಸರಿ ಬಿಡು ಅಂತ ಹೇಳ್ಬಿಡ್ತಾರೆ. ಮುಂದಿನ ಕಥೆ ನಮಗೆ ಗೊತ್ತು. ಕೃಷ್ಣನೇ ಕೊಡ್ಲಿಲ್ಲ, ತಮ್ಮನೇ ಕೊಟ್ಟ ಪ್ರಸೇನನಿಗೆ. ತಮ್ಮನಿಗೆ ಕೊಟ್ಟ, ಆ ತಮ್ಮ ಹೊರಟ ಬೇಟೆಗೆ ಅಂತ ಹೋದ. ಒಂದು ಸಿಂಹ ಕೊಂದು ಹಾಕಿಬಿಡ್ತು, ಅದನ್ನ ಜಾಂಬು ಅಂತ ಕೊಂದು ಬಿಟ್ಟ. ಆಮೇಲೆ ಒಯ್ದ ಅದನ್ನ ಮಡಿ ಹುಡುಕೊಂಡು ಇವನು ಶುರು ಮಾಡ್ಬಿಟ್ಟ, ಕೃಷ್ಣನೇ ಕಳ್ಳ ಅಂತ ಸುದ್ದಿ ಹಬ್ಬಿಸಿಬಿಟ್ಟ. ಕೃಷ್ಣ ಕೇಳಿದ್ದ, ನಾನು ಕೊಟ್ಟಿದ್ದಿಲ್ಲ, ಅದಕ್ಕೆ ನಾನು ತಮ್ಮನ್ನು ಕೊಂದು ಕೃಷ್ಣ ತಗೊಂಡಿರಬೇಕು. ಕಥೆ ಹಬ್ಬಿಸಿದೆ, ಮಣಿನೂ ಕಳ್ಕೊಂಡೆ ಮರ್ಯಾದನೇ ಕಳ್ಕೊಂಡೆ, ಎರಡೆರಡಾಯ್ತು. ಈಗ ಅಲ್ಲಿ ಹೋದ ಮೇಲೆ ಕೃಷ್ಣ ಜಾಂಬುವಂತನನ್ನು ಸೋಲಿಸಿ ಜಾಂಬುವಂತಿಯನ್ನು ಕರ್ಕೊಂಡು ಮಣಿ ತಗೊಂಡು ಬಂದ. ಸತ್ರಾಯತ ರಾಜನಿಗೆ ಕೊಡ್ಲಿಕ್ಕೆ ಅಂತ ಹೋಗ್ತಾನೆ, ಕೊಟ್ಟು ಬಿಟ್ಟ. ಸತ್ರಾಯತ ರಾಜ ಭಾರಿ ಸಂಕಟ ಆಗೋಯ್ತು, ಕೃಷ್ಣ ಕೇಳಿದ ಕೊಡ್ಲಿಲ್ಲ, ಕಳ್ಳ ಬೇನೆ ಅಂತ ಬೇರೆ ಹೇಳಿಬಿಟ್ಟೆ. ಅದು ಭಾರಿ ಸಂಕೋಚ ಆಗಿಬಿಟ್ಟು ಸತ್ಯಭಾಮಾದೇವಿಯನ್ನು ಕೊಟ್ಟು ಮದುವೆ ಮಾಡಿಬಿಟ್ಟು ವರದಕ್ಷಿಣೆ ಗುಂಪಿನಲ್ಲಿ ಶಮಂತಕ ಮಣಿಯನ್ನು ಕೊಟ್ಬಿಟ್ಟ ಕೃಷ್ಣರಿಗೆ. ಕೃಷ್ಣ ಏನ್ ಮಾಡಿದ, ಮಹಾರಾಯ ನೀರೇ ಇಟ್ಟುಕೊಂಡ್ರೆ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟ. ನೋಡಿ, ಕೃಷ್ಣನಿಗೆ ಬೇಕಾಗಿದ್ರೆ ಬರಲು ತಗೋತಿದ್ದ, ನನಗೆ ಬೇಕಾಗಿಲ್ಲ. ಮೊದಲು ಯಾತಕ್ಕೆ ಕೇಳಿದ್ದ ಗೊತ್ತಾ, ಕೃಷ್ಣ ಇವನು ಎಷ್ಟೇ ಭಕ್ತನಾದರೂ ಕೂಡ ಪೂರ್ತಿ ಭಕ್ತನಲ್ಲ. ಅವನು ದ್ವೇಷಿ ಅಲ್ಲ ಪಾಪ, ಒಳ್ಳೆ ಭಕ್ತನೇ, ಆದ್ರೆ ಏಕಲಾಸ್ ಭಕ್ತನಲ್ಲ ಅವನು. ಕೃಷ್ಣ ಕೇಳಿದಾಗಲೂ ಕೊಡೋದಿಲ್ಲ ಅಂತ ಗೊತ್ತಾಗಲಿ ಅಂತ ಕೃಷ್ಣ ಕೇಳಿದ್ನೆ ಹೊರತು ಕೃಷ್ಣನಿಗೆ ಬೇಕಿರಲಿಲ್ಲ. ನೀರೇ ಇಟ್ಕೋ ಮಾರಾಯ ಅಂತ ಕೊಟ್ಟು ಬಿಟ್ಟ. ಅವನು ಇಟ್ಕೊಂಡ. ಆಗೇನಾಯ್ತು, ಒಬ್ಬ ಯಾದವರಲ್ಲಿ ಒಬ್ಬ ಶತಧನ್ವ ಅಂತ ಒಬ್ಬ, ಅವನು ಅಕ್ರೂರ ಕೃತವರ್ವ ಮೂರು ಜನ ಸೇರಿ ಪ್ಲಾನ್ ಮಾಡ್ತಾರೆ, ಏನಾದರೂ ಮಾಡಿ ಸತ್ರಾದಿತ್ರ ಕಥೆ ಮುಗಿಸಿಬಿಡುದು. ಅವರ ಹತ್ರ ಮಣಿ ಇದೆ ಈಗ, ಆ ಮಣಿಯನ್ನು ಅವನನ್ನ ಕೊಂದು ಮಣಿಯನ್ನು ತಾವು ತಗೊಳ್ಬೇಕು. ಅಕ್ರೂರ ಎಂಥ ಪುಣ್ಯಾತ್ಮ, ಎಂಥ ಬುದ್ಧಿ ಬಂದಿದೆ ಅವರಿಗೆಲ್ಲ ಕೂಡ. ಅಕ್ರೂರ ಎಂಥವನು, ಕೃತವರ್ಮ ಎಂಥವನು, ಶತಧನ್ವ ದುಷ್ಟನೇ. ಆದರೆ ಇವರಿಬ್ಬರು ಭಾರಿ ಒಡೆಯವರು. ಮೂರು ಜನ ಸೇರಿ ಶತಧನ್ವ ಹೇಳಿ, ಅವನು ಕೊಂದು ಬಿಡು ಸತ್ರಾಯತ್ರನನ್ನ, ಮಣಿ ತಗೊಂಡ್ ಬಾ ಅಂತ ಹೇಳಿದ್ರು. ಹೋದ, ಕೊಲೆ ಮಾಡೇಬಿಟ್ಟ. ಸತ್ಯಭಾಮಾದೇವಿ ತಂದೆಯನ್ನು ಶತಧನ್ವ ಕೊಂದು ಹಾಕಿಬಿಟ್ಟ. ನೋಡಿ, ಸತ್ಯಭಾಮಾದೇವಿ ಏನ್ ಮಾಡಿದ್ರಂತೆ, ತನ್ನ ತಂದೆಯ ಶವವನ್ನ ಇಟ್ಟುಬಿಟ್ಟು ಕೃಷ್ಣನ ಹತ್ರ ಬರ್ತಾಳೆ. ನನ್ನ ತಂದೆಯನ್ನು ಕೊಂದು ಬಿಟ್ಟಿದ್ದಾರವರು ಅಂತ ಹೇಳಿದಾಗ ಕೃಷ್ಣ ಏನ್ ಮಾಡಿದನಂತೆ, ಶವ ಹಾಗೆ ಇರಲಿ ಅಲ್ಲಿ, ಆಮೇಲೆ ಸಂಸ್ಕಾರ ಎಲ್ಲ ಮಾಡಿದ್ರಾಗುತ್ತೆ. ಈ ದ್ರೌಪದಿ ಸ್ವಯಂವರದ ಸುದ್ದಿ ಬಂದಿದೆ, ಅಲ್ಲಿಗೆ ಹೋಗೋಣ ಅಂತ ಹೊರಟನಂತೆ. ಅದಕ್ಕೆ ಮದುವೆಗೆ ಇತ್ಯಾದಿ ಬಂದ ಕಾಲಕ್ಕೆ ಭಾರಿ ಮುಖ್ಯವಾದ ಮಂಗಳ ಕಾರ್ಯಕ್ಕೆ ಮೊದಲು ಹೋಗಬೇಕು ಅಂತ ಶಾಸ್ತ್ರ. ಮಂಗಲ್ಯಮೇತ ತತ್ವಲಂ ಅಂತ ಕರೆದಿದ್ದ. ಅದು ದ್ರೌಪದಿ ಸ್ವಯಂವರ, ದ್ರೌಪದಿ ಅಂದ್ರೆ ಸರಸ್ವತಿ, ಭಾರತಿ. ಸರಸ್ವತಿಯ ಸಭೆ ಅಂದ್ರೆ ಉದ್ವತ್ ಸಭೆ ಇದ್ದಾಗೆ. ದಾನ ಕಾರ್ಯಕ್ಕೆ ಭಾರಿ ಪ್ರಾಶಸ್ತ, ಕೊಡ್ಲೇಬೇಕು ಅಂತ ನಿಯಮ ಉಂಟು. ಕೃಷ್ಣ ಅಲ್ಲಿ ಹೊರಟು ಬಿಟ್ಟಿದ್ ನಾನು. ಈಗ ವಾಪಸ್ ಎಲ್ಲ ಗಲಾಟೆ ಮದುವೆ ಗಲಾಟೆ ಮುಗೀತಲ್ಲ, ಆಮೇಲೆ ವಾಪಸ್ ಹೋಗಿಬಿಟ್ಟು ಆ ಶತಧನ್ ನೋಡಿಕೊಂಡು ಹೋಗ್ತಂತ. ಈಗ ಶತಧನ್ವ ಎಲ್ಲಿದ್ದಾನೆ ಅಂತೇಳಿ ಅಲ್ಲಿ ತಮಾಷೆಯಾಗಿತ್ತು. ಅಕ್ರೂರ ಕೃತವರ್ಮ ಹೇಳಿಕೊಟ್ಟು ಶತಧನ್ವ ಮಾಡಿದ್ದ, ಮಣಿ ಒಯ್ದ ಅವ್ರ ಕೈಯಲ್ಲಿ ಕೊಟ್ಟ. ಅವ್ರು ಹೇಳ್ತಾರೆ, ಅಷ್ಟೊತ್ತಿಗೆ ಕೃಷ್ಣ ಬೆನ್ನಟ್ಟಿಗೊಂಡ್ ಬರ್ತಾನೆ ಅಂತ ಗೊತ್ತಾಯ್ತು. ಅವ್ರು ಹೇಳಿದ, ಫಜೀತಿ ಆಗತ್ತೆ, ಕೃಷ್ಣ ಬರ್ತಾನೆ ಅಂತ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನೋಡಪ್ಪ ನಮ್ಮ ಮೊದಲು ಯೋಚನೆ ಮಾಡ್ಲಿಲ್ಲ, ಕೃಷ್ಣ ಬಂದ್ರೆ ಏನು ಮಾಡಕ್ ಆಗೋದಿಲ್ಲ, ನಾವಂತೂ ಕೃಷ್ಣನ ವಿರುದ್ಧ ಹೋಗೋದಿಲ್ಲ, ಏನಾರ ಮಾಡಿದ್ರೆ ಕೈ ಬಿಟ್ಟು ಬಿಟ್ರಂತ. ಅಷ್ಟು ಹೇಳಿದ್ರೆ ಆಮೇಲೆ ಕೈ ಕೊಟ್ಟು ಬಿಟ್ರು. ಒಂದು ಪುಣ್ಯ ಬಂತ, ಅದರಿಂದ ಗೊತ್ತಿಲ್ಲದೆ ಕೃಷ್ಣ ದ್ವೇಷ ಮಾಡಿದ್ರು ಆಮೇಲೆ ತಿದ್ಕೊಂಡು ಬಿಟ್ರು ಅವರೆಲ್ಲ ಕೂಡ. ಅದಕ್ಕೆ ಯಾರನ್ನು ನಂಬಿ ಕೆಲಸ ಮಾಡಕ್ ಹೋಗ್ಬೇಡಿ, ಮುಂದೇನಾಗುತ್ತೆ ನೋಡಿ ಅಂತ ಹೇಳ್ತಾರೆ. ಸರ್ತನ ಹೆಲ್ಪ್ಲೆಸ್ ಆದ ಈಗ, ಮಣಿನ ಏನ್ ಮಾಡ್ಬೇಕು ಅವನೀಗ. ಮಣಿನ ತಗೊಂಡು ಅಕ್ರೂರಿಗೆ ಕೊಟ್ಬಿಟ್ನಂತೆ, ಮಣಿ ಇಟ್ಕೋ ಮಾರಾಯ, ನಾನಂತೂ ಓಡೋಗ್ತೇನೆ ಮೊದಲು ಅಂತ ಓಡಿಬಿಟ್ಟ. ಕೃಷ್ಣ ಬಿಡ್ತಾನ, ಕೃಷ್ಣ ಭದ್ರಾಮ ಇಬ್ಬರವನ್ನ ಬೆನ್ನತ್ತಿ ಹೊರಟ್ರು. ವೇಗವಾಗಿ ಓಡ್ತಾ ಇದ್ದ, ಕುದುರೆ ಮೇಲೆ ಕುತ್ಕೊಂಡಂತೆ ಪಾಪ, ಬದುಕಿದ್ರೆ ಸಾಕೊತ್ತು ಓಡ್ತಾ ಇದ್ದಾನೆ. ಕೃಷ್ಣ ಇವರೇ ಮಾಡ್ತಾರೆ, ಕೃಷ್ಣ ಬಲರಾಮ ಇಬ್ಬರು ಕೂಡ ತಾವು ಕುದುರೆಗಳನ್ನು ಹತ್ತಾರೆ. ಅವನು ಹೇಗೆ ಹೋಗ್ತಾನೆ ಹಾಗೆ ಹೋಗಬೇಕು, ಇವರು ಕುದುರೆಗಳನ್ನು ಹತ್ತುತ್ತಾರೆ. ಜೋರಾಗಿ ಅವನು ಹೋಗ್ತಾರೆ ಇವರು ಹಿಂದೆ ಹೋಗ್ತಾರೆ. ಕೃಷ್ಣನೇ ಬೇಗ ಬಂದು ಅವನ ಹಣೆ ಬಾರಿ ಏನಾಗಬೇಕು ಪಾಪ. ಇಡೀ ದಿವಸ ಓಡಿದ, ಅಟ್ಟದ ಕುದುರೆ ಸತ್ತೋಯ್ತಂತೆ, ಸುಸ್ತಾಯ್ತು ಸತ್ತೋಯ್ತು ಕುದುರೆ, ಬಿಟ್ಟ ಓಡಕ್ಕೆ ಶುರು ಮಾಡಿದ, ಓಡಕ್ಕೆ ಶುರು ಮಾಡಿದ. ಆ ಕೃಷ್ಣ ಬಲರಾಮ ಇಬ್ರು ತಾವು ಇಳಿತಾರೆ, ಅವ್ರ ಕುದುರೆ ಮೇಲೆ ಹೋಗ್ತಿದ್ದ, ಕುದುರೆ ಮೇಲೆ ಓಡಿ ಬಂದು ಹಿಡಿದಿವಿ, ಈ ಓಡ್ತಾ ಇದ್ದ ನಾವು ಓಡ್ಕೊಂಡು ಹಿಡಿಬೇಕು ಅಂತ ಇಬ್ರು ಇಳಿದು ಬಿಟ್ರೆ. ಅವನು ಓಡ್ತಿದ್ದ, ಅವನು ಅಡಿಸಿಕೊಂಡು ಹೊರಟ್ರು. ಕೃಷ್ಣ ಬಲರಾಮ ಇಬ್ರು ಸೇಮ್ ಟೈಮ್ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಕೃಷ್ಣನ ವೇಗ ಭಾರಿ ಫಾಸ್ಟ್, ಬಲರಾಮ ಹಿಂದೆ ಉಳ್ಕೊಂಡ್ಬಿಟ್ರು ಎಲ್ಲ ಒಂದ್ ಕಡೆ, ಕೃಷ್ಣ ಮುಂದೆ ಹೋಗ್ಬಿಡ್ತಾನೆ. ಇಲ್ಲಿ ಬಹಳ ಮುಖ್ಯವಾದ ಅಂಶ ಇದೆ. ಕೃಷ್ಣ ಬಲರಾಮರು ಇಬ್ಬರು ಕೂಡ ದಶಾವತಾರದಲ್ಲಿ ತುಂಬಾ ಜನ ಪರಶುರಾಮ ರಾಮ ಕೃಷ್ಣ ಅಂತ ಹೇಳಿ ಮುಂದೆ ಬುದ್ಧನ ಹೇಳಬೇಕಲ್ಲ, ಹೇಳೋದಿಲ್ಲ, ಬಲರಾಮನ ಸೇರಿಸಿಬಿಡ್ತಾರೆ. ದಶಾವತಾರ ಎಷ್ಟೋ ಚಿತ್ರ ಸಿಗೋದು ಹಾಗೇನೆ ಅಂಗಡಿಗಳಲ್ಲಿ, ದಶಾವತಾರ ಚಿತ್ರ ಬಲರಾಮದೇವನು ಕೊಟ್ಟು ಬಿಡ್ತಾರೆ. ಬಲರಾಮದೇವರು ಪೂಜ್ಯರು, ಶ್ರೇಷ್ಠದೇವರ ಅವತಾರ, ಆದ್ರೆ ಕೃಷ್ಣನ ಅವತಾರ ಅಲ್ಲ, ಅವರು ನಾರಾಯಣನ ಅವತಾರ ಅಲ್ಲ. ಅನೇಕರು ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲೇ ದೃಷ್ಟಾಂತ, ಇಬ್ರು ಕೃಷ್ಣನೇ ಆಗಿದ್ರೆ ಕೃಷ್ಣ ಮುಂದೆ ಇವರಾಗಿ ಹಿಂದುಳಿಬೇಕಾಗಿತ್ತು, ಈ ಬದ್ನೆ ಸ್ಪೀಡ್ ಒಂದೇ ಮೇಂಟೈನ್ ಮಾಡಬೇಕಾಗಿತ್ತು, ಕೃಷ್ಣ ಮುಂದೆ ಹೋದ ಹಿಂದೆ ಉಳ್ಕೊಂಡ್ಬಿಟ್ರಿ ಇವರು. ಮುಂದೆ ಹೋದ ಕೃಷ್ಣ ಶತ್ರನ ಹಿಡಿತಾನೆ, ಶತ್ರನ ಸಿಕ್ಕಾಕೊಂಡ್ಬಿಡ್ತಾನೆ, ಕೃಷ್ಣ ಹೇಳಿದ ಅವನು ಹೊಡಿತಾನೆ, ಅವನು ಸತ್ತೋಗಿ ಬಿಡ್ತಾನೆ. ಅಷ್ಟೊತ್ತಿ ಬಲರಾಮದೇವರು ಬರ್ತಾರೆ, ಕೃಷ್ಣ ಹೇಳ್ತಾರೆ, ವೃಥಾಹತಃ ಶತಧನುಃ ಮಣಿರತ್ನ ವಿದ್ಯತೆ, ಅಣ್ಣ ಅವನು ಕೊಂದು ಹಾಕಿಬಿಟ್ಟಿವಿ ನಾವು, ಮಣಿ ಇಲ್ಲವೇ ಇಲ್ಲ ಇವನ ಹತ್ರ ಅಂತ ಹೇಳಿದ ಕೃಷ್ಣ. ಮಣಿ ಇಲ್ಲವೇ ಇಲ್ಲ ಇವನ ಹತ್ರ ಅಂತ ಹೇಳಿದಾಗ ಬಲರಾಮದೇವರು ಏನ್ ಮಾಡಿದ್ರಂತೆ, ಓಹೋ ಕೃಷ್ಣ ಏನೋ ಮಾಡಿದ್ದಾನೆ, ಕೃಷ್ಣ ಮೊದಲು ಬಂದ, ಅವನು ಕೊಂದ, ಮಣಿನ ಜೇಬಿಗೆ ಹಾಕೊಂಡಿರಬೇಕು, ತಿಳ್ಕೊಂಡ್ಬಿಟ್ಟಪ್ಪ. ಬಲರಾಮದೇವ್ ಕೃಷ್ಣ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದಾರೆ. ನನ್ನ ಮುಂದೆ ಸುಳ್ಳು ಹೇಳ್ತಾನೆ ಕೃಷ್ಣ, ಮಣಿ ತಾನ್ ತಗೊಂಡ್ಬಿಟ್ಟ ಅಂತ ತಿಳ್ಕೊಂಡು ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ರು. ಅದು ಕೃಷ್ಣನ ಕಳ್ಳ ಅಂತ ತಿಳ್ಕೊಂಡಾಗಾಯ್ತಾ ಇಲ್ಲ, ಸತ್ರಾಯತ್ರ ಹಾಗೆ ತಿಳ್ಕೊಂಡು ಏನಾಯ್ತು ಪಾಪ ಆತನಿಗೆ. ಆತ ಸಾಯಲು ಕೆಲವರು ಕೇಳ್ತಾರೆ, ಸತ್ರಾಯತ್ರ ದುರ್ಮರಣವಾಯ್ತಲ್ಲ ಯಾತಕ್ಕೆ ಅಂತ ಕೇಳಿದರೆ, ಕೃಷ್ಣನ ಕಳ್ಳ ಅಂದ್ರೆ ಪ್ರಾಣ ಹೋಯ್ತು. ಮುಂದೆ ಭಾಗವತದಲ್ಲಿ ಕಥೆ ಕೇಳ್ತೇವೆ, ಕಪಿತರಾಮಕ ಪರಮಾತ್ಮನನ್ನ ಕುದುರೆ ಕದ್ದವರು ಅಂತ ಕರೆದಿದ್ದಕ್ಕೆ ಸಗರ 60,000 ಮಕ್ಕಳು ಸುಟ್ಟು ಬೂದಿ ಆಗಿಬಿಡ್ತಾರೆ. ದೇವರನ್ನ ಕಳ್ಳ ಅಂತ ಯಾರು ತಿಳ್ಕೊಳ್ಳುತ್ತಾರೋ ಅವರೆಲ್ಲ ನಾಶವಾಗ್ತಾರೆ ಅಂತಾನೆ ಶಾಸ್ತ್ರ. ದತ್ತಾಯತರಾದ್ರೆ ನಾಶವಾದ, ಈ ಬಲರಾಜ ಅದೇ ತಪ್ಪ ಮಾಡ್ಬೇಕಾ ಈಗ ನಡ್ಕೊಂಡು ಕೃಷ್ಣ ಡೈರೆಕ್ಟ್ ಹೇಳಕ್ ಧೈರ್ಯ ಇಲ್ಲ ಅವರಿಗೆ. ನೀ ಮಣಿ ತಗೊಂಡಿರ್ಬೇಕು ಯಾರು ಅಂತಾರ, ಫ್ರೆಂಡ್ಸ್ ಗಂದಕ್ಕೆ ಆಗೋದಿಲ್ಲ, ಏನೇ ತಗೊಂಡಿರ್ಬೇಕು ಅನ್ನಕ್ ಆಗೋದಿಲ್ಲ. ನನ್ನ ಕೃಷ್ಣನ ಕಂಡ್ರೆ ಅವ್ರಿಗೆ ಒಳ್ಳೆ ಗೌರವ ಸಾಕಷ್ಟು ಇದೆ, ಮನಸ್ಸಿಗೆ ಬೇಜಾರಾಯ್ತು ಅಂದ ಕೃಷ್ಣ. ಸ್ವಲ್ಪ ಮುಂದೆ ಹೋಗು, ನಾನು ಸ್ವಲ್ಪ ದಿವಸ ಬಿಟ್ಟು ಬರ್ತೇನೆ, ಊರಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಬೇಜಾರ ಮಾಡ್ಕೊಂಡು ಹೊರಟೋಗ್ಬಿಟ್ರು ಆಕಡೆ. ಕೃಷ್ಣ ವಾಪಸ್ ಹೊರಟೋಗ್ಬಿಟ್ಟ. ಕೃಷ್ಣ ವಾಪಸ್ ಹೊರಟೋದ, ಬಲರಾಮದೇವ್ ಎಲ್ಲಿ ಹೋದರಂತೆ, ವಿದೇಹ ದೇಶಕ್ಕೆ ಹೋದ್ರಂತೆ, ಜನಕರಾಜನ ಪಟ್ಟಣ. ಈ ಜನಕರಾಜ ಇಲ್ಲ, ಆ ಕಾಲ ರಾಮಾಯಣದ ಕಾಲದಲ್ಲಿ ಇದ್ದ. ವಿದೇಹ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ವಾಸ ಮಾಡ್ಕೊಂಡು ಇದ್ಬಿಟ್ಟದ್ದು, ಯಾರ್ದೋ ಫ್ರೆಂಡ್ ಮನೇಲಿ ವಾಸ ಮಾಡ್ತಾ ಇದ್ಬಿಟ್ಟಿದ್ದ. ಅಷ್ಟೊತ್ತಿ ದುರ್ಯೋಧನ ವಿಷಯ ಗೊತ್ತಾಯ್ತು ವಿಚಾರ, ಬಲರಾಮದೇವರು ಕೃಷ್ಣ ಜೊತೆ ಜಗಳಾಡ್ಕೊಂಡು ಬಿಟ್ಟು ದೂರ ಬಂದು ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಕಷ್ಟ ಹೊರಟು ಬಿಟ್ಟ. ಇದರಲ್ಲಿ ದುರ್ಯೋಧನ ಇದ್ದ ಮೈಯೆಲ್ಲ ಕಂಡು ನಿಂತದ್ರೊಳಗೆಲ್ಲ, ರಾಜಕೀಯ ಬಿಚ್ಚದ್ದೇ ಅವನು ಒಳ್ಳೆ, ಅದರಲ್ಲಿ ಭಾರಿ ಎಕ್ಸ್ಪರ್ಟ್ ಅವನು, ಒಳ್ಳೆತನ ಇರಲಿಲ್ಲ, ಅದೇ ಅವನ ಡೇಂಜರ್ ಆಗಿ. ಮಹಾ ಭಾರಿ ದುಷ್ಟರೆಲ್ಲ ಭಾರಿ ಬುದ್ಧಿವಂತರಿರ್ತಾರೆ. ದಡ್ಡ ಎಂದೂ ದುಷ್ಟನಾಗ, ಭಾರಿ ದೊಡ್ಡ ದುಷ್ಟನಾಗೋದಿಲ್ಲ, ಸಣ್ಣ ದುಷ್ಟನಾಗ್ತಾನೆ, ದೊಡ್ಡ ದುಷ್ಟನ ಹಿಡಿಬೇಕು ಅಂತ ಹೊರಟು ಬಿಡ್ತಾನೆ. ಇಲ್ಲಿ ಸಾರಸ್ಯ ನೋಡಬೇಕು. ಕೃಷ್ಣನ ತಪ್ಪಿಕೊಂಡಿದ್ದಕ್ಕೆ ಬಲರಾಮದೇವರಿಗೆ ದಾರಕ್ಕೆ ವಾಪಸ್ ಹೋಗುವ ಬುದ್ಧಿನೇ ಬರಲಿಲ್ಲ. ಕೃಷ್ಣನ ಸಹವಾಸ ಕಳ್ಕೊಂಡು ಬಿಟ್ರು. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡು ದೇವ್ರು ದೂರ ಆಗ್ತಾನೆ ಅಂತ ಅರ್ಥ. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ದೊಡ್ಡ ಅನರ್ಥ, ನಾವು ದೂರ ಇರಬೇಕಾಯ್ತು. ಭಾರಿ ದೂರ ಅದು ವಿದೇಹ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ದುರ್ಯೋಧನ ಬಂದ ಅಲ್ಲಿಗೆ. ಇನ್ನೊಂದು ಅರ್ಥ ಅದಕ್ಕೆ, ಯಾರು ಕೃಷ್ಣನ ಬಿಟ್ಟು ಹೋಗ್ತಾರೋ ಅವರ ಹತ್ರ ಕಲಿ ಬರ್ತಾನೆ ಅಂತ ಅರ್ಥ. ಕೃಷ್ಣನ್ ಬಿಟ್ಟು ಹೋದ್ರೆ ಕಲಿ ಎಂಟರ್ಟೈನ್ ಮಾಡಿದಾಗ ಲೆಕ್ಕ. ಇದೆಷ್ಟು ಸುಲಭ ನಿಮ್ಮ ಶಾಸ್ತ್ರಾರ್ಥ ಗೊತ್ತಾಗುತ್ತ. ಕೃಷ್ಣನ್ ಜೊತೆಗಿದ್ದ ದುರ್ಯೋಧನ ಬರಲಿಕ್ಕೆ ಆಗಿರಲಿಲ್ಲ. ಕೃಷ್ಣನ್ ಜೊತೆಗಿದ್ದಿದ್ರು ದುರ್ಯೋಧನದಿಂದ ತುಂಬಾ ಅಸಮರ್ಥನಾಗಿ ಉಳ್ಕೊಂಡಿದ್ದ ಅವನು. ಬಲರಾಮದೇವರ ಹತ್ರ ಹೋಗ್ಲಿಕ್ಕೆ ಆಗಿರಲಿಲ್ಲ. ಈಗ ತಕ್ಷಣ ಬಂದುಬಿಟ್ಟ, ಅವರ ಹತ್ರ ಹೋದ, ಕಾಲಿಗೆ ಬಿದ್ದ. ಏನು ಅಂತ ಕೇಳಿದ್ರು, ಸ್ವಾಮಿ ನೀವು ಭಾರಿ ಗದಾಯುದ್ಧದಲ್ಲಿ ಭಾರಿ ನಿಪುಣರು, ನನಗೆ ಹೇಳ್ಕೊಡಿ ಅಂತ ಹೇಳಿದ್ರು. ನನಗೆ ಹೇಳ್ಕೊಡಿ ಅಂತ ಹೇಳಿ ಆಯ್ತು ಅಂತ ಹೇಳ್ಕೊಳ್ಳಿ ಶುರು ಮಾಡ್ಬಿಟ್ಟು. ಅನೇಕರಿಗೆ ಗೊತ್ತಿಲ್ಲ ಈ ಕಥೆ. ಎಷ್ಟು ದಿವಸ ಓದ್ದ ಗೊತ್ತ ದುರ್ಯೋಧನ? ಒಂದ್ ದಿವಸ, ಎರಡು ದಿವಸ ಅಲ್ಲ, ಒಂದೆರಡು ವಾರ ಅಲ್ಲ, ಒಂದೆರಡು ತಿಂಗಳಲ್ಲ, ಒಂದೆರಡು ವರ್ಷ ಅಲ್ಲ, 5 ವರ್ಷ ಓದಿದಂತ ಅವ್ರ ಹತ್ರ. 5 ವರ್ಷ ಫುಲ್ ಇಂಟಿಗ್ರೇಟೆಡ್ ಕೋರ್ಸ್ ಓದೇ ಮಾಡಿದ್ದಾರಪ್ಪ. 5 ವರ್ಷ ಫುಲ್ ಕೋರ್ಸ್ ಓದ್ತಾನೆ ಗದಾಯಿತದಾರೆ, ಎಲ್ಲ ಮುಗೀತು. ಅಂದ್ರೆ ಕೃಷ್ಣನ್ ಎಷ್ಟು ದಿವಸ ಬಿಟ್ಟಿದ್ರು, ಅಷ್ಟು ದಿವಸ ಕಲಿಗಂಟು ಬಿದ್ದಿದ್ದ ಅವ್ರಿಗೆ. ಮನೆ ಮನೆ ಒಂದು ದಿವಸ ಮುಗಿತಪ್ಪ ಹೋಗು ಅಂತ ಹೇಳಿದ್ರು. ದುರ್ಯೋಧನ ಹೊರಟ. ಹೋಗೋನ್ ಏನ್ ಮಾಡಿದ ಗೊತ್ತೇನು, ನನ್ ಏನ್ ದರ್ಶನ ಕೊಡ್ತೀರಿ ಅಂತ ಕೇಳಿದ. ಈ ಕತೆ ಎಂತದ್ದು ಗೊತ್ತು, ಗುರುಗಳು ಕೇಳಬೇಕು ಪಾಪ. ಗುರುದರ್ಶನ ಶಿಷ್ಯದರ್ಶನ ಕೇಳ್ತಾನು, ನಾನು ಏನ್ ಕೊಡ್ತೀರಿ ನೀವು ಸ್ಟೂಡೆಂಟ್ ಆಗಿದ್ದಕ್ಕೆ ಅಂತ. ಅಂದ್ರೆ ಯಾರೋ ಗೊತ್ತಿಲ್ಲದ ಮೇಷ್ಟ್ರ ಪಾಠಕ್ಕೆ ಹೋದಾಗತ್ತಾ ಇರುವಂತೂ. ಬಲರಾಮದೇವರು ಎಂಥವ್ರವರು, ಅಂಥವ್ರ ಹತ್ರ ಬಂದು ತಾನೇ ದರ್ಶನ ಕೇಳ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಹೇಗಿರ್ತಾರೆ ಅಂತ ಹೇಳೋದಕ್ಕೆ ವಿದ್ಯಾರ್ಥಿಗಳು, ಕಲಿ ಅವನು ಕಲಿಯುಗ ಇದು, ಹುಚ್ಚು ಗೋಂಡಾಗಿರಿ ಮಾಡ್ತಾರಲ್ಲ ಚಾಕು ತೋರಿಸಿಬಿಟ್ಟು ಆತರ, ನನಗೆ ದರ್ಶನ ಕೊಡಿ ಅಂತ ಕೇಳಿದ. ಅವರು ಪಾಪ ಎಷ್ಟು ಒಳ್ಳೆಯವರು ಬಲರಾಮ ದೇವರು, ಆಯ್ತಪ್ಪ ಏನು ಬೇಕು ಅಂತ ಕೇಳಿ, ಏನು ಬೇಕು ನಿನಗೆ, ಬೆಸ್ಟೇ ಸಾಯಿಸುವ ಒಂದೇ ಬತ್ತೆ, ಇವ್ರು ಕೊಟ್ಟಿದ್ದ ದಿವಸಗಳಾಗಿಲ್ಲ ಬತ್ತೆ, ಕೇಳಿದ್ದು ಕೊಡಬೇಕಂತ. ಏನು ಕೊಡಬೇಕು ಅಂತ ಕೇಳಿದ್ರೆ ಹೇಳುತ್ತಾನೆ, ನಿಮ್ಮ ತಂಗಿ ಸುಭದ್ರೇನ ಕೊಟ್ಟು ನನ್ನ ಮದುವೆ ಮಾಡಬೇಕು ಅಂತ ಕೇಳಿ. ನೋಡಿ ಎಲ್ಲಿ ಹೊಂಚಾಗಿದ್ದ ಅವನೀಗ, ಇಷ್ಟಿಷ್ಟು ಸ್ಟೂಡೆಂಟ್ ಅಂತ ಹೆಸರು ಹಾಕೊಂಡ್ಬಿಟ್ಟು ಎಲ್ಲ ಕಿತಾಬತಿ ಮಾಡಿಬಿಟ್ಟು ಈ ಸುಭದ್ರನ ಕೊಟ್ಟು ಮದುವೆ ಮಾಡಬೇಕು. ಬಲರಾಮದೇವ ಯೋಚನೆ ಮಾಡಬಾರ್ದ, ಕೃಷ್ಣನ ಕೇಳ್ತೇನೆ ಅಂತ ಹೇಳಬಾರ್ದ, ಹೋಗ್ಲಿ ತಾನ ತಂದೆ ಎಲ್ಲ ಏನಲ್ಲ ವಸ್ತುವ ದೇವಕರಿಗೆ ಕೇಳಬಾರ್ದ, ಏನಿಲ್ಲ ಕೊಟ್ಟಿದ್ದ ಆಗ್ಲಿ ಹೇಳಬಿಟ್ರೆ, ಕೊಡ್ತಿರಿದ್ದ ಮಾತು ಕೊಟ್ಟೇ ಬಿಟ್ರು. ದುರ್ಯೋಧನ ಭಾರಿ ಧೂರ್ತ ಅವನು, ಸ್ವಾಮಿ ಬಾಯಲ್ ಹೇಳಿದ್ರೆ ಸಾಲದು, ನನಗೆ ಆಣೆ ಮಾಡಿ ಭಾಷೆ ಕೊಡಿ ಅಂತ ಕೇಳಿದನು. ಗುರುಗಳ ಹತ್ರ ಆಣೆ ಮಾಡಿಸಿಕೊಳ್ಳೋ ಮಹಾಪಾಪಿಷ್ಟ, ಸಾಮಾನ್ಯವಾಗಿ ಇವ್ರು ಮಾಡಬೇಕು ಶಿಷ್ಯ, ಅವರೇ ಮಾಡ್ಬೇಕಂತಾನೆ. ನನ್ನ ಕೈ ಮೇಲೆ ಕೈ ಹಾಕಿ, ಕೈ ಮೇಲೆ ಕೈ ಹಾಕಿದ್ರಂತೆ ಪಾಪ, ಸುಭದ್ರ ನಿನಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ರೆ, ಅವರ ಕೈಯಲ್ಲಿ ನೇಗಿಲ ಗುರುತಿದೆ ಅಂತ. ಬಲರಾಮ ದೇವರು ಯಾರು ತಮ್ಮ ಶಾಸ್ತ್ರ ಎಷ್ಟು ದೊಡ್ಡದು ಗೊತ್ತಾ, ಹಂತವರಿತ್ತವರು ಅಂತ ಹೇಳ್ಕೊತಾರಲ್ಲ, ನಾನು ಶೇಷಾಂಶ ಅಂತ ಹೇಳ್ಕೊಂಡ್ರೆ ಕೈ ತೋರಿಸು ಅಂತ ಕೇಳಬೇಕಂತೆ. ನೇಗಿಲು ಗುರುತಿರ್ಬೇಕು ಅವರಲ್ಲಿ, ಮತ್ತೆ ಭೇಟಿ ಮಾಡಿದ್ದಿರಬಾರದು, ಕೈಯಲ್ಲಿ ಹಾಗೆ ಇರಬೇಕು ಲಕ್ಷಣಗಳು, ಹಾಗೆ ಇರಬೇಕು ಅವರು. ಕೃಷ್ಣ ಅಂತ ಕರ್ಕೊಂಡು ಬಿಟ್ರೆ ಚಕ್ರ ಶಂಖ ಗದಾ ಪದ್ಮ ಧ್ವಜ ಎಲ್ಲ ಇರಬೇಕು ಅವ್ರ ಕೈಯಲ್ಲಿ, ಇಲ್ಲವರು ಕೃಷ್ಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ರಕ್ಷಣೆ, ಇಲ್ಲಿ ಮೋಸ ಪೊಲೀಸ್ ಆಗ ಸುಮ್ಮನೆ ಹೇಳ್ಬಿಟ್ರೆ ಮುಗೀತಾ, ಸೊ ಐಡೆಂಟಿಟಿ ಕಾರ್ಡ್ ತೋರಿಸ್ಬೇಕಲ್ಲ, ಇವ್ರು ಕಾರ್ಡ್ ತೋರಿಸ್ಬೇಕು, ಮುಖದಲ್ಲೇ ಇರುತ್ತೆ ಕೈಯಲ್ಲಿ ಇರುತ್ತಂತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಂಡವರು ಏನೇನು ಅಂತ ಹೇಳಕ್ ಬರೋದಿಲ್ಲ, ಎಷ್ಟೋದನ್ನ ಮೋಸ ಮಾಡಿಬಿಡ್ತಾನೆ, ಅವ್ರು ಅಡ್ವರ್ಟೈಸ್ ಕಳ್ತನ ಮಾಡಕ್ ಬಂದು ಏನೋ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ತೋರಿಸ್ತಾರೆ, ಒಳಗೆ ಹೋಗ್ತಷ್ಟ ಬಂದು ಕೊಂಡು ಹೋಗಿಬಿಡ್ತಾರೆ. ಇವ್ರು ಯೋಚನೆ ಮಾಡಬೇಕು, ಗುರುತು ಹಿಡಿದೇ ಹೋದ್ರೆ ಪ್ರಾಣ ಕಳ್ಕೊಳ್ಳೋ ಪ್ರಸಂಗ ಬರುತ್ತೆ. ಸರಿಯಾಗಿ ಗುರುತಿಸ್ತಾ ಹೋಗಿದ್ದಕ್ಕೆ ಶಿಷ್ಯರ ರಕ್ಷಣೆ ದುರ್ಯೋಧನಲ್ಲಿ ಇಲ್ಲ, ಇವ್ರು ಮೋಸ ಹೇಳ್ಕೊಟ್ಬಿಟ್ರು, ಕೇಳಬಾರ್ದನ್ನು ಕೇಳಿದ, ಕೊಟ್ರು ಪಾಪ, ಕೈ ಮೇಲೆ ಕೈ ಹಾಕಿ ಎಂದು ಹಾಕಿದ್ರಂತೆ, ದದವು ಕರಮಸ್ಮೈ ಹಲಾಂಕಂ, ತಮ್ಮ ನೇಗಿಲು ಗುರುತಿದ್ದ ಕೈಯನ್ನು ಅವನ ಮೇಲೆ ಕೈ ಹಾಕಿದ್ರಂತೆ. ಅವನಿಗೆ ಖುಷಿಯೋ ಖುಷಿ, ಅವನಿಗೆ ಎರಡು ಖುಷಿ, ಒಂದೇನೋ ಗದ ಇದ್ದ ಬೇರೆ ಬಂತು ಫಸ್ಟ್, ಸೆಕೆಂಡು ಸುಭದ್ರೆ ಬೇರೆ ಸಿಕ್ಕಲು, ಥರ್ಡ್ ಏನು ಗೊತ್ತಾ, ಸುಭದ್ರೆ ಸಿಕ್ಕಲು ಅಂದ್ರೆ ನಾನು ಸೇಫ್ ಅಂತ ಅರ್ಥ. ಯಾತಕ್ಕೆ, ನಾನು ಸುಭದ್ರೆಯ ಗಂಡನಾಗಿ ಬಿಟ್ರೆ ಕೃಷ್ಣನಿಗೆ ಭಾವಮೈದನ ಆಗ್ತೇನೆ, ಇನ್ನೇನು ಹಾರಾಡಿದ್ರೆ ನನಗೆ ಕೊಲ್ಲಾಗಿಲ್ಲ, ತಂಗಿ ಮುಖ ನೋಡ್ಕೊಂಡು ಬಿಡ್ಬೇಕೀಗ ಎಂತ. ಇದೆಲ್ಲ ಈ ವಿಲನ್ಗಳು ಮಾಡೋ ಕೆಲಸಗಳು ಇವೆಲ್ಲ ಕೂಡ, ಇವೆಲ್ಲ ದುರ್ಗಾದ್ರೆ ಅಂತ ಹೈ ಕ್ಲಾಸ್ ವಿಲನ್ನು. ವಿಲನ್ಗಳು ಸೇಫ್ ಗಾರ್ಡ್ ಮಾಡ್ಕೋಬೇಕಾದ್ರೆ ಏನಾದ್ರೂ ಮಾಡಿ ಸಂಬಂಧ ಬೆಳೆಸಿಬಿಡೋದು, ಅದನ್ನ ನೋಡಿದ್ರೆ ನಿಮ್ಮ ಮಗಳ ಡೇಂಜರು, ತಂಗಿ ಡೇಂಜರ್ ಅಂತ ಕೂತ್ಬಿಡೋದು. ಇವಂತರ ಕಿಡ್ನಾಪ್ ಪ್ರಾಕ್ಟೀಸ್ ಇದ್ದಾಗ ಹೆಚ್ಚು ಕಡಿಮೆ ಇವೆಲ್ಲ ಕೂಡ ತಂತ್ರ ಮಾಡಿದನಂತೆ. ಇನ್ನೇನು ನಾನು ಏನು ಮಾಡೋ ಇಲ್ವೋ ಇಲ್ಲ, ಪಾಂಡವ ಮೊದಲೇ ದ್ವೇಷ ಮಾಡ್ತಾ ಇದ್ದೆ, ಇನ್ನೂ ಜಾಸ್ತಿ ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಟು, ಏನ್ ಮಾಡಿದ್ರು ನನ್ನ ಪ್ರಾಣದ ಮಟ್ಟಿಗೆ ಅಂತ ಅಪಾಯ ಇಲ್ಲ ಅಂತ ಹೇಳ್ಕೊಂಡು ಖುಷಿಯಿಂದ ಹೊರಟುಬಿಟ್ಟನಂತೆ. ಗದಾಯುದ್ಧ ಸುಭದ್ರ ಲಾಭ ಮತ್ತು ಪ್ರಾಣ ರಕ್ಷಣೆ ಇಷ್ಟು ತಿಳ್ಕೊಂಡು ಹೊರಟನಂತೆ. ನೋಡೋರಿಗೆ ಏನ್ ಗೊತ್ತಾಯಿತು, ಇನ್ನೇನ್ ಕತೆ ಮುಗಿತು ಅನ್ನೋಷ್ಟು ಮಟ್ಟಿಗೆ ಆಯ್ತು. ದುರ್ಯೋಧನಗೆ ಸುಭದ್ರೆ ಸಿಕ್ಕಲು ಅಂತ ತಿಳ್ಕೊಳ್ಳೋಷ್ಟು ಮುದೋಯ್ತು. ಅವನ ಆ ಕಡೆ ಹೋದ, ಇವ್ರ ಬುದ್ಧಿ ಕರೆಕ್ಟ್ ಆಯ್ತು. ಪಾಪ ನೋಡಿ, ಕಲಿ ಬಿಟ್ಟನ ಅಲ್ಲ ಬುದ್ಧಿ ಕರೆಕ್ಟ್ ಆಯ್ತು. ಯೋಚನೆ ಮಾಡಿದರಂತೆ, ಇವು 5 ವರ್ಷದಲ್ಲಿ ಯೋಚನೆ ಮಾಡ್ತಾರೆ. ನಾನು ಅವತ್ತು ತಿಳ್ಕೊಂಡೆ ಕೃಷ್ಣ ತಗೊಂಡಿರ್ಬೇಕು ಅಂತ ಹೇಳಿ, ನನಗೇನ್ ಆಧಾರ ತಿಳ್ಕೊಳ್ಳಕ್ಕೆ ಅವತ್ತು ಯೋಚನೆ ಮಾಡ್ತಾರೆ. ಕೃಷ್ಣ ಸತ್ಯ ಯಾಕೆ ಹೇಳಿರಬಾರದು ಈ ಮಧ್ಯೆ, ನಾನು ಜೇಬು ಹಾಕೊಂಡು ನಾನು ತಿಳ್ಕೊಂಡ್ಬಿಟ್ಟೆ, ಕೃಷ್ಣ ಸುಳ್ಳು ಹೇಳೋದಿಲ್ಲ ಹಾಗೆಲ್ಲ ಕೂಡ, ನಾನೇ ತಪ್ಪು ತಿಳ್ಕೊಂಡೆ ಅಂತ ವಾಪಸ್ ಬಂದನಂತೆ. ನೋಡಿ, ಕೃಷ್ಣನ ಬಿಟ್ಟದ್ದು ಕಲಿ ಬಂದಿದ್ದ, ಕಲಿ ಹೇಳಿದ್ರೆ ಕೃಷ್ಣ ಹತ್ರ ವಾಪಸ್ ಬಂದರು. ಮತ್ತೆ ಈ ಕಲಿಯ ಪ್ರಭಾವ ಎಷ್ಟು ಭಯಾನಕ ಅಂತ ಹೇಳೋದಕ್ಕೆ ಸಾಕ್ಷಿ. ಕಲಿ ಎಲ್ಲೋ ಇರೋದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಇದರಲ್ಲೇ ಕಲಿ ಇರೋದು, ಅದು ಒಳಗೆ ಸೇರಿಸಿದ್ರಿಂದ ಕಟ್ಟೆ ಮುಗಿತು ಅಂತ. ಕುಡಿದವನ ಬಕೆಟ್ ನೀರು ಹಾಕುವವರೆಗೂ ಹಾಗೆ ಇರ್ತಾನು, ದಬಾದವ ಸುರಿದ ಮೇಲೆ ನಾರ್ಮಲ್ ಆಗೋದು. ಕುಡಿದವನಿಗೆ ಬಕೆಟ್ ನೀರು ಹಾಕಿದ್ರೆ ಉಪಾಯ ಉಂಟು, ಇದು ಹಾಗಲ್ಲ, ಭಾರಿ ಕಷ್ಟ ಇದೆಲ್ಲ ಕೂಡ. ಭಗವದ್ಗೀತೆ 17ನೇ ಅಧ್ಯಾಯ ಎಷ್ಟು ವಿಷಯ ಹೇಳುತ್ತೋ ಆಹಾರದ ಬಗ್ಗೆ. ನಾವು ಆಹಾರ ಕೆಟ್ಟ ತಗೊಂಡಿವೋ, ಆಹಾರದಿಂದ ಮನಸ್ಸು ಕೆಟ್ಟ ಹೋಗುತ್ತೆ, ನಮ್ಮ ಸಾಧನೆ ಹಾಳಾಗಿ ಹೋಗುತ್ತೆ ಅಂತ ಹೇಳುತ್ತೆ. ಇವತ್ತು ಒಳ್ಳೆ ಸಾಧನೆ ಮಾಡಬೇಕು ಅಂತಿದ್ರೆ ಆಹಾರ ನಿಯಂತ್ರಣ ಬೇಸಿಕ್ ರಿಕ್ವೈರ್ಮೆಂಟ್. ಅದು ಒಂದು ಇದು ದುರ್ಯೋಧನ ಎಂಟರ್ ಆಗದೆ ಆಹಾರದಿಂದ, ಕ್ರಿಮಿಕೀಟ ಬರದೇ ಅದರಿಂದ. ನೋಡಿ, ನೀರು ಕೆಟ್ಟಿದೆ, ನೀವು ಹೊಟ್ಟೆ ಕರಳು ಬೇನೆ ಪೇಪರ್ ಬಂದ್ ಬೆಳೆತಾಳೆ. ನೀರು ಸರಿ ಇದ್ದು ಆಹಾರ ಸರಿ ಇದ್ರೆ ರೋಗ ಬರೋ ಚಾನ್ಸಸ್ಸೇ ಇಲ್ಲ ಅವನಿಗೆ. ಈ ಮಾತನ್ನ ಅರ್ಥ, ದೊಡ್ಡ ದೊಡ್ಡ ರೋಗ ಬರೋದಂತೂ ಅಸಾಧ್ಯ. ದುರ್ಯೋಧನ ಮಹಾಪಾಪಿಷ್ಟ, ಅಷ್ಟು ಮಾಡ್ದ ಹೊರಟು ಹೋಗ್ಬಿಟ್ಟ. ಸೀದಾ ವಾಪಸ್ ಬಂದರು ದ್ವಾರಕೆಗೆ. ಕೃಷ್ಣ ನೋಡ್ದ, ಅಣ್ಣ ನನಗೆ ಗೊತ್ತು ತತ್ವ ತಿಳ್ಕೊಂಡು ಹೋಗಿದ್ದೆ, ಕೃಷ್ಣ ಅವತ್ತೇನು ಬರದೆ, ಕೃಷ್ಣ ಸರ್ವಜ್ಞ, ದುರ್ಯೋಧನ ಬರೋ ಯೋಗ ಇದೆ, ಅವರಿಗೆ ಮಾತು ಕೊಡ್ಬೇಕು, ಸಿಕ್ಕಾಕೋಬೇಕು, ಮುಂದೆ ಜಾಸ್ತಿ ಬುದ್ಧಿ ಬರಬೇಕು ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದು. ಅಣ್ಣ ಮದ್ದೆ ಕೇಳಬಾರದಾಗಿತ್ತೆ, ಯಾಕೆ ತಪ್ಪು ತಿಳ್ಕೊಂಡು ಹೋದಿ, ಅಷ್ಟು ನಂಬಿಕೆ ಇಲ್ಲ ನನ್ನ ಮೇಲೆ, ಯಾರಲ್ಲಿ ತೋರ್ತಾ ಇದ್ದೀನಿ ಮಣಿನ ಬಾ ಅಂತ ಕರೆ ಸಭೆ ಸೇರಿಸಿಬಿಡ್ತ, ದೊಡ್ಡ ಸಭೆ, ಯಾದವರ ಸಭೆ. ಕೃಷ್ಣ ನೋಡಿ ಸರ್ವಜ್ಞ ಅಂತ ಹೇಳೋದಕ್ಕೆ ಸಾಕ್ಷಿ. ಅಕ್ರೂರ, ಮಣಿ ನಿನ್ನ ಹತ್ರ ಇಲ್ಲಿ ಬಂದಿಡು ಅಂತ ಹೇಳಿದೆ, ನಿನ್ನ ಹತ್ರ ಮಣಿ ಇಟ್ಕೊಂಡಿದ್ಯಾ ತಂದಿಡು. ಅಕ್ರೂರ ಕೃಷ್ಣ ಭಕ್ತ, ಇದ್ದು ಗೋಕುಲಕ್ಕೆ ಹೋಗಿ ವೃಂದಾವನಕ್ಕೆ ಹೋಗಿ ಕೃಷ್ಣನ್ ಕರ್ಕೊಂಡು ಬಂದು ಕುಣಗಾಡಿದವನು ಅಂತ 5 ವರ್ಷ ಮಣಿ ಇಟ್ಕೋಬೇಕ ಹತ್ರನ, ಕೃಷ್ಣನ್ ತಂದು ಒಪ್ಪಿಸಬಾರ್ದೆ ಅಂದ್ರೆ. ಭಕ್ತರಲ್ಲೂ ಎಷ್ಟು ವೆರೈಟಿ ಭಕ್ತ ಇರ್ತಾರೆ ಲೆಕ್ಕ ಹಾಕ್ತು. ಇವ್ರು ಯಾರು 100% ಭಕ್ತರಲ್ಲ, ಸ್ವಸ್ವಲ್ಪ ತಪ್ಪು ಮಾಡಾರೆ. 100% ಭಕ್ತರು ಬ್ರಹ್ಮವಾಯುಗಳು ಮಾತ್ರ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎದ್ರು ಕೋದರಹ. ಇವ್ರು ಭಕ್ತರು ಹೌದು ಅಂತ ಒಪ್ಕೊಂಡ್ರು ಕೂಡ 100ಕ್ಕೆ 100ರಷ್ಟು ಏಕಾಶಿ ಮಾಡ್ತೀರಾ, ಮಾಡ್ತೀವಿ ಅಂದ್ಬಿಡ್ತಾರೆ. ಸ್ವಲ್ಪ ಕೇಳಿದಾಗ ಲೈಟಾ ತಗೋತೀವಿ ಅಂತಾರೆ. ಏನ್ ಲೈಟ್ ಅಂದ್ರೆ ಇಷ್ಟು ಚಪಾತಿಗಳು ಇಷ್ಟು ಇಡ್ಲಿಗಳು ಅವಾಗ ಗಾಬರಿ ಆಗುತ್ತಾರೆ. ಆ ಲೈಟ್ ಅಂದ್ರೆ ಹೆವಿಯೆಸ್ಟ್ ಪಾದ್ಯವನ್ನ ಲೈಟ್ ಅಂತ ಕರೀತಾರೆ ಅಷ್ಟೇ. ಆದರೆ ಒಮ್ಮೊಮ್ಮೆ ಮಾಡ್ತೀನಿ ಅಂತಾನೆ ಅದು ಬೇರೆ. ಯಾವಾಗ ಅಂದ್ರೆ ಆರೋಗ್ಯ ಕೆಟ್ಟಾಗ, ನೀನ್ ತಿನ್ನಕ್ ಸಾಧ್ಯ ಇಲ್ಲವಲ್ಲ ಅವತ್ತು, ಅವತ್ತು ಮಾಡ್ತಾನೆ. ಅಂದ್ರೆ ಮಾಡೋರಲ್ಲಿ ಎಷ್ಟು ವೆರೈಟಿ ಇರುತ್ತೆ ಲೆಕ್ಕ. ಅಂತೂ ಏಕಾಚಿ ಗೊತ್ತಿದೆ ಪುಣ್ಯ, ಅದನ್ನು ಸಂತೋಷ ಪಡ್ಬೇಕಷ್ಟೇ ಅವ್ರು. ಆದ್ರೆ ನಿಜವಾಗ್ಲೂ ಮಾಡೋದಂದ್ರೆ ಪ್ರಾಣ ಹೋದ್ರೂ ಬಿಡೋದಿಲ್ಲ. ಹಿಂದಿನ ಕಾಲಕ್ಕೆ ಎಷ್ಟೋ ಹಣ್ಣು ಮುದುಕಿಯರು ಪಾಪ, ತೊಂಬತ್ತು ಇವತ್ತು ಅಷ್ಟು ಬದುಕೋದೆ ಭಾರಿ ಕಡಿಮೆ. ತೊಂಬತ್ತು ತೊಂಬತ್ತೈದು ವರ್ಷ ತಮ್ಮ ಮಕ್ಕಳಿಗೆ ಕೊಡೋ ಸಂದೇಶ ಇಷ್ಟೇ. ಅಕಸ್ಮಾತ್ ನಾನು ಏಕಾಚಿ ಸಾಯ ಪ್ರಸಂಗ ಬರಬಹುದು, ಮಕ್ಕಳೇ ಜನ್ಮಪೂರ್ತಿ ವ್ರತ ಮಾಡ್ಕೊಂಡು ಬಂದಿದ್ದೇನೆ, ಅತ್ಯುತ್ತಪ್ಪ ನೀರು ಹಾಕಿಬಿಟ್ಟಿರ ಹುಷಾರು ಅಂತ ಹೇಳ್ತಿದ್ರು ಪಾಪ. ನನಗೆ ಮೇಲೆ ಎಚ್ಚರ ಇರೋದಿಲ್ಲಾಗ ನೀರು ಹಾಕಿ ರಥ ಕೆಡಿಸಬೇಡಿ, ನೀರು ಹಾಕಿ ನಾನು ಬರುಕೋದಿಲ್ಲ, ಏಕಾಚಿ ಬಿಟ್ಟು ಸತ್ತಾಗತ್ತೆ ಅಷ್ಟೇ. ಅದ್ರ ಬದಲು ನಾನು ಹಾಗೆ ಸಾಯಿಲಕ್ಕೆ ಬಿಡಿ ಅಂತ ಹೇಳತಕ್ಕಂತ ದೀಕ್ಷೆ ಇತ್ತು ಅವರಿಗೆಲ್ಲ. ಅದಕ್ಕೆ ಶುದ್ಧ ವ್ರತ ಅಂತ ಹೆಸರು. ನಿರ್ಜಲ ವ್ರತ ಅಂದ್ರೆ ನಿರ್ಜಲ ಉಪವಾಸ ಅಂದ್ರೆ ಹಾಗೆ ಮಾಡೋದು. ಬಲರಾಮ ದೇವರು ತಪ್ಪು ತಿಳ್ಕೊಂಡು ಒಂದು ತಪ್ಪು ಮಾಡಿದ್ರೆ ಅಕ್ರೂರ ತಪ್ಪು ಮಾಡ್ತಾನೆ. ಐದು ವರ್ಷ ಇಟ್ಕೊಂಡವರು ಸಭೆಯಲ್ಲಿ ಆಗ ತಂದಿಟ್ಟನಂತೆ, ನಡುಕ್ತಾನಿತ್ತಾನೆ ಅಕ್ರೂರ. ಅಕ್ರೂರ ಗಾಬರಿ ಆಗ್ಬೇಡ, ನಮ್ಮ ಅಣ್ಣ ತಪ್ಪು ತಿಳ್ಕೊಂಡಿದ್ದಾನೆ, ಅವನು ಭ್ರಮೆ ಹೋಗ್ಬೇಕಷ್ಟೇ, ತೋರ್ಸಿಗ. ಬಲರಾಮ ದೇವ್ರು ನೋಡ್ತಾರೆ, ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಕೃಷ್ಣನೂ ತಪ್ಪು ತಿಳ್ಕೊಂಡ್ಬಿಟ್ಟೆ. ಆ ದೊಡ್ಡ ಭಕ್ತರು ಆಕಸ್ಮಿಕ ಅಂತ ತಪ್ಪು ಮಾಡಿದ್ದಕ್ಕೆ ತುಂಬಾ ದುಃಖ ಪಡ್ತಾರೆ. ಕೃಷ್ಣ ದಯವಿಟ್ಟು ನನ್ನ ಕ್ಷಮಿಸಿಬಿಡು, ತುಂಬಾ ತಪ್ಪು ಮಾಡಿದೆ ಅಂತ ಹೇಳಿದಾಗ ಅಲ್ಲಿ ಸಿಕ್ಬಿಟ್ಟಿದೆ ಮನೆ. ಈಗ ಕೃಷ್ಣ ಏನ್ ಮಾಡ್ಬೇಕಾಗ, ತಾನು ತಗೋಬಾರ್ದ? ತಗೊಳ್ಳೋದಿಲ್ಲ. ಅಕ್ರೂರ ಒಳ್ಳೆ ಕೆಲಸ ಮಾಡ್ತೀಯಪ್ಪ ನೀನು, ನೀನೇ ಇಟ್ಕೊ ಅಂತ ಹೇಳಿಬಿಟ್ಟೆ. ಅನಾಥರಾಗಿತ್ತು, ಈಗ ಲೀಗಲಿ ಹೋಗು ಅಂತ ಅಷ್ಟೇ ವ್ಯಕ್ತ. ಇಷ್ಟು ದಿವಸ ಅದು ಗುಟ್ಟಾಗಿ ಇಟ್ಕೊಂಡಿದ್ದ, ನೀನೇ ಇಟ್ಕೊಂಡ್ಬಿಡು, ನಾನೇ ಮನೆ ಬೇಕಾಗಿರಲಿಲ್ಲ, ನನ್ನ ಮೇಲೆ ಬಂದು ಅಪವಾದ ಹೋಗ್ಬೇಕಾಗಿತ್ತಷ್ಟೇ, ನಮ್ಮ ಅಣ್ಣ ಸರಿ ಅಂತ ತಿಳ್ಕೊಂಡ್ಬಿಟ್ಟ, ಯೋಚನೆ ಇಲ್ಲ, ನೀನೇ ಇಟ್ಕೊ ಅಂತ ಹೇಳಿಬಿಟ್ಟೆ. ಮನೆ ಇಟ್ಕೊಳ್ಳೋ ಹಕ್ಕಾತು ಗೊತ್ತೇನು? ಅಕ್ರೂರ್ನೊಂದು ವ್ರತ ಇತ್ತಂತೆ, ಪ್ರತಿನಿತ್ಯ ದಾನ ಮಾಡ್ತಿದ್ದಂತೆ ಪಾಪ. ಆ ಮಣಿಯಿಂದ ಏನು ದಿವಸಕ್ಕೆ 8 ಬಣ ಬಂಗಾರ ಬರ್ತಿತ್ತಲ್ಲ, ಅಷ್ಟನ್ನು ಖರ್ಚು ಮಾಡ್ತಿದ್ದ. ಒಳ್ಳೆ ವಿನಿಯೋಗ ಮಾಡ್ತೀವಿ, ಯಾಕೆ ಬಿಡು, ನೀನೇ ಇಟ್ಕೊ ಅಂತ ಹೇಳಿಬಿಟ್ಟೆ. ಇವತ್ತು ನಮ್ಗೆ ಯಾಕೆ ಮಣಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮಣಿ ಇಲ್ಲ, ಇದ್ರೆ ಖಂಡಿತ ಮಾಡ್ತಿದ್ದಿಲ್ಲ. ಆದ್ರಿಂದ ಮಣಿ ತಗೊಂಡು ಏನ್ ಮಾಡ್ತೀರಿ ಅಂತ ಪರಮಾತ್ಮ ಕೊಟ್ಟೇ ಇಲ್ಲ. ಯಾರು ಉಪಯೋಗಿಸುದಿಲ್ಲ ಅವ್ರು ಕೊಟ್ಟು ಕುರುಡ ಟಿವಿ ತಗೊಂಡು ಏನ್ ಮಾಡ್ತಾನೆ ನಿಮ್ಮ ಮಧ್ಯೆ? ಕುರುಡ ಏನು ಉಪಯೋಗ ಇಲ್ಲ, ಕುರುಡಿನ ಡ್ರೈವಿಂಗ್ ಕೊಟ್ಟು ಏನು ಉಪಯೋಗ? ಇವತ್ತು ನಮಗೆ ಯಾತಕ್ಕೆ ದೇವರು ಕೊಡೋದಿಲ್ಲ ಅಂದ್ರೆ ವಿನಿಯೋಗ ಮಾಡೋದಿಲ್ಲ, ದೇವರು ಕೊಡೋದಿಲ್ಲ. ವಿನಿಯೋಗ ಮಾಡಿದ್ರೆ ದೇವರು ಖಂಡಿತ ಕೊಡ್ತಾರೆ. ಇವತ್ತು ಎಲ್ಲರಿಗೂ ಆಫೀಸ್ ಜೀಪ್ ಕೊಡೋದಿಲ್ಲ, ಯಾಕಂದ್ರೆ ಜಾಬೇ ಇಲ್ಲ, ಸಿಟ್ಟಿಂಗ್ ಜಾಬ್ ವರ್ಕ್ಗೆ ಕಾರ್ಯ ಕೊಡ್ತಾರೆ, ಜೀಪ್ ಹಾಕಿ ಕೊಡ್ತಾರೆ ಅವನಿಗೆ. ಎಕ್ಸಿಕ್ಯೂಟಿವ್ ಜಾಬ್ ಜೀಪ್ ಕೊಡ್ತಾರೆ. ಡೆಸ್ಟಿಟಿ ಪ್ರಕಾರ ಸರ್ಕಾರ ಹೇಗೆ ಕೊಡ್ತಾರೋ ದೇವ್ರು ಹಾಗೆ ಕೊಡೋದು. ಇವತ್ತು ಅಕ್ರೂರಿಗೆ ಅಂತ ಅವಕಾಶ ಕೊಟ್ಟು ಪರಮಾತ್ಮ ಅಣ್ಣ ನೋಡಿದ್ರಿ ಅಂತ ಹೇಳಿದ್ರಂತೆ ಬಲರಾಮದೇವ್ರು ಭಾರಿ ತಪ್ಪು ಅಂತ ತಿಳ್ಕೊಂಡ್ಬಿಟ್ರು. ಇಷ್ಟೊತ್ತಿಗೆ ಏನಾಗಿದೆ, ಒಂದು ದಿವಸ ಮತ್ತೊಂದು ದೊಡ್ಡ ಪ್ರಸಂಗ ಬಂದಿದೆ. ಇನ್ನೊಂದು ಸ್ವಯಂವರ, ಲಕ್ಷಣ ಸ್ವಯಂವರ ಅಂತ ಹೆಸರು. ಈ ಲಕ್ಷಣ ಅಲ್ಲ ಮತ್ತೆ, ಮೊದಲನೇದಾಗಿ ದುರ್ಯೋಧನ ಮಗಳ ಲಕ್ಷಣ ಕೂಡ ಅಲ್ಲ, ಇನ್ನೊಬ್ಬ ಲಕ್ಷಣ ಇದ್ದ. ಕೃಷ್ಣ ಷಣ್ಮಹಿಷಿಯಲ್ಲಿ ಒಬ್ಬ ಲಕ್ಷಣ ಅಂತಿದ್ದಾಳಲ್ಲ, ಅದು ಮದ್ರದೇಶದ ರಾಜನ ಮಗಳು, ಶಲ್ಯರಾಜನ ಮಗಳಲ್ಲ. ಮದ್ರದೇಶದ ರಾಜ ಒಬ್ಬ ಇದ್ದ, ಅವನ ಮಗಳು ಲಕ್ಷಣ ಅಂತ ಹೆಸರು. ಬಹಳಷ್ಟು ಶ್ರೇಷ್ಠ ವ್ಯಕ್ತಿ ಅವಳು. ಕೃಷ್ಣನ ಷಣ್ಮಹಿಷಿಯಲ್ಲಿ ಒಬ್ಳು ಅಂದ್ರೆ ಕೇಳಬೇಕಾ? ರಮಾ ಸನ್ನಿಧಾನ ಬೇರೆ, ಅವಳಿಗೆ ಸ್ವಯಂವರ ಅಂತ ಸುದ್ದಿ ಬಂತು. ಎಲ್ಲರೂ ಹೊರಟರು ಸ್ವಯಂವರಕ್ಕೆ ಅಂತೇಳಿ, ಹಿಂದಿನ ಪದ್ಧತಿಯಂತೆ ಎಲ್ಲ ಸಾಲು ಸಾಲು ಹೊರಟಿದ್ದಾರೆ. ದುರ್ಯೋಧನ ಜರಾಸಂಧ ಮೊದಲಾದವರ ಸಮೇತ ಪಾಂಡವರು ಎಲ್ಲ ಹೊರಟರಂತೆ. ಸಭೆಯಲ್ಲಿ ಕೂತಿದ್ದಾರೆ, ಆ ಲಕ್ಷ್ಯವನ್ನು ತಂದಿಟ್ಟಿದ್ದ. ಗುರುತ್ ಹೇಳಿದ್ ಏನ್ ಮಾಡಬೇಕು ಅಂತ ಸ್ವಯಂವರದೊಳಗೆ, ಅಲ್ಲಿ ಒಂದು ಧನುಸ್ಸು, ಯಥಾ ಪ್ರಕಾರ 5 ಬಾಣಗಳು, ಅಲ್ಲಿ ಕೊಪ್ಪರಿಗೆ, ಅದರಲ್ಲಿ ನೀರು, ಮೇಲೆ ಮಚ್ಚೆ ಯಂತ್ರ, ಎಲ್ಲ ಅರ್ಜುನ್ ಹೇಗಿತ್ತು ಹಾಗೇನೆ, ದ್ರೌಪದಿ ಸ್ವಯಂವರ ಹೇಗೋ ಹಾಗೇನೆ. ಒಂದು ವ್ಯತ್ಯಾಸ ಇತ್ತಂತೆ, 5 ಬಾಣದ ಬಲ್ಲ, 5 ಬಾಣ ಮಾತ್ರ ಇರಲಿಲ್ಲ, ಉಳಿದೆಲ್ಲ ಕಾಮನ್. ಆ ಬಿಲ್ಲಿನ, ಆ ಅರ್ಜುನ ಉಪಯೋಗಿಸಿದ ಬಿಲ್ಲಿಗೆ ಶಿವರ ವರ ಇತ್ತಷ್ಟೇ, ಅರ್ಜುನವ್ರದ್ದು ಬೇರೆ ಯಾರಿಗೂ ಎತ್ತಲಕ್ಕಾಗಬಾರದು ವರ ಇತ್ತು. ಇದು ಆ ಬಿಲ್ ಅಲ್ಲ, ಸಾಕ್ಷಾತ್ ರುದ್ರದೇವರದೇ ಬಿಲ್ಲು. ಪಿರಾಕ ಧನಸ್ಥಾನ ತಂದಿಟ್ಟಿದ್ರೆ ರುದ್ರದೇವನ ಕೇಳಿಕೊಂಡು ಸ್ಪೆಷಲ್ ಫಂಕ್ಷನ್ ಸಾಲ ಇಸ್ಕೊಂಡ್ ಬರ್ತಾರ, ಲಾಟೈ ಇಸ್ಕೊಂಡ್ಬಿಟ್ಟು ಪಿನಾಕ ಧನಸ್ಸನ್ನು ಕೊಟ್ಟಿರಿ, ಸ್ವಲ್ಪ ಮದುವೆ ಆಗುವ ಆಮೇಲೆ ಕೊಡ್ತೇನೆ ಇಸ್ಕೊಂಡ್ಬಂದಿದ್ರಂತೆ. ಪಿನಾಕ ಧನಸ್ಸು ಬಾಣ ಮಾತ್ರ ಒಂದೇ, 5 ಬಾಣ ಇಲ್ಲ, ಒಂದೇ ಬಾಣ. ಆ ಬಾಣ ಕೂಡ ಹೇಗಿತ್ತಂತೆ, ತುಂಡು ಬಾಣ, ಪೂರ್ತಿ ಬಾಣ ಅಲ್ಲ, ಅದು ಕಟ್ ಮಾಡಿಬಿಟ್ಟಿದ್ದಾರೆ ಬಾಣ, ಅರ್ಧ ಇಟ್ಟುಬಿಟ್ಟಿದ್ದಾರೆ. ಆ ಬಾಣ ನೋಡಿ ಹಿಡಿಬೋದು, ಇದು ಫಸ್ಟ್ ಚೇಂಜ್. ಇನ್ನೊಂದು ಚೇಂಜ್ ಏನು ಅಂದ್ರೆ, ಅಲ್ಲಿ ಕೊಪ್ಪರಿಗೆ ಇಟ್ಟಿದ್ದಾರೆ, ಲಕ್ಷ ಕಾಣುತ್ತಿಲ್ಲಿ. ದ್ರೌಪದಿ ಸ್ವಯಂವರ ಮತ್ಸ್ಯಯಂತ್ರ ಕಾಣುತ್ತಿಲ್ಲ, ಮತ್ಸ್ಯಯಂತ್ರ ಕಾಣೋದಿಲ್ಲ ಇಲ್ಲಿ, ಮತ್ಸ್ಯಯಂತ್ರ ಇದೆ ಕಾಣೋದಿಲ್ಲ. ಅದ್ ಹೇಗಿದೆ ಅಂದ್ರೆ, ಅದರ ಎಂಟ್ರಿ ಡೈರೆಕ್ಟ್ ಹೊಡೆದ್ರೆ ಹೋಗೋದಿಲ್ಲ, ಮೇಲಿಂದ ಓಪನಿಂಗ್ ಇದೆ. ಈ ಬಾಣ ಹೊಡೆದ್ರೆ ಮೇಲೆ ಹೋಗಿ ವಾಪಸ್ ಬಂದು ಹೊಡಿಬೇಕು, ಅದಕ್ಕೆ ಎಷ್ಟು ಡಿಫಿಕಲ್ಟ್ ಇದೆ ಲೆಕ್ಕ ಹಾಕ್ಬೇಕು. ಮೇಲೆ ಬಾಣ ಹೋಗಿ ರಿವರ್ಸ್ ಟರ್ನ್ ತಗೊಂಡು ಬಂದು ಅದನ್ನು ಹೊಡೆದು ಕೆಳಗೆ ಬಿಡಿಸ್ಬೇಕು, ಇಷ್ಟು ಡಿಫಿಕಲ್ಟ್ ಆಗಿತ್ತು. ಇದನ್ನ ಯಾರು ಪೂರ್ಣ ಮಾಡ್ತಾರೋ, ಲಕ್ಷ್ಮಣಾದೇವರು ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಆ ವ್ಯವಸ್ಥೆ ಮಾಡಿದ್ದ. ರಾಜಹೇರಿ ಮಾಡ್ತಿದ್ರು, ಯಾಕೆ ಮಾಡ್ತಿದ್ರು ಗೊತ್ತೇನು, ತನ್ನ ಮಗಳು ಸುಖವಾಗಿರಬೇಕು, ಒಳ್ಳೆ ವ್ಯಕ್ತಿನ ಕೈ ಹಿಡಿಬೇಕು, ಅದಕ್ಕೆ ಇವೆಲ್ಲ ಟೆಸ್ಟ್ಗಳು ಮಾಡ್ತಾ ಇದ್ರು. ಇಷ್ಟೊಂದು ಮಾಡಿದ ಅಂದ್ರೆ ಭಾರಿ ದೊಡ್ಡ ವ್ಯಕ್ತಿ ಆಗಿರ್ತಾನೆ, ಸುಖವಾಗಿರ್ಲಿಕ್ಕೆ ಸಾಧ್ಯ. ಲಕ್ಷ್ಮಣಾದೇವಿ ಅಷ್ಟು ಶ್ರೇಷ್ಠ ಸ್ತ್ರೀ ಆಗಿದ್ದರಿಂದ ಅದು ತಕ್ಕಂತೆ ವ್ಯವಸ್ಥೆ ಮಾಡಿಬಿಟ್ಟು ಎಲ್ಲ ಆಹ್ವಾನ ಕೊಟ್ಟಿದ್ದ, ಎಲ್ಲರೂ ಬಂದ್ರು. ಒಬ್ಬರೇ ಹೋಗ್ತಾ ಇದ್ದಾರೆ ಎಲ್ರು ಯಥಾ ಪ್ರಕಾರ. ಅದು ಬಂದ್ರು ಅಂದ್ರೆ ಹೋದ್ರು, ಬಂದ ಅಂದ್ರೆ ಔಟ್ ಅಂತಾರಲ್ಲ, ಆ ಟೈಪ್ ಬರೋದು ಹೋಗೋದೇ ಕೆಲಸ. ಯಾರಿಗೂ ಅದು ಕೆಲವು 99% ಎತ್ತಲಕ್ಕೆ ಆಗ್ಲಿಲ್ಲ. ಫಸ್ಟ್ ಅದನ್ನ ಪಿನಾಕಧರಿಸ್ತಾನೆ, ಅಷ್ಟು ಸುಲಭವಾಗಿ ಎತ್ತಕ್ಕೆ ಸಾಧ್ಯ ಇಲ್ಲ, ಎತ್ತಲಕ್ಕಾಗಲಿಲ್ಲ. ಆದ್ರೆ ದುರ್ಯೋಧನ ಬಂದ ಎತ್ತಿದ, ಜರಾಸಂಧ ಬಂದ ಅವನು ಎತ್ತಿದ, ಕರ್ಣ ಬಂದ ಅವನು ಎತ್ತಿದ, ಅವರೆಲ್ಲ ಎತ್ತಲಕ್ಕಾಯ್ತು. ಅಲ್ಲಿ ಎತ್ತಲಕ್ಕೆ ಆಗಿದ್ದಿಲ್ಲ, ದ್ರೌಪದಿ ಸೇವೆ ಬರೋದ ಕಾಲಕ್ಕೆ ಎತ್ತಲಕ್ಕೆ ಆಗಿರಲಿಲ್ಲ, ಕಟ್ಲಕ್ಕೂ ಆಗಿರಲಿಲ್ಲ. ಕೆಲವರಿಗೆ ತುಂಬಾ ಜನಕ್ಕೆ ಎತ್ತಲಕ್ಕಾಗಲಿಲ್ಲ, ಕೊನೆಯವರಿಗೆ ಕಟ್ಲಕ್ಕಾಗಲಿಲ್ಲ. 4 ಜನ ಕಟ್ಟಿದ್ರು ಎತ್ತಿದ್ರು ಕೂಡ ಕಟ್ಲಕ್ಕ ಅಸಮರ್ಥರಾಗಿ ಸೋತಿದ್ರು. ಇಲ್ಲಿ ಹಾಗಲ್ಲ, ಎತ್ತಿದ್ರು ಕಟ್ಟಿದ್ರು ಎಲ್ಲ ಮಾಡಿದ್ರು. ಅವ್ರ ಸಮಸ್ಯೆ ಏನು ಅಂದ್ರೆ ಆ ಲಕ್ಷ್ಯ ಲೊಕೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾರು ಕೂಡ. ಅವ್ರಿಗೆ ಲಕ್ಷ್ಯ ಎಲ್ಲಿದೆ ಅಂತ ಏನ್ ತಲೆ ಹೊಡ್ಕೊಂಡ್ರು ಸಿಕ್ಕಾಗೋದಿಲ್ಲ. ಇನ್ನೂ ಉಪಯೋಗ ಅಂತ ಇಟ್ಟು ವಾಪಸ್ ಹೋಗ್ಬಿಡ್ತಾರೆ, ಇಳೋದು ವಾಪಸ್ ಹೋಗೋದು, ಇಳೋದು ವಾಪಸ್ ಹೋಗೋದು. ಕೊನೆಗೆ ಅಲ್ಲಿಗೆ ಅರ್ಜುನ ಬರ್ತಾರ ಪೂರ್ಣ ಮಾಡೋಕ್ಕೋಸ್ಕರ. ಅರ್ಜುನ ಬಂದು ಎತ್ತಾನೆ, ಕೂಡ್ತಾನೆ, ಎಲ್ಲಾ ಮಾಡ್ತಾನೆ, ಅರ್ಧ ಬಾಣನ ಇಡ್ತಾನೆ, ಲಕ್ಷ್ಯ ಕಾಣಿಸ್ತಂತ ಆತನಿಗೆ. ಲಕ್ಷ್ಯ ಕಾಣಿಸ್ತಂತೆ ಹೊಡೆದು ಬಿಟ್ಟನದ್ದು ಲಕ್ಷ್ಯ ಅರ್ಜುನ ಹೊಡೆದು ಬಿಡ್ತಾನೆ. ಕಾಣಿದ್ದು ಗುರ್ತಾಗಿಲ್ಲ, ಕಾಣಿದ್ದಂತೆ ಹೇಗೆ ಗೊತ್ತಾಗ್ಬೇಕು? ಪಾಪ ಹೊಡೆದಂತೆ ಹೋಗಿ ಲಕ್ಷ್ಯಕ್ಕೆ ಬಿತ್ತಂತೆ. ಆದ್ರೆ ಅರ್ಜುನಿಗೆ ಒಂದು ಗೊತ್ತಿತ್ತಂತೆ, ಇವಳು ಕೃಷ್ಣನೇ ಹೆಂಡತಿ ಆಗೋಳೆ ಹೊರತು ಬೇರೆ ಅಲ್ಲ. ಹಾಗೆ ಸಾಕ್ಷಾತ್ ಕೃಷ್ಣ ಪತ್ನಿ ಅಂತ ಅರ್ಜುನಿಗೆ ಗೊತ್ತಿದ್ದರಿಂದ ಹೇಗೆ ಬಾಣ ಹೊಡೆದ ಅಂದ್ರೆ ಲಕ್ಷ್ಯಕ್ಕೆ ತಾಕ್ಬೇಕು ಹೊಡೆದು ಕತ್ತರಿಸಿ ಕೆಳಗೆ ಬೀಳಬಾರ್ದು. ಆ ರೀತಿ ಹೊಡಿತಾರೆ, ಕೆಳಗೆ ಬಿದ್ದರೆ ಮಾತ್ರ ಆಕೆ ಮಾಲೆ ಹಾಕೋದಿಲ್ಲ, ಹೋದ್ರೆ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅರ್ಜುನ 2 ಮುಖ ಇದೆ. ಒಂದು ಮುಖ ತಾನು ಮಹಾವೀರ ಅಂತ ಜನ ಗೊತ್ತಾಗಬೇಕು, ಇನ್ನೊಂದು ಮುಖ ಕೃಷ್ಣ ಭಕ್ತ ಅಂತಾನು ಗೊತ್ತಾಗಬೇಕು. 2 ಮುಖ ಇತ್ತು ಅರ್ಜುನನಿಗೆ. ತನ್ನ ಮಹಾವೀರ ಅಮ್ಮ ಪದವಿಯನ್ನು ಬಿಟ್ಟುಕೊಡದೇನೆ ಕೃಷ್ಣ ಭಕ್ತಿಯನ್ನು ತೋರಿಸತಕ್ಕಂಥ ಉದ್ದೇಶ ಇದ್ದು ಹಾಗೆ ಮಾಡಿದನಂತೆ. ಇದು ಬಹಳಷ್ಟು ಅರ್ಜುನ ತೋರಿಸಿದ ಒಂದು ಕೃಷ್ಣ ಭಕ್ತಿ. ಆಮೇಲೆ ಭೀಮಸೇನ ದೇವರು ಬಂದರಂತೆ. ಅವರೇನ್ ಮಾಡಿದರಂತೆ, ತಗೊಂಡಿದ್ದು ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಗುರಿಗೆರೆ ತೆಗೆದು ಹೊಡೆದು ಎಲ್ಲೋ ಹೋಯ್ತು ಬಾಣ, ಸರಿಯಾದ ಜಾಗ ಹೋಗ್ಲಿ, ಎಲ್ಲೋ ಹೋಗ್ಬಿಡುತ್ತಂತ ಆ ಕಡೆ. ಯಾತಕ್ಕೆ ಅಂದ್ರೆ ಹೇಳ್ತಾರೆ, ಭೀಮಸೇನ ಯಾತಕ್ಕೆ ಅಷ್ಟು ಕೇರ್ಲೆಸ್ ಆಗಿ ಹೊಡೆದಿದ್ದು ಅಂತ ಕೇಳಿದ್ರೆ, ಈಗ ಲಕ್ಷ್ಮಣಾದೇವಿ ಕೃಷ್ಣ ಪತ್ನಿ ಆಗ್ತಾಳೆ, ಇದಕ್ಕೆ ಅಟೆಂಪ್ಟ್ ಮಾಡೋದು ಮಹಾಪಾಪ. ಆದ್ದರಿಂದ ಅರ್ಜುನಿಗಿಂತ ಮೇಲೆ ಭೀಮಸೇನೆ ಇಲ್ಲ. ಅಟೆಂಪ್ಟ್ ಮಾಡಿ ಮಹಾವೀರ ಅಂತ ತೋರಿಸಿಕೊಳ್ಳೋ ದೃಷ್ಟಿಗಳು ಭೀಮನಿಗೆ ಬೇಕಿಲ್ಲ. ನನ್ನ ಮಹಾವೀರ ತಿಳ್ಕೊಳ್ಳೋದ್ರೂ ಪರವಾಗಿಲ್ಲ, ಕೃಷ್ಣ ಭಕ್ತ ಅಂಬುದು ಪ್ರೂವ್ ಆಗ್ಬೇಕಷ್ಟೇ. ಅರ್ಜುನಿಗೆ ಸ್ವಲ್ಪ ಮಿಕ್ಸ್ ಆಗಿತ್ತು, ತನ್ನ ಹಿರಿಮೇಲೆ ಬಿಟ್ಟುಕೊಡದಂತೆ ಕೆಲಸ ಆಗಬೇಕು. ನನಗೂ ಆಗಲಿ ಒಳ್ಳೆಯವರಿಗೂ ಆಗಲಿ, ಭೀಮಸೇನೆ ಹಾಗಲ್ಲ, ಕೃಷ್ಣನ ಕೆಲಸ ಆದ್ರೆ ಆಗೋಯ್ತಷ್ಟೇ. ಕೃಷ್ಣನ ಕೆಲಸ ಆದ್ರೆ ಆಗೋಯ್ತು, ನನಗೇನು ಅಲ್ಲ. ಅದಕ್ಕೆ ಕೇರ್ಲೆಸ್ ಆಗಿ ಹೊಡೆದ್ಬಿಟ್ಟು ಎಲ್ಲೋ ಹೋಯ್ತಂತದ್ದು ಸುಮ್ ಬಂದಿದ್ದೆ ಕೆಲಸ. ನೋಡು ಏನ್ ತಿಳ್ಕೊಂಡು ಭೀಮನ ಕೈ ಆಗ್ಲಿಲ್ಲ ಜನ ತಿಳ್ಕೊಂಡ್ಬಿಟ್ರು, ಏನು ಯೋಚನೆ ಇಲ್ಲ ಅಂತ ತಿಳ್ಕೊಂಡು, ಏನು ಯೋಚನೆ ಇಲ್ಲ. ನಾನು ಪ್ರಯತ್ನ ಪಟ್ಟು ಸುಖವಾಗಿ ಹೊಡಿಬಹುದಾಗಿತ್ತು, ನನಗದು ಬೇಕಿಲ್ಲ. ಕೃಷ್ಣನ ಪತ್ನಿ ಅಲ್ಲ, ಕೃಷ್ಣನಿಗೆ ಸಂಬಂಧಪಟ್ಟ ವಸ್ತು ಅಂದ್ರೆ ನಾನು ಕಣ್ಣೆತ್ತಿಯೂ ನೋಡೋದಿಲ್ಲ. ಇದು ಭೀಮನ ವ್ರತ ಅಲ್ಲ, ಕೃಷ್ಣನಿಗೆ ಸಂಬಂಧಪಟ್ಟ ವಸ್ತು ಅಂದ್ರೆ ಕಣ್ಣೆತ್ತಿಯೂ ನೋಡೋದಿಲ್ಲ ನಮ್ಮಲ್ಲಿ. ಮತ್ತು ಇನ್ನು ದೇವರ ನೈವೇದ್ಯ ಆಗಿಲ್ಲ ಅಡಿಗಡಿ ನೋಡ್ಲಿಕ್ಕೆ ಹೋಗಬಾರದು. ದೇವರ ನೈವೇದ್ಯ ಆಗಿಲ್ಲ ಅಂದ್ರೆ ಅಡಿಗೆ ಕಣ್ಣೆತ್ತಿ ನೋಡಬಾರದು. ನೋಡ್ಬಿಟ್ರೆ ಮಂಜು ಮೈಲಿಯಾದ ಲೆಕ್ಕ, ಎಂಜಲಾದಾಗ ಲೆಕ್ಕ, ಕಣ್ಣಿಂದ ನೋಡಿ ಜಂಜಲಿದ್ದಾಗ ಲೆಕ್ಕ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ನಾವು ನೋಡೋದು ಬಿಡೋದಿಲ್ಲ ಅಂತ ಗೊತ್ತಲ್ಲ, ಅಡ್ಡ ತೆರೆ ಹಾಕ್ಬಿಡ್ತಾರೆ. ನೈವೇದ್ಯದ ಕಾಲಕ್ಕೆ ತೆರೆ ಹಾಕ್ಬಿಡ್ತು, ಅಲ್ಲಿ ಬಗ್ಗೆ ನೋಡ್ತಾರೆ. ಹಾಗೆಲ್ಲ ಮಾಡಬಾರದು, ಬಹಳ ತಪ್ಪದು, ಬಹಳ ಪಾಪ ಬರುತ್ತೆ. ನೈವೇದ್ಯ ಮಾಡೋದು ಅಷ್ಟೇ ನೋಡಬೇಕು ಹೊರತು ಉಳಿದವರು ನೋಡಬಾರದು. ಆ ರೀತಿ ನೋಡಿಬಿಟ್ರೆ ಕಣ್ಣು ದೃಷ್ಟಿಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಕೆಟ್ಟ ಕಣ್ಣಲ್ಲಿ ನೋಡ್ತಾ ನೋಡಿದ್ರೆ ಮಕ್ಕಳು ಜ್ವರ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ನೋಡಿ. ಅದೆಲ್ಲ ಸೈನ್ಸ್ ಏನ್ ಸಾವಿರ ಹೇಳ್ಕೊಂಡೋಗ್ಲಿ ಫ್ಯಾಕ್ಟ್ ಅದು. ಅವ್ರು ಕೆಲವು ಕೆಟ್ಟ ಕಣ್ಣಿಂದ ನೋಡಿದ್ರು ಅಂದ್ರೆ ವಾರಗಟ್ಟೆ ಬೇಕು ಸುಧಾರಿಸ್ಕೋಬೇಕಾರಪ್ಪ. ಕೆಲವು ನೋಟನೇ ಅಷ್ಟು ಎಫೆಕ್ಟಿವ್ ಆದ್ರಿಂದ ಎಂದೂ ಕೂಡ ಕೆಟ್ಟವರ ಕಣ್ಣಿಗೆ ಬೀಳಬಾರದು. ದೇವ್ರು ನೋಡೋದಕ್ಕಿಂತ ಮುಂಚೆ ಯಾರೂ ನೋಡಬಾರದು, ಅದು ನಿಯಮ ಉಂಟು. ಭೀಮಸೇನ ವ್ರತ ಅದು ಒಂದು, ಅದಕ್ಕೆ ನೈವೇದ್ಯ ನೀವೇ ಮಾಡಿರಿ ಅಂತ ಕೊಟ್ಟಿರುತ್ತವೆ. ಪ್ರತಿನಿತ್ಯ ನೈವೇದ್ಯವನ್ನು ಮಾಡೋದು ಯಾರು ಗೊತ್ತೇ, ನಾವು ನೈವೇದ್ಯ ಅವ್ರ ನೈವೇದ್ಯ ಅಲ್ಲ. ಇವ್ರು ಬೀಳೋದಷ್ಟೇನೆ, ಅಲ್ಲಿ ನೈವೇದ್ಯ ಮಾಡ್ತಕ್ಕಂಥ ಅಧಿಕಾರ ವಾಯುದೇವರಿಗೆ ಮಾತ್ರ. ಅದಕ್ಕೆ ನಾವು ಭಾರತೀಯರುಗಳ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳೋದು ಯಾತಕ್ಕೆ ಅಂದ್ರೆ ನೈವೇದ್ಯ ಮಾಡೋ ಹಕ್ಕು ಅವರಿಗೇನೆ. ಯಾಕೆ ಅಪ್ಪಿ ತಪ್ಪಿನ ಅವ್ರು ಆಸೆ ಪಡೋದಿಲ್ಲ, ಅವರು ನೈವೇದ್ಯ ಮಾಡೋರೆ ಎಷ್ಟು ಚೆನ್ನಾಗಿದೆಯಲ್ಲ, ಇನ್ನೂ ಸ್ವಲ್ಪ ಕಾಯ್ಬೇಕಲ್ಲ ನಾವು ಅನ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು. ಮತ್ತೆ ನೈವೇದ್ಯ ಮಾಡನೇ ನೋಡಿಬಿಟ್ಟಾಗ ಅವನಿಗೆ ಆಸೆ ಹುಟ್ಟಿದ್ರೆ ತಪ್ಪು ಅಂತಾನೆ. ಜಾಸ್ತಿ ದಿವಸ ನೈವೇದ್ಯ ಮಾಡೋಕ್ಕೆ ಬಜಿ ತೆಗೆದು ಬಿಡ್ತಾನೆ, ಆಗ್ಲಿ ಹಸಿವಾಗಿಬಿಟ್ಟರೆ ಸಿಕ್ಕಾಬಟ್ಟೆ ಆಗ್ಲೇನೆ. ಇನ್ನು ಬರೆಸೋದು ಲೇಟ್ ಆಗಿಬಿಟ್ಟಿರ್ತಾರೆ, ಭಾರಿ ಕಷ್ಟ ಅವ್ರಿಗೆ. ನಿಯಂತ್ರಣ ಮಾಡೋ ಸುಲಭ ಅಲ್ಲ, ಅದನ್ನೇ ಯೋಗ ಅಂತ ಕರೆಯೋದು. ಒಂದು ದಿವಸಕ್ಕೆಲ್ಲ ಬರಲಿಕ್ಕಿಲ್ಲ, ಪ್ರಾಕ್ಟೀಸ್ ಮಾಡಿ 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 ಅಭ್ಯಾಸ ಮಾಡ್ಕೋಬೇಕಾದ್ರೆ. ಆದ್ರೆ ಭೀಮಸೇನ ದೇವರಿಗೆ, ವಾಯುದೇವರಿಗೆ ಅದು ನಿತ್ಯ ಜೀವನದ ಸಹಜ ವ್ರತವಾದ್ದರಿಂದ ಅವರು ಆ ರೀತಿ ಮಾಡಿದ್ರಂತೆ. ಆಮೇಲೆ ಕೃಷ್ಣ ಬರ್ತಾನೆ. ಕೃಷ್ಣನಿಗೆ ಅರ್ಜುನೇ ಮಾಡಬಹುದಾಗಿತ್ತು ಅಂದ್ರೆ ಕೃಷ್ಣ ಮಾಡೋದೇನ ಆಶ್ಚರ್ಯನ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಕೃಷ್ಣ ಬಂದಿದ್ದು ಅದನ್ನು ತಗೊಂಡಿದ್ದು ಹೊಡೆದಿದ್ದು ಪೀಸ್ ಪೀಸ್ ಬಿದ್ದಾಯಿತು. ಲಕ್ಷ್ಮಣಾದೇವಿ ಬರ್ತಾಳೆ, ಮಾಲೆ ಹಾಕಿ ಬಿಡ್ತಾಳೆ. ಲಕ್ಷ್ಮಣಾ ಸ್ವಯಂವರ ಷಣ್ಮಹಿಷಿಯರಲ್ಲಿ ಲಕ್ಷ್ಮಣಾ ಸ್ವಯಂವರ ಕೂಡ ಆಗೋಯ್ತಾರೆ. ಇಲ್ಲಿ ವಿಚಾರ ಮಾಡ್ತಕ್ಕಂತ ಅಂಶ ತುಂಬಾ ಉಂಟು. ದೃಷ್ಟ ಸರ್ವಜ್ಞನಾಗಿ ಸರ್ವೋತ್ತಮನಾಗಿ ಅಂತ ಕೆಲಸವನ್ನು ಮಾಡ್ತಾ ಲಕ್ಷ್ಮಣಾಪತಿ ಎಂಬುದನ್ನು ತಿಳಿಸಿದೆ. ನಿಮಗೊಂದು ಆಶ್ಚರ್ಯ ಹೇಳುತ್ತೇನೆ, ಸುಮಾರು 20 ವರ್ಷಗಳ ಕೆಳಗೆ ಒಂದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಸ್ಟಾಂಪ್ ಹೊಡಿಸ್ತು, ಸ್ಟಾಂಪ್ ಮಾಡಿತ್ತು, ರಿಲೀಸ್ ಮಾಡಕ್ಕೆಲ್ಲ ತಯಾರು ಮಾಡಿಕೊಂಡಿತ್ತು. ಸ್ಟಾಂಪ್ ಪೇಪರ್ ಅಲ್ಲಿ ಬಂದ್ಬಿಡ್ತು, ಸ್ಟಾಂಪ್ ಮಾಡಲು ಪೇಪರ್ ಅಲ್ಲಿ ಬಂದ್ಬಿಡ್ತು ರಿಲೀಸ್ ಮಾಡ್ಬೇಕಾದ್ರೆ. ಇನ್ನು ಎರಡು ದಿವಸ ಇತ್ತು ರಿಲೀಸ್ ಮಾಡಕ್ಕೆ ಅಷ್ಟೇನೆ. ಅದರಲ್ಲಿ ಏ ಚಿತ್ರ ಹೇಗಿತ್ತು ಅಂತ ಕೇಳಿದ್ರೆ, ನಾ ಹೇಳಿದ್ನಲ್ಲ ಈ ಕಥೆಯ ಚಿತ್ರ ಇರೋದು, ಒಂದು ಬಾಣ ಅದು ತುಂಡಾಗಿರೋದು ಹೊಡಿತಿರೋದು, ಅದು ಜೈಪುರದ ಅರಮನೆಯಲ್ಲಿದ್ದ ಚಿತ್ರ. ಅದು ಜೈಪುರದಲ್ಲಿದ್ದಂತ ಚಿತ್ರ ನೋಡ್ಬಿಟ್ಟು ಹಳೆಯ ಪೇಂಟಿಂಗು, ಅದನ್ನು ಅವರು ಬ್ಲಾಕ್ ಮಾಡಿಸಿ ಸರ್ಕಾರ ಮಾಡಕ್ ಹೊರಟಿತ್ತು. ಇನ್ನೇನು ರಿಲೀಸ್ ಮಾಡಬೇಕು ಸರಿಯಾಗಿ, ಯಾರೋ ಒಬ್ರು ಬರದ, ಯಾರೊಬ್ಬನ ಫೋನ್ಗೆ ಮಾಡಿದ, ಏನಗತ್ತೆ ಮಾಡಿದೆ, ಒಂದು ತಪ್ಪಿದೆ, ಇದು ಐದು ಬಾಣ ಇರಬೇಕು, ಐದು ಬಾಣ ಇಲ್ಲ, ಒಂದು ಬಾಣ ಇದೆ, ಅದು ಪೂರ್ತಿ ಬಾಣ ಎಲ್ಲ ತುಂಡಾಗಿಬಿಟ್ಟಿದೆ, ಆದ್ರಿಂದ ಸರಿಯಾದ ಚಿತ್ರ ಅಲ್ಲ ಇದು, ದ್ರೌಪದಿ ಸ್ವಯಂವರ ಚಿತ್ರಕ್ಕೆ ಹೊಂದೋದಿಲ್ಲ, ಆದ್ರಿಂದ ಇನ್ವ್ಯಾಲಿಡ್ ಅಂತ ಹೇಳಿ ಅವನು ಬರದ. ಕಷ್ಟ, ಗೌರ್ಮೆಂಟ್ ಏನ್ ಮಾಡ್ತು ಗೊತ್ತಾ ನಿಮಗೆ ಆಶ್ಚರ್ಯ, ಉತ್ತರ ಮಾಡ್ಕೊಂಡು ಪೂರ್ತಿ ಸ್ಟಾಪ್ ಉತ್ತರ ಮಾಡಿ ರಿಲೀಸ್ ಮಾಡಲೇ ಇಲ್ಲ ಅದನ್ನ. ಎಷ್ಟು ಗೌರ್ಮೆಂಟ್ ಎಷ್ಟು ನಷ್ಟವಾಯಿತು ಅಂತ ಕೇಳಿದ್ರೆ, ಈ ಒಂದು ಸ್ಟಾಪ್ ರಿಲೀಸ್ ಮಾಡಲಿಲ್ಲ, ವಾಪಸ್ ತಗೊಂಡ್ಬಿಟ್ಟು. ತಮಾಷೆ ಗೊತ್ತೇನು, ಅದು ಅರ್ಜುನ ಸ್ವಯಂವರದ ಅಲ್ಲ, ಲಕ್ಷಣ ಸ್ವಯಂವರದ ಬರೆದಿರೋದು, ಪಾಪ ಸರಿಯಾಗಿ ಬರೆದಿರೋ ಚಿತ್ರಕಾರ ಇವ್ರು, ಅದು ಗೊತ್ತೇ ಇಲ್ಲಲ್ಲ ಪಾಪ, ಸರ್ಕಾರ ಮಾಡಿ ತಪ್ಪು ಲೆಕ್ಕ ಹಾಕಿದ್ರು. ಕೇಂದ್ರ ಸರ್ಕಾರ ಲಕ್ಷಾಂತರ ರೂಪಾಯಿಗಳ ಕೆಲಸದಿಂದ ಮಾಡಿದ್ದನ್ನ ಅದು ಹಾಗೆ ಕಂಡೆಮ್ ಮಾಡಿ ಹಾಕ್ಬಿಡ್ತಾರೆ. ಇದು ಯೋಚನೆ ಮಾಡಿದ್ರೆ, ಪುರಾಣ ಪುಣ್ಯಕತೆ ಕೇಳಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಲೆಕ್ಕಾಗಿ. ಕರೋಡ್ಪತಿ ಇಲ್ಲ ಕೋಟಿ ಅಂತ ಬರ್ತಿತ್ತು ಒಂದು ಕರೋಡ್ ಎಷ್ಟೋ ಜನ ಪುರಾಣ ಇವತ್ತು ಓದಕ್ಕೆ ಶುರು ಮಾಡಿದ್ದಾರೆ ಪಾಪ, ರಾಮಾಯಣ ಮಹಾಭಾರತ ಕೆಲವರೆಲ್ಲ. ಇನ್ನೇನ್ ಪುಣ್ಯ ಬರಲಿ ಅಂತಲ್ಲ, ಅಸ್ಮಾತ್ ಬಂದ್ರೆ ಅವ್ರು ಕೋಟಿ ಹೊಡೆಯಲೇ ಹೊಡೆಯಬಹುದು ಅಂತ ತಿಳ್ಕೊಂಡು ಪಾಪ ಟ್ರೈ ಮಾಡ್ತಾರೆ. ಮೊದಲೇ ತಗೊಂಡು ಎಷ್ಟು ಉಪಯೋಗ ಆಗುತ್ತೆ ಅದರಿಂದ, ಸರ್ಕಾರದಲ್ಲಿ ಎಷ್ಟು ಪ್ರಯೋಜನ ಆಗ್ತಿತ್ತು ಅದರಿಂದ, ಸರ್ಕಾರ ಗೈಡ್ ಮಾಡ್ತಾರೆ, ಅದೇ ನಾವು ಎತ್ತರ ಎಲ್ಲ ಬಂದಿಲ್ಲ ಅವ್ರು. ಅಂತ ಹೊತ್ತಿರ ಸರ್ಕಾರ ಏನ್ ಮಾಡಬಹುದಾಯ್ತು ಈ ಮಧ್ಯೆ ಕೊನೆ ಪಕ್ಷ? ನಾಲ್ಕು ವಿದ್ವಾಂಸ ಸರ್ಕಾರ ಕೇಳಿದ್ರೆ ಮುಂದೋಗ್ತಿತ್ತು, ಯಾವ್ದೋ ಬರೋದ ಡಿಸೈನ್ ಮಾಡಿ ಅಷ್ಟೇ ತಕೊಂಡ್ಬಿಡೋದು ಅದನ್ನ, ಸೊ ಎಲ್ಲ ಸುಟ್ಟ ಹಾಕ್ಬಿಟ್ಟಾರೆ. ಮತ್ತೆ ಬರಬಾರ್ದಲ್ಲ ಹೊರಗಡೆಗೆ, ನಮ್ಗೊಂದು ಆಶ್ಚರ್ಯ ಮೆಚ್ಚಬೇಕೀಗ. ಅಂತೂ ಇದು ಸರಿ ಹೋಗಲಿ ಅಂದ್ರೆ ಸುಟ್ಟ ಹಾಕಿಬಿಟ್ರಲ್ಲ, ಆ ರೀತಿ ಸುಟ್ಟ ಹಾಕ್ಲಿಕ್ಕೆ ಹೋದ್ರೆ ಎಷ್ಟು ಪುಸ್ತಕ ಸುಡಬೇಕು ಇವತ್ತು? ಹುಚ್ಚಾಪಟ್ಟೆ ಬರದವರಿದ್ದಾರೆ, ತಪ್ಪು ಬರದವರು ಇದ್ದಾರೆ, ಅವೆಲ್ಲ ಸುಡಬೇಕು. ಬರೀ ಸ್ಟಾಂಪ್ ಸುಟ್ಬಿಟ್ರೆ ಹೊರತು ಅಂತ ತಪ್ಪು ಪುಸ್ತಕ ಸುಟ್ಟು ಹಾಕ್ಬೇಕು ನ್ಯಾಯವಾಗಿ. ಎಷ್ಟೋ ಪುಸ್ತಕ ಆ ತಪ್ಪು ಬರೆದಿರ್ತಾರೆ, ಆ ತಪ್ಪನ್ನು ತಿದ್ಕೋಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಆಚಾರ್ಯ ನಿರ್ಣಯ ಓದಿದ್ರೆ ಮಾತ್ರ ಗೊತ್ತಾಗ್ತಿದ್ದ ವಿಚಾರ, ಭಾಗವತ ಹರಿವಂಶ ತಾತ್ಪರ್ಯ ಓದಿದವರು ಮಾತ್ರ ವಿಷಯ ಗೊತ್ತಾಗೋದು. ಆ ಯಾರ ಕಲಾವಿದ ಪಾಪ ಸರಿಯಾಗಿ ಓದ್ಕೊಂಡು ಬರ್ದಿದ್ದಾನೆ, ಕಷ್ಟಪಟ್ಟು ಸರಿಯಾಗಿ ಬರೆದಿದ್ದಾನೆ, ಇವರೆಲ್ಲ ಸುಟ್ಟು ಬೂದಿ ಮಾಡಿ ಹಾಕ್ಬಿಟ್ಟಿರೋದು. ಅದು ಸರಿಯಾದ ತಿಳುವಳಿಕೆ ಇಲ್ಲದೆ ಹೋದರೆ ನಮ್ಮ ಜ್ಞಾನ ಎಷ್ಟರ ಮಟ್ಟಿಗೆ ಚಿಕ್ಕದಾಗಿರುತ್ತೆ? ಶಾಸ್ತ್ರ ಪರಿಚಯ ಇಲ್ಲದೆ ವಿಚಾರ ಮಾಡೋದಕ್ಕೂ ಶಾಸ್ತ್ರ ಓದಿ ವಿಚಾರ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ತಳಿಕೊಂಡು ಎಷ್ಟು ನೋಡಿದ್ರು ಅಷ್ಟೇನೆ, ಕಣ್ಣಿದ್ದನ್ನು ನೋಡಿದ್ರೆ ಕ್ಲಾರಿಟಿ ಬರೋದಿಲ್ಲ ಅವನಿಗೆ. ಒಬ್ಬ ಕುರುಡ ಎಷ್ಟೇ ಸ್ಪಷ್ಟ ಜ್ಞಾನ ಇದ್ರೂ ಕೂಡ ಕಣ್ಣಿದ್ದ ರೀತಿನೇ ಬೇರೆ. ಇವತ್ತು ಶಾಸ್ತ್ರ ಓದಿದ್ರಾದ ಪ್ರಯೋಜನವೇ ಬೇರೆ. ಸರ್ಕಾರ ಮಾಡಿದ ತಪ್ಪು ಕೂಡ ಹೌದು, ಆದರೆ ಒಂದು ಎಚ್ಚರ ಮಾತ್ರ, ತಪ್ಪಿದ್ದಿದ್ರು ಹೊರಗೆ ಹಾಕಬಾರ್ದು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸರಿಯಾದ ಮಾತದು. ಆದ್ರೆ ತಪ್ಪಿರಲಿಲ್ಲ ಅನ್ನೋದು ಮಾತ್ರ ಸರಿಯಾಗಿ ತಿಳ್ಕೊಂಡಿದ್ರೆ ಸಾಕು. ಇಂಥ ಅನೇಕ ದೃಷ್ಟಿಯಿಂದ ನಿತ್ಯ ಜೀವನಕ್ಕೂ ಮಹಾಭಾರತ ರಾಮಾಯಣಗಳ ಪ್ರಯೋಜನ ತುಂಬಾ ಉಂಟು. ಅಲ್ಲಿ ಭೀಮನ ವಿಷಯ ಗೊತ್ತಾಯ್ತು, ಅರ್ಜುನ ವಿಷಯ ಗೊತ್ತಾಯ್ತು, ದುರ್ಯೋಧನಾದಿಗಳು ಏನು ಗೊತ್ತಾಗಲಿಲ್ಲ ಅಂತ ಗೊತ್ತಾಯ್ತು, ಕೃಷ್ಣ ಸರ್ವಸಮರ್ಥ ಅಂತ ಗೊತ್ತಾಯ್ತು, ಲಕ್ಷಣಾದೇವಿ ಷಣ್ಮೇಶ್ವರ ಒಬ್ಳು ಅಂತ ಗೊತ್ತಾಯ್ತು. ಇಷ್ಟೆಲ್ಲಾ ಕಥೆಗಳನ್ನು ಗೊತ್ತಾಗ್ತಾ ಹೋದ್ರೆ ಅದು ನಿಜವಾದ ಮಹಾಭಾರತ. ನೀವು ಪ್ರಿಂಟ್ ಆಗಿರೋ ಯಾವ ಪುಸ್ತಕದಲ್ಲಿ ಇವರ ಕಥೆಗಳು ಸಿಗೋದಿಲ್ಲ. ಅವ್ರಿಗೆ ಬರೆಯ ಮೂಲ ಓದೋದಿಲ್ಲ, ಇವ್ರಿಗೆ ಗೊತ್ತಿರೋದಿಲ್ಲ, ಎಲ್ಲ ಕೇಳಿದ್ದನ್ನು ಬರೀತಾರೆ, ತಪ್ಪು ತಪ್ಪರೇ ಬರೀತಾರೆ, ಅದು ಆಭಾಸ ಭಯವಾಗಿಬಿಡುತ್ತೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಮೂಲ ಭಾರತ, ಹರಿವಂಶಾದಿಗಳು ಸರಿಯಾಗಿ ಓದ್ತಕ್ಕಂತ ಒಂದು ವ್ರತ, ಒಂದು ಹಠ ನಮಗಿರಬೇಕು. ಆಗ ನಿಜವಾದ ಅರ್ಥದಲ್ಲಿ ಮಹಾಭಾರತ ರಾವಣ ನಮಗೆ ಗೊತ್ತಾಗುತ್ತೆ ಎಂಬುದನ್ನು ಮರೆಯಬಾರದು. ಅನೇಕ ಕಥೆಗಳು ನಡೀತಾ 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 ಹೋಗ್ತಿದ್ದ ಕಾಲಕ್ಕೆ ಎಲ್ಲ ಪಾಂಡವರು ವಾಪಸ್ ಬಂದಿದ್ದಾರೆ. ಒಂದು ದಿವಸ ಅವರ ಹತ್ತಿರ ನಾರದ ಮುನಿಗಳು ಬರುತ್ತಾರೆ. ಪಾಂಡವರ ನಾರದ ಮುನಿಗಳು ಬಂದು, ನೋಡಿ ಬ್ರಹ್ಮದೇವರು ಹೇಳಿಕಳಿಸಿದ್ದಾರೆ, ಒಂದು ರಹಸ್ಯವಾದ ವಿಚಾರ ಮಾತಾಡಬೇಕಾಗಿದೆ, ನೀವು 5 ಜನ ಕುತ್ಕೋಬೇಕು ಅಂತ ಕೂರಿಸ್ಕೋತಾರೆ. ನಾರದ ಮುನಿಗಳು ತುಂಬಾ ರಹಸ್ಯವಾದ ವಿಚಾರ ಮಾತಾಡಬೇಕು, ನಾನು ಸಾಕ್ಷಾತ್ ಬ್ರಹ್ಮದೇವರೇ ನನಗೆ ಸಂದೇಶ ಕೊಟ್ಟು ಕಳಿಸಿದ್ದಾರೆ, ನಿಮಗೆ ಮುಟ್ಟಿಸಬೇಕಾಗಿದೆ ನಾನು ಅಂತ ಹೇಳಿದಾಗ, ಬರೀ ನಾರದರು ಮಾತಾಡಿದ್ರೆ ಕೇಳ್ತಾರೆ ಅವರು, ಅಂತ ಸಾಕ್ಷಾತ್ ಬ್ರಹ್ಮದೇವರ ಸಂದೇಶ ಅಂದಮೇಲೆ ಭಾರಿ ಗೌರವ. ಇನ್ನು ಭೀಮಸೇನ ಸಾಕ್ಷಾತ್ ಭಾವಿ ಬ್ರಹ್ಮನೇ, ಇವಾಗ ಯೋಚನೆ ಕೊಡಿ, ಯಾತ ಎಲ್ಲ ಗೊತ್ತು, ಭೀಮರಿ ಯಾತಕ್ಕೆ ಬಂದಿದ್ದಾರೆ ಏನಂತ ಗೊತ್ತು, ಅವ್ರ ಮಾತುಕತೆ ಶುರು ಮಾಡ್ತಾ ಇದ್ದಾರೆ. ಗೊತ್ತಾಗಿಬಿಟ್ಟಿದೆ ಇವತ್ತು ನಾಳೆ ದಿವಸ ಏನ್ ಹೇಳ್ತಾರೆ, ಭಾರಿ ರಹಸ್ಯ ತಾನೇ ಅದು, ಅವಸರದಲ್ಲಿ ಹೇಳಿದರೆ ಸರಿ ಇರೋದಿಲ್ಲ. ಏನು ಭಾರಿ ರಹಸ್ಯ ಹೇಳ್ತಾರೆ, ರಹಸ್ಯದಲ್ಲಿ ಏನೇನು ವಿಚಾರಗಳು ಬರುತ್ತೆ, ಆ ಸುಭದ್ರ ಕಲ್ಯಾಣಕ್ಕಾಗಿ ನಾಂದಿ ಆಗುತ್ತೆ ನೋಡ್ಬೇಕಂತ. ಆ ಬ್ರಹ್ಮದೇವರ ಮಾತು ಸುಭದ್ರ ಕಲ್ಯಾಣಕ್ಕೆ ಲಿಂಕ್ ಕೊಡ್ತಕ್ಕಂಥ ಮಾತು. ಈಗಾಗಲೇ ದುರ್ಯೋಧನ ಮಾತು ಬೇರೆ ಕೊಟ್ಬಿಟ್ಟಿದಾರಲ್ಲ, ಕೃಷ್ಣ ಹೇಗೆ ತಪ್ಪಿಸ್ತಾನೆ ನೋಡ್ಬೇಕಂತ. ಸುಭದ್ರ ಕಲ್ಯಾಣ ಅರ್ಜುನಿಗೆ ಆಗ್ಬೇಕು, ಅವರು ದುರ್ಯೋಧನಿಗೆ ಆಗಲೇಬಾರದು. ಮಾತು ಕೊಟ್ಟರು ಬಲರಾಮದೇವರು ಕೊಟ್ಬಿಟ್ಟಿದ್ದಾರೆ, ಎಂಥ ರಿಸ್ಕ್ ಇದೆ ಇದ್ರೊಳಗೆ. ಕೃಷ್ಣ ಹೇಗೆ ಮಾಡ್ತಾನೆ, ಯೋಗ ಅಂದ್ರೆ ಯೋಗ ಅದು, ಬಂದು ಅಣ್ಣ ವಯಸ್ಸು ಬೇಜಾರಾಗಬಾರದು, ಮದುವೆ ಆಗಿರಬೇಕು, ದುರ್ಯೋಧನ ಪಾದ ಹೊಡ್ಕೋಬೇಕು, ಅವನು ಕೆಲಸ ನಡೆದಿರಬೇಕು, ಹೇಗೆ ಮಾಡ್ತಾನೆ ಕೃಷ್ಣ ಅದೆಲ್ಲ ನೋಡೋದೇ ಕೃಷ್ಣನ ವೈಭವ ತಿಳ್ಕೊಳ್ಳೋದಕ್ಕೆ ಕಾರಣ. ಕೃಷ್ಣ ಸರ್ವೋತ್ತಮ ಅಂತ ಯಾಕೆ ಕರೀತಾನೆ ಅಂತ ನಮ್ಗೆ ಅರ್ಥವಾಗಲಿಕ್ಕೆ ಅವನು ನೋಡ್ತಾನೆ ಇರಬೇಕು ಅಂತ ಹೇಳ್ತಾ, ನಾಳೆ ದಿವಸ ಮತ್ತೆ ಎರಡು ಮೂರು ದಿನ ಇವತ್ತು ಸ್ವಲ್ಪ ತಡವಾಗಿ ಶುರುವಾಗಿದೆ, ನಾಳೆಯಿಂದ ಆದಷ್ಟು ಸಕಾಲಕ್ಕೆ ಶುರು ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.